ಮನೆ ಮನೆ ಇರಲಿ ಸ್ವಲ್ಪ ಇಲ್ಲ ಒಂದ್ ನಿಮಿಷ ನಮ್ದು ಬಿಟ್ಟು ಹೋಗ್ಬೇಕು ಪ್ರವಿಶ್ಯ ಮಮ ವಾಚನ್ ಸಂಜೀವಶಕ್ತಿಯಂಶ್ಚ ಹಸ್ತಚರಣ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಸದಾ ತಸ್ಮೈ ಹರಯೇ ಗುಣವೇ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ರಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಪಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರುಂ ವಂದೇ ರಘೂತ್ತಮಗುರುಂ ತಥಾ ರಾಘವೇಂದ್ರಾಂ ತಥಾ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಖಿಲೈಸ್ಸು ವಾಕ್ಯೈಃ ಅಶೋಭವಾಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ಅನುವ್ಯಾಖ್ಯಾನ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಅನುಭಾಷ್ಯ ಅಂತಲೇ ಹೇಳ್ತಾರೆ. ಅಣುಭಾಷ್ಯ ಬೇರೆ ಅನುಭಾಷ್ಯ ಬೇರೆ. ಅಣು ಅಂದರೆ ಚಿಕ್ಕದು, ಅನು ಅಂದರೆ ವಿಸ್ತಾರ. ಅನುಗೀತ ಇದ್ದ ಹಾಗೆ ಅನುಭಾಷ್ಯ ಟೀಕಾರನ್ನು ಆರಂಭ ಮಾಡಬೇಕಾದ್ರೆ ಸುಧಾರಿ ಅನುಭಾಷ್ಯ ಅಂತಲೇ ಕರೆದರು ಆಚಾರ್ಯರು. ಸ್ವತಃ ತಾವು ಹೇಳಬೇಕಾದ್ರೆ ಕೃತ್ವಾ ಭಾಷ್ಯಾನು ಭಾಷ್ಯೇಹಂ ಅಪಿ ವೇದಾರ್ಥ ಸತ್ಪತೇಹೇ ನ್ಯಾಯವಿವರಣದಲ್ಲಿ ಆ ಮಾತನ್ನು ಹೇಳ್ತಾರೆ. ಅನುಭಾಷ್ಯ ಅಣುಭಾಷ್ಯ ಅನುವ್ಯಾಖ್ಯಾನ ಇತ್ತು. ತಮೇವ ಶಾಸ್ತ್ರ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಖಿಲೈ ಸುವಾಕ್ಯೈ ಅಸ್ಯ ಉದ್ಭವಾದಿತಂ ಅಶೇಷ ವಿಶೇಷತಃ ಅಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ನಾರಾಯಣಂ ಸನ್ನಮಾಮಿ ಅಂತ ಅನ್ವಯ. ನಾರಾಯಣನನ್ನು ಸಮ್ಯಕ್ ನಮಸ್ಕಾರವನ್ನು ಮಾಡ್ತೇನೆ. ನಾರಾಯಣ ಹೇಗಿದ್ದಾನೆ? ಗುಣೈ ಸರ್ವೈ ರುದೀರ್ಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ 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 ಎರಡು ದೋಷವರ್ಜಿತಂ ನಿರ್ದೋಷಂ ಆಪ್ಯತಮಪ್ಯಶಲೈ ಸುವಾಕ್ಯೈ ಜ್ಞೇಯಂ ಗಮ್ಯಂ ಅದಕ್ಕರ್ಥ ಅಸ್ಯ ಉದ್ಭವಾದಿತ ಅವಶೇಷ ವಿಶೇಷತೋಪಿ ಓಂ ಜನ್ಮಾದ್ಯಸ್ಯ ಯತಃ ಸೂತ್ರಾರ್ಥ ವಂದ್ಯಂ ಸದಾ ವಂದ್ಯಂ ಸದಾ ಪ್ರಿಯತಮಂ ಸದಾ ಸನ್ನಮ ಸದಾ ಮೂರು ಕಡೆಗೆ ಒಮ್ಮೆ ದೇವರು ಎಂಥವರು ಅಂದರೆ ಸದಾ ವಂದ್ಯ. ಸದಾ ವಂದ್ಯರಲ್ಲ, ಸೂತಕಾದಿಗಳು ಬಂದಾಗ ಹೇ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ, ಅಥವಾ ಯಾವುದೋ ಒಂದು ಆರೋಪ ಇತ್ಯಾದಿ ಬಂದ ಕಾಲಕ್ಕೆ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ತಾರೆ. ಬಹಿಷ್ಕಾರ ಇತ್ಯಾದಿ ಹಾಕಿದಾಗ ಏನೋ ವಿದ್ವಾಂಸರು ಹಿಂದೆ ಒಂದು ಬಹಿಷ್ಕಾರಕ ಪದ್ಧತಿ ಇತ್ತು, ಆಗ ಅವರಿಗೆ ನಮಸ್ಕಾರ ಇತ್ಯಾದಿಗಳಿಲ್ಲ. ಆದರೆ ಇಲ್ಲೇ ಏನಿಲ್ಲ, ಸದಾ ಪ್ರಿಯ ವಂದ್ಯಂ ಸದಾ ಪ್ರಿಯತಮ. ಇನ್ನು ಇಂದ್ರಾದಿ ದೇವತೆಗಳು ಕೂಡ ಹಸರಾವೇಶಾದಿ ಗ್ರಸ್ತರಾದಾಗ ಏನಾಗ್ತಾರಾಗ ವಂದ್ಯತ್ತ ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ಹಾಗಲ್ಲ, ಸದಾ ವಂದ್ಯಂ ಸದಾ ಪ್ರಿಯತಮ. ಆಚಾರ್ಯ ದೇವರು ನಮಗೆ ಒಮ್ಮೊಮ್ಮೆ ಪ್ರಿಯತಮನಾಗ್ತಾನೆ, ಸಂಕಟ ಬಂದ ವೆಂಕಟರಮಣಾಗ್ತಾನೆ, ಆದರೆ ಅವರಿಗೆ ಸದಾ ಪ್ರಿಯತಮ, ಅತ್ಯಂತ ಪ್ರಿಯ ಪ್ರಿಯತರ ಪ್ರಿಯತಮ. ಆದ್ದರಿಂದ ಸದಾ ಸನ್ನಮ ಸದಾ ನಮಸ್ಕಾರವನ್ನು ಮಾಡ್ತೇನೆ. ಈ ಮೂರು ಪದ ಅರ್ಥ ಮಾಡಿಕೊಂಡ್ರೆ ಸದಾ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರಿಂದ ಟೀಕಾರ ಇಲ್ಲಿ ಬರೆಯೋದಿಲ್ಲ. ತತ್ವನಿರ್ಣಯ ಟೀಕಾದರೆ ಬರೀತಾರೆ. ಸದಾಗವೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾ ಒಂದೇ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಉಳಿದವರಿಗೆ ಯಾವುದೋ ಒಂದು ಪ್ರಯೋಜನ ನಿಮಿತ್ತವಾಗಿ ದೇವರ ನಮಸ್ಕಾರ ಇದ್ದಾಗ ನಮಗಲ್ಲ, ನಿರುಪಾಧಿಕವಾಗಿ ಸಹಜವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳೋದಕ್ಕೋಸ್ಕರ ಸದಾ ಒಂದೇ ಅಂತ ಹೇಳ್ತಾರೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಕಾರ ಒಂದಕ್ಕೇನೆ ಎಷ್ಟು ಬೇರೆ ಲೆಕ್ಕ ಇಲ್ಲ, ಎಷ್ಟೋ ಪುಟಗಳು ಇದ್ರೆ ಬರೆದು ಬಿಟ್ಟು ಇದ್ರೆ ಶಾಸ್ತ್ರಾರ್ಥ ಬಂದಿದೆ, ಸೂತ್ರಾರ್ಥ ಬಂದಿದೆ, ಆಯ್ತು ನಾರಾಯಣ ಲಕ್ಷಣದ ವಿವರಣೆಗಳು ಬಂದಿದೆ, ನಾರಾಯಣ 16 ಲಕ್ಷಣ ಬಂದಿದೆ ಅದರೊಳಗೆ ಎಲ್ಲ ಅನಲೈಸ್ ಮಾಡ್ತಾರೆ. ಶ್ಲೋಕನ ಹೇಗೆ ಬಿಡಿಸಿ ನೋಡಬೇಕು ಅಂದರೆ ಟೀಕಾರ ವ್ಯಾಖ್ಯಾನ ನೋಡಬೇಕು. ಇಡೀ ವಾಗ್ಮಯ ಪ್ರಪಂಚದಲ್ಲೇ ಆ ರೀತಿ ಟೀಕಾವನ್ನು ಒಬ್ಬರೇನೆ. ಬೇರೆ ಮತ್ತು ಗ್ರಂಥಗಳಿಗೂ ಟೀಕಾಗಳಿವೆ, ಅದು ಈ ರೀತಿ ಟೀಕಾ ಬರೆಯುವ ಅಭ್ಯಾಸ ಇಲ್ಲವೇ ಇಲ್ಲ. ಮಂಗಲದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಟೀಕಾರ ಪರ್ಫೆಕ್ಷನ್ ಅದು. ತಮೇ ಅದಕ್ಕೆ ಎರಡು ಕಾರಣ, ಅವ್ರಿಗೆ ಬೆರಳಕ್ಕೆ ಬರೋದಿಲ್ಲ, ಒಂದು ಮೂಲದಲ್ಲಿ ಅರ್ಥ ಇರೋದಿಲ್ಲ, ಇನ್ನೊಂದು ಎರಡೆರಡು ಇಲ್ಲಿ ಅರ್ಥ ಇದೆ ಹೇಳ್ಕೊಳ್ಳೋ ಸಾಮರ್ಥ್ಯ ಇವರಿಗಿದೆ. ಹೀಗಾಗಿ ಟೀಕಾರಾಯ ಟೀಕಾ ಅಂದರೆ ಅದು ಯುನಿಕ್. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಚ ಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚ ಅಹಮೇವ. ಈಗ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ಶಾಸ್ತ್ರದ ಸೆರೆ ಮಾಡಿದಂಥ ವೇದವ್ಯಾಸ ರೂಪಕ್ಕೆ ನಮಸ್ಕಾರ ಮಾಡಿ, ಅಲ್ಲಿ ಗುರುವನ್ ಅಂತ ಹೇಳಿದರು. ಗುರುಗಳು ಯಾರಂದ್ರೆ ವೇದವ್ಯಾಸ ದೇವರೇನೆ. ಅವ್ರು ಎಂಥ ಗುರುಗಳು? ಜಗದ್ಗುರುಣಾಂ ಗುರು, ಜಗದ್ಗುರುಗಳಿಗೆ ಗುರುಗಳಾದವರು ಅವರು. ಅಂಥ ವೇದವ್ಯಾಸ ನಮಸ್ಕಾರ ಮಾಡಿಬಿಟ್ಟು ಹೇಗೆ ನಮಸ್ಕಾರ ಮಾಡ್ತಾರೆ? ಮತ್ತು ಅಂಜಸೈವ ಸಣ್ಣ ಮಾಮಿ ಇದ್ದಾಗ, ಮತ್ತು ಅಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋನ್ವಪಿ ಚ ಅಹಮೇವ. ಅಹಮೇವ ಭಾಷ್ಯ ಬರೆದ ನಾವೇನೆ ಈ ಒಂದು ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಪರಮಾಖ್ಯ ವಿದ್ಯಾ ಅಂದರೆ ಬ್ರಹ್ಮಸೂತ್ರಗಳು, ಅವಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನು ಬರೀತೇನೆ ಅಂತ ಹೇಳ್ತಾರೆ. ಒಂದು ವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷೆ ಬರೆದಾಗಿದೆ, ಇನ್ನೊಂದು ವ್ಯಾಖ್ಯಾನವನ್ನು ಬರಿತಾ ಇದ್ದೇವೆ. ನೀವು ಬೇರೆ ಅವ್ರು ಬೇರೆ ಅಂತ ಇಲ್ಲ, ಅಹಮೇವ ಅದನ್ನು ಬರೆದ ನಾವೇನು ಬರಿತಾ ಇದ್ದೇವೆ ಅಂತ ಹೇಳಿ ಅದು ವಿವರಣೆಯನ್ನು ಕೊಟ್ರು. ಅಲ್ಲಿಂದ ಮುಂದೆ ಪ್ರಾದುರ್ಭೂತೋ ಹರಿರ್ವ್ಯಾಸೋ ವಿರಿಂಚ ಭವಪೂರ್ವಕೈಹಿ ಅರ್ಥಿತ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರ ಮನೋತ್ತಮ. ಪ್ರಾದುರ್ಭೂತ ಹರಿಹಿ ವ್ಯಾಸ ವಿರಿಂಚಿ ಭವಪೂರ್ವಕೈಹಿ. ಹರಿಹಿ ವ್ಯಾಸ ಭೂತ್ವ ಪ್ರಾದುರ್ಭೂತ್ವ, ಹರಿ ವೇದವ್ಯಾಸರು ಅವತಾರವನ್ನು ಮಾಡಿ ವಿರಿಂಚ ಭವಪೂರ್ವಕೈಹಿ ಅರ್ಥಿತ. ಯಾತಕ್ಕೆ ಅವತಾರ ಮಾಡಿದರು ಅಂದರೆ ವಿರಿಂಚ ಭವಪೂರ್ವಕೈಹಿ. ವಿರಿಂಚ ಬ್ರಹ್ಮದೇವರು, ಭವಪೂರ್ವಕೈಹಿ ಭವ ರುದ್ರದೇವರು, ಅವರೇ ಮೊದಲಾದವರಿಂದ ಆರಾಧಿತರಾಗಿ ಪ್ರಾರ್ಥಿತರಾಗಿ ಅವತಾರವನ್ನು ಮಾಡಿ ಇದು ವೇದಾದಿಗಳು ವಿಭಾಗ ಮಾಡಿದರೆ ಹೇಳಿಬಿಟ್ಟಿದ್ದಾರೆ. ಬಹಳ ಮುಖ್ಯವಾದ ಕೆಲಸ ಏನು ಮಾಡಿದರು ಅಂದರೆ ಪರವಿದ್ಯಾಖ್ಯಂ ಅನುತ್ತಮಂ ಶಾಸ್ತ್ರಂ ಚಕ್ರೆ. ಪರವಿದ್ಯಾ ಎಂಬ ಹೆಸರಿನ ಅತ್ಯುತ್ತಮವಾದ ಶಾಸ್ತ್ರವನ್ನು ಬರುತ್ತೆ, ಅದೇ ಬ್ರಹ್ಮಸೂತ್ರಗಳು ಅಂದರೆ ಅದೇ ಅತ್ಯುತ್ತಮವಾದ ಶಾಸ್ತ್ರ. ಇದಕ್ಕಿಂತ ದೊಡ್ಡ ಶಾಸ್ತ್ರ ಇನ್ನೊಂದಿಲ್ಲ. ಗುರುಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಯತಸ್ತದುದಿತಂ ಮಾನಂ ಅಜಾದಿಭ್ಯ ತದರ್ಥತಃ. ಬ್ರಹ್ಮಸೂತ್ರಗಳು ಅತಿ ಶ್ರೇಷ್ಠವಾದ ಗ್ರಂಥ ಯಾತಕ್ಕೆ ಕಾರಣ ಕೊಡ್ತಾರೆ. ಅದು ಗ್ರಂಥದ ಶ್ರೇಷ್ಠತೆಯನ್ನು ಹೇಳಬೇಕಾದ್ರೆ ಏನೇನು ಗಮನಿಸಬೇಕು ಅಂತ ಹೇಳ್ತಾರೆ. ಬರೆದವರು ಯಾರು? ವಕ್ತಾನುಕೂಲ್ಯ. ಕೇಳಿದವರು ಯಾರು? ಶ್ರೋತ್ರಾನುಕೂಲ್ಯ. ಯಾವಾಗ ಹೇಳಿದರು? ಪ್ರಸಂಗಾನುಕೂಲ್ಯ. ಮೂರಿರಬೇಕು. ಯಾರು, ಯಾವಾಗ, ಯಾತಕ್ಕೆ ಹೇಳಿದರು, ಅದರ ಮೇಲೆ ಒಂದು ವಾಕ್ಯದ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾರು ಹೇಳ್ತಿರೋದು? ಸಾಕ್ಷಾತ್ ವೇದವ್ಯಾಸ ದೇವರು. ಇವರು ಬರೀ ಗುರುಗಳಲ್ಲ, ಗುರುರ್ ಗುರುಣ, ಗುರುಗಳಿಗೆ ಗುರುಗಳು. ಗುರುತಮಮ ಗುರುಂ ದೇವದೇವಂ ನಮಾಮಿ ನಾವು ಕೇಳಿದ್ದೇವೆ ಯಾವುದರಲ್ಲಿ? ವಾಯುಸ್ತುತಿಯಲ್ಲಿ ಗುರುತಮಮ ಗುರುಂ ದೇವದೇವಂ ನಮಾಮಿ ಅಂಥವರು. ಎರಡನೇದಾಗಿ ಶಾಸ್ತ್ರಾಣಾಂ ಪ್ರಭವ. ಶಾಸ್ತ್ರ ಹೇಳಿದರೆ ಗುರುಗಳು, ಇವರು ಶಾಸ್ತ್ರ ಹೇಳಿದ್ರು ಶಾಸ್ತ್ರ ಬರದ ಗುರುಗಳು, ಶಾಸ್ತ್ರ ಬರದ ಗುರುಗಳಾದ್ರಿಂದಾಗಿನೇ ಇವರು ಗುರುತಮದ ಎಂಥದ್ದಿದು. ಒಂದು ಶಾಸ್ತ್ರ ಅಲ್ಲ, ಎಲ್ಲ ಶಾಸ್ತ್ರಗಳನ್ನು ಪಡೆದ ಗುರುಗಳಾದ್ರಿಂದಾಗಿನೇ ಇವರ ಗುರುತ್ವಕ್ಕೆ ಇತಿಮಿತಿಗಳೇ ಇಲ್ಲ ಅಂತ ಹೇಳಿದರು. ಮುಂದೆ ಯತಃ ತದುದಿತಂ ಮಾನಂ ಅಜಾದಿಭ್ಯ ತದರ್ಥತಃ. ಯಾರ ಮಾತನ್ನು ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ದೇವರ ಮಾತನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತ. ಹೈಯೆಸ್ಟ್ ಅದು ತದರ್ಥತಃ. ಮತ್ತೆ ಯಾರು ಪ್ರಾರ್ಥನೆ ಮಾಡಿದ್ದು? ಅಜಾದಿಭ್ಯ ಬ್ರಹ್ಮಾದಿ ದೇವತೆಗಳು ಕೇಳ್ತಾ ಇದ್ದಾರೆ, ಸರ್ವೋತ್ತಮ ಹೇಳ್ತಾ ಇದ್ದಾರೆ, ಜೀವೋತ್ತಮರು ಮೊದಲಾದವರು ಕೇಳ್ತಾ ಇದ್ದಾರೆ. ಆಯ್ತಲ್ಲ ಅತ್ಯುತ್ತಮ ಬಂತು ಪ್ರಸಂಗ ಏನು? ತದರ್ಥತಃ ಪ್ರಾರ್ಥಿತ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ಸೇರಿಕೊಂಡಿರೋದ್ರಿಂದಾಗಿನೇ ಎಂಥ ಗ್ರಂಥ ಇದು? ಅತ್ಯುತ್ತಮವಾದ ಗ್ರಂಥ ಇದು. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತ ಆಪ್ತವಾಕ್ಯತೆಯ ತೇನ ಶ್ರುತಿಮೂಲತೆಯ ತಥಾ. ಹೀಗೆ ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಅನುಕೂಲತ ಆಪ್ತಿ ಆಪ್ತವಾಕ್ಯತೆಯ ತೇನ. ಇದು ಆಪ್ತವಾಕ್ಯ ಆಯಿತು. ಎರಡನೇದು ಶ್ರುತಿಮೂಲತೆಯ ತಥಾ. ಇದು ಯಾವುದರಿಂದ ಬಂದಿರೋಗ್ರಂಥ? ವೇದಗಳು ಪ್ರಮಾಣ. ವೇದಗಳಂದೇ ವೇದ, ಇದೆರಡರ್ಥ ಇದೆ. ವೇದಗಳನ್ನು ಮೂಲ ಮಾಡಿಕೊಂಡು ಬಂದಿರೋದ್ರಿಂದ ತದ್ಗೃಹೀತತ್ವಾತ್ ಆಗಿರುತ್ತೆ. ಅಥವಾ ವೇದದ ಮೂಲ ವಿಚಾರವನ್ನೇ ಹೇಳಕ್ಕೆ ಹೊರಟಿರೋದ್ರಿಂದ ಅದು ಫೌಂಡೇಶನ್, ವೇದಕ್ಕೆ ಫೌಂಡೇಶನ್ ಕೊಟ್ಟಾಗಾಯ್ತು. ಎರಡು ಕಾರಣ. ಮೂರನೇದಾಗಿ ಯುಕ್ತಿ ಮೂಲತಯಾ ಚೈವ, ಮೂರದ ಮೂಲತೆ ಏನಿದೆ ನಿಮಗೆ ಅದು ಹೇಳಿ, ಪ್ರತಿಯೊಂದು ಲಾಜಿಕಲ್ ಆಗಿ ಮೈಂಡ್ಗೆ ಅಪೀಲ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಕೆಲವು ವಾಕ್ಯಗಳು ಸರಿಯೋ ತಪ್ಪು ಅಂತ ಹೇಳಬೇಕಾದ್ರೆ ನಾವು ಏನು ತೀರ್ಮಾನ ಮಾಡ್ಕೋತೇವೆ? ಅದು ಕನ್ವಿನ್ಸ್ ಆಗಿಬಿಟ್ರೆ ಒಪ್ಕೊಂಡ್ಬಿಡ್ತೀವಿ ಅಂತ ಆಗ್ತದೆ. ಕನ್ವಿನ್ಸಿಂಗ್ ಇದು ಯಾತಕ್ಕೆ ಕನ್ವಿನ್ಸಿಂಗ್ ಅಂದರೆ ಯುಕ್ತಿ ಮೂಲತೆಯ. ಪ್ರತಿಯೊಂದು ಸ್ಟೇಜಲ್ಲಿ ಏನು ಕೊಡ್ತಾರೆ ವೇದವ್ಯಾಸ ದೇವರು? ಮೋಸ್ಟ್ ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ಸ್ ಕೊಡ್ತಾರೆ. ಈ ಮೂರು ಕಾರಣದ ಪ್ರಮಾಣ ಹೇಳಿದವರು ಹಾಗಿದ್ದಾರೆ. ಪ್ರಸಂಗ ಆಗಿದೆ, ವೇದದ ಬೇಸಿಸ್ ಇದೆ, ತಮ್ಮ ಮನಸ್ಸಿಗೆ ಹಿಡಿಸುತ್ತೆ, ಆ ಯುಕ್ತಿಗಳ ಕರೆಕ್ಟಾಗಿ ಯುಕ್ತಿಗಳನ್ನು ಕೊಡ್ತಾರೆ. ಅದಕ್ಕೆ ಏನಾಯ್ತಿದು? ಅತ್ಯುತ್ತಮವಾದ ಶಾಸ್ತ್ರ ಆಯ್ತಿದು, ನಿರ್ಣಾಯಕ ಶಾಸ್ತ್ರ ಅಂತ ಹೆಸರು. ದೃಶ್ಯತೆ ಯುಕ್ತಿ ಮೂಲತಯಾ ಚೈವ ಪ್ರಾಮಾಣ್ಯಂ ತ್ರಿವಿಧ ಮಹತ್ ದೃಶ್ಯತೆ ಬ್ರಹ್ಮಸೂತ್ರಾಣ ಏಕಥಾ ಅನ್ಯತ್ರ ಸರ್ವಶಃ. ಇನ್ನು ಜೈಮಿನ್ಯಾದಿಗಳೆಲ್ಲ ಇದ್ದಾರೆ, ಅವರು ಕೂಡ ಸೂತ್ರ ಬರೆದವರೇ, ಅವರು ಹೇಳಿದವರೇ. ಆದರೆ ಜೈಮಿನಿಗಳು ಏನಲ್ಲ, ಸರ್ವೋತ್ತಮರೇನೂ ಅಲ್ಲ, ಕೇಳಿದವರು ಬ್ರಹ್ಮಾದಿ ದೇವತೆಗಳು ಅಲ್ಲ. ಆದ್ದರಿಂದಾಗಿ ಏನಾಯ್ತದ? ಡೌನ್ ಆಯ್ತು, ಇಮಿಡಿಯೇಟ್ ಡೌನ್ ಆಯ್ತು. ಇದು ಕೆಲವು ಕಲ್ತನು ಒಂದಿದ್ರೆ ಮತ್ತೊಂದಿಲ್ಲ. ಉದಾಹರಣೆ, ಬೌದ್ಧ ಶಾಸ್ತ್ರ ಇದೆ, ಹೇಳಿದ ಪರಮಾತ್ಮನೇ ಕರೆಕ್ಟ್, ಕೇಳಿದವರು ಯಾವ ಶುದ್ಧೋಧನಾದಿಗಳು, ಹೈ ಕ್ಲಾಸ್ ಅಯೋಗ್ಯರು. ಕೃಷ್ಣ ಅರ್ಜುನ ಗೀತ ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ, ಎಷ್ಟು ಡಿಫರೆನ್ಸ್ ಇದೆ? ಅರ್ಜುನ ಹೇಳ್ಬೇಕಾದ್ರೆ ಅರ್ಜುನ ಯಾರತ್ತ? ಸಾತ್ವಿಕ ಚೇತನ, ಇವನು ದುಷ್ಟ ಇವನು. ಆದರೆ ನೀವು ಹೇಳೋ ಕ್ರಮದಲ್ಲಿ ಏನಾಯ್ತು, ಇಲ್ಲಿ ವ್ಯತ್ಯಾಸ ಆಯ್ತು. ಅಲ್ಲಿ ಮಾತ್ರ ಇಷ್ಟ ಆಯ್ತು, ಹೇಳೋರು ಯಾರು ಕೇಳೋರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೆಲ್ಲ ಮುಗಿದವರು ನಮ್ಮಲ್ಲಿ ಭಾರಿ ಬುದ್ಧಿವಂತ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡೋ ರೀತಿ ದೊಡ್ಡ ಪ್ರಶ್ನೆ ಕೇಳ್ತಾರೆ, ಹೇಳ್ತಾರೆ ಅರ್ಜುನ ಕೇಳಿ ಸುಮ್ಮನೆ ಕೊಡೋದ್ಬಿಡ್ತಾರೆ. ಮುಂದೆ ಜಾತಕ್ಕೆ ನಿಮಗೆ ಅರ್ಥನೇ ಆಗೋದಿಲ್ಲ ಅಂತ ಆತ ಅಂದರೆ, ಪ್ರಶ್ನೆಗಳು ಕೇಳೋದ್ರಲ್ಲೂ ಕೂಡ ಕೇಳುವವರ ಯೋಗ್ಯತೆ ಹೇಗೆ ಎಷ್ಟು ಮುಖ್ಯನೋ, ಇಲ್ಲಿ ಬ್ರಹ್ಮಾದಿ ದೇವತೆಗಳು ಕೇಳಿದಂತೆ ಅಲ್ಲಿ ಕೇಳಿಲ್ಲ. ಇದೆಲ್ಲ ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಈಗ ಸರ್ವ್ಯಾಖ್ಯಾನ ದೊಡ್ಡದು ಸುಧಾ ದೊಡ್ಡದು ಅಂತ ಕೇಳಿದರೆ, ಅನುವ್ಯಾಖ್ಯಾನ ಸಾರ್ ಆಚಾರ್ಯರು ಸಾಕ್ಷಾತ್ ಇವ್ರು ಟೀಕಾರ ಇದು, ಅಂದಮೇಲೆ ಕಷ್ಟ ಏನಾಯ್ತು ಅಲ್ಲಿಗೆ, ಕಷ್ಟ ಕಡಿಮೆ ಅದು ಟಿಪ್ಪಣಿ ಮತ್ತೆ ಕಡಿಮೆ ಆಯ್ತು. ಆದರೆ ಅದು ಮಹತ್ವ ಯಾತಕ್ಕೆ ಬಂತು, ಮೂಲಗ್ರಂಥ ವಿವರಣೆ ಮಾಡ್ತಿದ್ದಾರೆ ಅಂತಾಗಿ ಏನಾಯ್ತು ಅದಕ್ಕೀಗ ಮಹತ್ವ. ಇದಕ್ಕೆ ತಾರತಮ್ಯ, ಗ್ರಂಥಗಳಲ್ಲಿ ಮಹತ್ವದಲ್ಲಿ ತಾರತಮ್ಯ, ಬರೀ ದೇವತಾ ತಾರತಮ್ಯ ತಿಳ್ಕೊಂಡ್ರೆ ಸಾಲದು, ಇನ್ಯಾವುದಕ್ಕೆ ಗ್ರಂಥ ತಾರತಮ್ಯನೂ ತಿಳ್ಕೋಬೇಕು. ಅದೇ ರೀತಿ ಗುರುಗಳ ತಾರತಮ್ಯ ತಿಳ್ಕೊಂಡಾಗ ಗ್ರಂಥ ತಾರತಮ್ಯ ಸ್ಪಷ್ಟ ಅರ್ಥ ಆಗುತ್ತೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮ ಮಿಷ್ಯತೆ, ಆದ್ರಿಂದನೇ ಇದಕ್ಕಿಂತ ದೊಡ್ಡ ಪ್ರಮಾಣತಮ ಗ್ರಂಥ ಇಲ್ಲ. ಪ್ರಮಾಣ ಪ್ರಮಾಣತರ ಪ್ರಮಾಣತಮ ಸೂಪರ್ಲೇಟಿವ್, ಇದಕ್ಕಿಂತ ದೊಡ್ಡ ಪ್ರಮಾಣ ಗ್ರಂಥ ಇಲ್ಲ. ಅದಕ್ಕೆ ಹೇಳ್ತಾರೆ ಎಷ್ಟು ಫಲ ಇದೆ ಬ್ರಹ್ಮಸೂತ್ರಗಳಿಗೆ ಅಂದರೆ, ಗಾಯತ್ರಿ ಮಂತ್ರ ಹೇಳಿದ ಎಷ್ಟು ಫಲ ಅಂತ ನಿಮಗೆ ಗೊತ್ತಾಗಿದೆ. ಈಗ ಗಾಯತ್ರಿ ಮಂತ್ರದ ಫಲ ಸಕಲ ವೇದ ಪಾರಾಯಣದ ಫಲ. ಅದಕ್ಕೆ ಇದ್ರ ಬ್ರಹ್ಮಸೂತ್ರಗಳು ಏನು ಫಲ ಅಂತ ಕೇಳಿದರೆ, ಒಂದೊಂದು ಅಕ್ಷರ ಹೇಳಿದರೆ ಗಾಯತ್ರಿ 100 ಗಾಯತ್ರಿ ಹೇಳಿದಷ್ಟು ಪುಣ್ಯ ಬರುತ್ತೆ. ಬ್ರಹ್ಮಸೂತ್ರದ ಒಂದೊಂದು ಅಕ್ಷರ ಹೇಳಿದರೆ 100 ಗಾಯತ್ರಿ ಮಂತ್ರ ಮಾಡಿದಷ್ಟು ಪುಣ್ಯ ಬರುತ್ತೆ. ತಾವು ಬುದ್ಧಿವಂತರು ಇನ್ಮೇಲೆ ಗಾಯತ್ರಿ ಮಂತ್ರ ಬಿಟ್ಟು ಏನು ಮಾಡಿಬಿಡ್ಬೋದು? ಓಮ ತಾತ ವರ್ಮ ಜಿಜ್ಞಾಸ, ಎಷ್ಟು ಮುದ ಸಿಕ್ಕಾಪಟ್ಟು ಜಾಸ್ತಿ ಆಯಿತು, ಸಿಂಪಲ್ ಆಯಿತು. ಇಲ್ಲ, ಗಾಯತ್ರಿ ಹೇಳಿದ್ರೆ ಬರ್ತಿರೋ ಬರೋದಿಲ್ಲ, ಗಾಯತ್ರಿ ಜಪ ಮಾಡಿದ್ದನ್ನು ಹೇಳಿದ್ರೆ ಬರುತ್ತೆ ಹೊರತು ಸುಮ್ಮನೆ ಇದನ್ನು ಮಾಡಿದರೆ ಬರೋದಿಲ್ಲ. ಬೇಸಿಕ್ ಮಂತ್ರ ಗಾಯತ್ರಿ ಮಂತ್ರ, ವೇದ ಮೂಲಾತು ಗಾಯತ್ರಿ. ಆದ್ದರಿಂದಾಗಿ ಅದಕ್ಕಿಂತ ವೇದಗಳಿಗಿಂತ ಮಹಾಭಾರತ ದೊಡ್ಡದು. ಅರ್ಥ ಆಯ್ತಾ? ಅದೇ ರೀತಿ ಗಾಯತ್ರಿಗಿಂತ ಇದು ದೊಡ್ಡದು. ಯಾಕೆ? ಅದ್ರ ಬರೆದಿದ್ದು ನಾರಾಯಣ ದೇವರು, ಇದ್ರ ಬರೆದಿದ್ದು ನಾರಾಯಣ ದೇವರು. ಮಹಾಭಾರತ ಬರೆದವರು ಏನು ಬರೀತಾ ಇದ್ದಾರೆ? ಬ್ರಹ್ಮಸೂತ್ರ ಬರೀತಾ ಇದ್ದಾರೆ. ಆದ್ದರಿಂದ ವೇದಕ್ಕಿಂತ ದೊಡ್ಡದು ಅಂದರೆ ವೇದಕ್ಕಿಂತ ದೊಡ್ಡದು ನಿಜ. ವೇದ ಪ್ರತಿಪಾದ್ಯರು ಬರೆದ ಮೇಲೆ ವೇದಕ್ಕಿಂತ ದೊಡ್ಡದಾಗಲಿ ಏನು ಆಶ್ಚರ್ಯ ಇಲ್ಲ. ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರಸ್ಯ ಚೇಷ್ಯತೆ ಸ್ವ ಸರ್ವತ್ರ. ಹಾಗೆ ಸರಿ, ಅದೆಲ್ಲ ಸರಿನೇ, ವ್ಯಾಖ್ಯಾನ ಬರೆದಿದ್ದೀರಲ್ಲ ಆಗಲೇನೆ. ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತಃ. ಅದನ್ನು ಬರೆದಿದ್ದೇವೆ, ಆದರೆ ಇನ್ನೂ ಸ್ಪಷ್ಟೀಕರಣಕ್ಕೋಸ್ಕರ ಬರಿತಾ ಇದ್ದೇವೆ. ಈ ಗ್ರಂಥ ಬರೀಲಿಕ್ಕೆ ಏನು ಕಾರಣ ಆಯಿತು ಅಂದರೆ, ಆಚಾರ್ಯರ ಶಿಷ್ಯರಾದರು ತಿಳ್ಕೊಂಡ್ಬಿಟ್ಟಿದ್ದ. ಆಚಾರ್ಯರು ಶಿಷ್ಯರಾದ ತಕ್ಷಣ ಆಚಾರ್ಯರವರಿಗೆ ಪಾಠ ಎಲ್ಲ ಹೇಳಿದರು. ಆ ಕಾಲಕ್ಕೆ ಒಂದು ಹಂತದಲ್ಲಿ ಎಲ್ಲ ಪಾಠ ಮುಗಿದ ಮೇಲೆ ತಿರುಗಪಂಡಿತ ಆಚಾರ್ಯರಿಗೆ ಆಚಾರ್ಯ ಹೇಳಿದರು, ನೀವು ನಮ್ಮ ಬ್ರಹ್ಮಸೂತ್ರ ಭಾಷೆಗೆ ಟೀಕಾ ಬರೀರಿ ಅಂತ ಹೇಳಿದರು. ಗುರುವಾಜ್ಞಾ ಗೌರವಾತ್ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರ ಷರರ್ಧ ವಿಕ್ರಮಾರ್ಯೋಸೋ ಮಹಾಚಾರ್ಯ ಮಹೋಚತ. ತಕ್ಷಣ ಅವರು ಕೇಳಿಕೊಂಡ್ರು, ಆಯಿತು ಬರೀತೇನೆ, ಆದರೆ ನನಗೆ ಇನ್ನೂ ಬರೆಯ ಯೋಗ್ಯತೆ ಸಾಲದು ಅಂತ ಹೇಳ್ತಾರೆ. ಬರೆಯ ಯೋಗ್ಯತೆ ಸಾಲದು ಅಂತ ಹೇಳಿ ಆಚಾರ್ಯ ಗ್ರಂಥಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಎಷ್ಟೆಷ್ಟು ಗ್ರಂಥ ಬರೆದಿದ್ದೀರಿ ನೀವೀಗ ಅಂತೇಳಿ, ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ದಸ್ತ ಪ್ರಕರಣಗಳು, ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ತಂತ್ರಸಾರ ಎಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಬಂದು, ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೊಂದು ಗ್ರಂಥ ನಮಗೆ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಗ್ರಂಥ ಬೇಕು. ಗ್ರಂಥೇಭ್ಯ ಏಭ್ಯ ಅಗಾಧೇಭ್ಯೋ ಯುಕ್ತಯೋನೋ ದುರುದ್ಧರಾಹ ಮನೋಮಾಂದ್ಯಾತ್ ತಥೋ ಗ್ರಂಥಂ ವ್ಯಕ್ತ ತರ್ಕತತಿಂ ಕುರ್ತು. ನಿಮ್ಮೆಲ್ಲ ಒಂದು ಆರ್ಗ್ಯುಮೆಂಟೇಷನ್ ಏನಿದೆ, ನೀವು ಡೈಲೆಕ್ಟಿಕ್ಸ್ ಎಲ್ಲ ಏನಿದೆ, ಅದನ್ನು ಒಂದು ಸಮಪ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಒಂದು ಗ್ರಂಥ ಬರ್ಕೊಟ್ಬಿಟ್ರೆ ಅದ್ರ ಬೇಸಿಸ್ ಮೇಲೆ ಬೆರೀತೇವೆ ಅಂತ ಹೇಳಿ ತಕ್ಷಣ ಆಚಾರ್ಯ ಏನು ಮಾಡಿದರು, ಆಯಿತು ನೋಡೋಣ. ಅವೆಲ್ಲ ಏನೋ ಒಂದು ಸಾಮಾನ್ಯ ಆಯಿತು ನೋಡೋಣ ಪದ್ಧತಿ ಅಷ್ಟೇ. ಆ ಕೃಷ್ಣಾಚಾರ್ಯ ಮಾಡಿ ಆಯ್ತು ಕೂತ್ಕೊಳ್ಳಿ ಅಂತ ಕೂಡಿಸೋರು ನಾಲ್ಕು ಜನ ಡೈರೆಕ್ಟ್ ಅವ್ರು ಹೇಳಕ್ಕೆ ಶುರು ಮಾಡಿಬಿಟ್ಟು ಇಮ್ಮಿಡಿಯೇಟ್ ಆಗಿ ಗೊತ್ತಾಯ್ತಾ. ಅದೇ ನಾಲ್ಕು ಜನ ಶಿಷ್ಯರನ್ನು ಕೂಡಿಸ್ಕೊಂಡು ಹೇಳಿದ್ದಾರೆ, ನಾಲ್ಕು ಅಧ್ಯಾಯದ ಗ್ರಂಥ ಇತ್ತು. ಒಬ್ಬ ಶಿಷ್ಯ ಒಂದೊಂದು ಅಧ್ಯಾಯ ಕೇಳಬೇಕು, ಬರೀ ಚಾನಲ್ ಸಪ್ರೇಟ್ ಇದೆ, ಇನ್ನು ಮಿಕ್ಸ್ ಆಗಬಾರ್ದು. ಇವರು ಬರೀ ಇದೇ ಕೇಳಬೇಕು, ಬರೀ ಅದೇ ಕೇಳಬೇಕು ಅವ್ರಿಗೆ. ಆ ರೀತಿ ಹೇಳಿದ್ರಂತೆ 1919 ಶ್ಲೋಕ. ನಮಗೆ 81 ಶ್ಲೋಕದ ಯಮಕ ಭಾರತ ಕೇಳಿದಾಗಲೇ ಆಶ್ಚರ್ಯ ಆಗಿತ್ತು. 100 ಯೋಜನೆ ಸಮುದ್ರ ಆಡಿದಾಗ ಆಶ್ಚರ್ಯ ಆಗಿತ್ತು. ಯಾವಾಗ ಗಂಧಮಾದರೆ ತಂದಾಗ 50,000 ಯೋಜನೆದಾಗ ಅರ್ಥ ಆಯ್ತು ನಮಗೆ. 81 ಶ್ಲೋಕ ಅಲ್ಲಿ ಬರೆದ್ರೆ 1919 ಶ್ಲೋಕ 1919 ನೆನ್ಪಿಟ್ಕೊಳ್ಳೋದು ಸುಲಭ. ನನಗೆ ಯಾಕೆಂದ್ರೆ ಎಷ್ಟು ಶ್ಲೋಕಗಳಿವೆ ಅಂತ ಅಕಸ್ಮಾತ್ ಕೇಳಿದರೆ 1919 ಹೇಳಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಅದು ಸುಲಭ. ಆದಂತಹ ಒಂದು ರೀತಿಯಲ್ಲಿ ಗ್ರಂಥ ಬರೆದ್ರು, ತಕ್ಷಣ ಕೊಟ್ಟರು ಜನಕ್ಕೆ. ಆ ಪರಮಾಶ್ಚರ್ಯ ಆಗೋಯ್ತು. ಅದಕ್ಕೆ ಟೀಕಾರ ಇರ್ಬೋದು, ಟೀಕೆಗೆ ನ್ಯಾಯಸುಧ ಅಂತ ಹೆಸರಾಗಿ ಗೊತ್ತಾಯ್ತಾ. ಟೀಕಾರ ಇದಕ್ಕೆ ಬರೀತಾರೆ ಟೀಕಾರ. ಸೊ ಎಂಟೈರ್ ಮತ್ತು ಸಿದ್ಧಾಂತದ ಆರ್ಗ್ಯುಮೆಂಟೇಷನ್ ಪ್ರೋಸೆಸ್ ಗೊತ್ತಾಗಬೇಕಾದ್ರೆ ಇದನ್ನು ಓದಬೇಕು ಅಂತ. ಅದಕ್ಕೆ ಅನುವ್ಯಾಖ್ಯಾನ ಓದೋದಂದರೆ ಬರೀ ಬ್ರಹ್ಮಸೂತ್ರ ಓದೋದಲ್ಲ, ಆಚಾರ ಎಂಟೈರ್ ಫಿಲಾಸಫಿ ಓದೋದಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧು ಸಿದ್ಧಾಂತದ ಬೇಸಿಕ್ ಪೂರ್ತಿ ನಮ್ಮ ತಾತ್ಪರ್ಯ ನಿರ್ಣಯ ಹೇಗೆ ಪ್ರಮೇಯಗಳಿಗೆ ಸೋರಿಸೋ, ಇದು ಪ್ರಮಾಣಗಳಿಗೆ ಸೋರಿಸಿದೆ. ಪ್ರಮಾಣ ಎಪಿಸ್ಟಾಮಾಲಜಿಕಲ್ ಅಪ್ರೋಚರಿಂದ ಪರ್ಫೆಕ್ಟು, ಅದು ಅಂಟಾಲಾಜಿಕಲ್ ಅಪ್ರೋಚರಿಂದ ಪರ್ಫೆಕ್ಟ್ ಮೋಸ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಅದನ್ನು ಇಟ್ಕೊಂಡು ಹೇಳ್ತಾರೆ. ಅದಕ್ಕೆ ಸ್ವಯಂಕೃತಾಪಿ ತದ್ವ್ಯಾಖ್ಯ ತಿಳ್ಕೊಂಡಿದ್ದಾದ್ರೆ ಆಧಾರದ ಮೇಲೆ ಗ್ರಂಥ ಬರುತ್ತೆ. ಅದೇ ತತ್ವಪ್ರದೀಪ ಅಂತ ಹೆಸರಾಯಿತು. ಅದಕ್ಕೆ ಸ್ಪಷ್ಟ ಆಧಾರದ ಅನುವ್ಯಾಖ್ಯಾನ ಕೋಟ್ ಮಾಡ್ತಾ ಹೋಗ್ತಾರೆ. ಅದು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದರಿಂದ ತಿಳ್ಕೊಬಿಡಿದಾದ್ರೆ ಎಷ್ಟು ಕೃತಜ್ಞರಾಗಿರ್ಬೇಕು ನಾವು. ಅವ್ರು ಪ್ರಾರ್ಥನೆ ಮಾಡಿದ್ದಕ್ಕೆ ಅನುವ್ಯಾಖ್ಯಾನ ಅಂತ ಮಾಸ್ಟರ್ ಪೀಸ್ ಬಂತು. ಸಾಮಾನ್ಯ ಮಾಸ್ಟರ್ ಪೀಸ್ಗಳು ಬರೋದೆಲ್ಲ ಭಾರಿ ಭಾರಿ ಯೋಚನೆಗಳ ಬರೆದಾಗ ತಷ್ಟ ಬರೆದ್ಬಿಟ್ರಿ ಇಮಿಡಿಯೇಟಾಗಿ. ಇನ್ನೊಂದು ಸಾರಸ್ಯ ಇಷ್ಟು ಬರೋದ್ರಲ್ಲ, ಅದಕ್ಕೆ ರಘುವರ್ಯ ತೀರ್ಥರು ಹೇಳ್ತಾರೆ. ರಘುತ್ತಮ ಸಾವಳ ಗುರುಗಳು ಅವ್ರು ಹೇಳ್ತಾರೆ, ಒಬ್ಬ ಶಿಷ್ಯ ನಾಲ್ಕು ಶಿಷ್ಯರಿಗೆ ಏಕಕಾಲದಲ್ಲಿ ನಾಲ್ಕು ಅಧ್ಯಾಯವನ್ನು ಹೇಳಿ ಬರೆಸಿದ್ರಿಂದ ಇವರು ಭಾವಿ ಚತುರ್ಮುಖರು ಅಂತ ಗ್ಯಾರಂಟಿ ಆಯಿತು ಅಂತ ಹೇಳ್ತಾರೆ. ಭಾವಿ ಬ್ರಹ್ಮ ನಾಲ್ಕು ಮುಖದಿಂದ ಮಾಡೋರು ಯಾರು? ಈ ನಾಲ್ಕು ಮುಖ ಇರೋದು ಕೂಡ ಒಂದು ಅರ್ಥ. ನಾಲ್ಕು ಅಧ್ಯಾಯ ಬ್ರಹ್ಮಸೂತ್ರಕ್ಕೆ ಬರೀತಾರೆ, ನಾಲ್ಕು ವೇದ ತಿಳಿದಿದ್ದಾರೆ, ಎಲ್ಲದಕ್ಕೂ ಸೂಚನೆ. ನಾಲ್ಕು ಮುಖ ಅಂಬೋದು ಸುಮ್ಮನೆ ಅಲ್ಲ, ಆ ರೀತಿ ಹೇಳ್ತಾರೆ. ಮತ್ತು ನಾಲ್ಕು ಮುಖ ಅಂಬೋದು ಹೈಲಿ ಒಂದು ಸಜೆಸ್ಟಿವ್. ಒಂದು ಮುಖ ಇದ್ರೆ ಮುಂದಿನ ಮಾತ್ರ ಕಾಣುತ್ತೆ, ಹಿಂದಿದ್ರೆ ಹಿಂದಿನ ಕಾಣುತ್ತೆ, ಸೈಡ್ ಇದ್ರೆ ನಾಲ್ಕು ಕಾಣುತ್ತೆ. ಸೊ ಆಲ್ರೌಂಡ್ ಆಗಿ ಬರುತ್ತೆ. ಬ್ರಹ್ಮದೇವರಿಗೆ ನಾಲ್ಕು ಮುಖ ಅಂದ್ರೆ ಅರ್ಥ ಏನು ಅಂದರೆ ಸರ್ವಜ್ಞರು ಅಂತ ಅರ್ಥ. ಗೊತ್ತಾಯ್ತಾರೆ. ಉಳಿದವರಿಗೆಲ್ಲ ಏನಿಲ್ಲ, ನಾಲ್ಕು ಮುಖ ಐದು ಮುಖ ಇಲ್ಲ. ದೇವರಿಗೆ ಅನಂತ ಮುಖ ಆದ್ರಿಂದಾಗೇನೆ ಅದು ಬೇರೆ. ನಾಲ್ಕು ಮುಖ ಶಬ್ದಕ್ಕೆ ಬರೀ ನಾಲ್ಕು ಮುಖ ಅಂತ ಫೇಸ್ ಯೋಚನೆ ಮಾಡಬಾರದು. ಏನು ಯೋಚನೆ ಮಾಡಬೇಕು? ಪರ್ಫೆಕ್ಟಾಗಿ ತಿಳ್ಕೊತಾರೆ. ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯಂ ರುಜಯೋಗಿ ಜ್ಞಾನ ಇದು ಅದರ ಅರ್ಥ. ಅಷ್ಟು ಹೇಳಿ ಯಾರು ಬರ್ತಿಲ್ಲ ಟೀಕಾರ ತತ್ವ ಪ್ರಶ್ನೆಗೆ ಬರೋದಿಲ್ಲ, ಭಾಷ್ಯಕ್ಕೆ ಟೀಕಾರ ಬರೆದಿದ್ದಾರೆ. ಅವರಿಗೆ ಸ್ವಯಂಕೃತಾಪಿ ತದ್ವ್ಯಾಖ್ಯ ಅದನ್ನು ಬರೆದಿದ್ದೇವೆ, ಅದ್ರ ಸ್ಪಷ್ಟೀಕರಣಕ್ಕೋಸ್ಕರ ಬರೀತಾ ಇದ್ದೇವೆ. ತಿರುಗುಪಟ್ಟಿತ್ರ ಕೇಳಿದ್ದಕ್ಕೋಸ್ಕರ ಹಿಂದೆ ಹೇಳಿದೆ. ಯಾವಾಗ ನಾರದರು ಪ್ರಾರ್ಥನೆ ಮಾಡಿದ್ರು, ವೇದವ್ಯಾಸ ಏನು ಮಾಡಿದ್ರಾಗ ಭಾಗವತ ಬರುತ್ತೆ. ಇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಅನುವ್ಯಾಖ್ಯಾನ ಬರುತ್ತೆ. ಇದು ಅನುವ್ಯಾಖ್ಯಾನ ಅಮೃತ, ಅದು ಭಾಗವತಾಮೃತ, ಎರಡು ಅಮೃತಗಳೇ. ಸರ್ವೋತ್ತಮ ಕೊಟ್ಟ ಅಮೃತ, ಇದು ಜೀವೋತ್ತಮ ಕೊಟ್ಟ ಅಮೃತ ಅಂತ ಹೇಳ್ಕೊಂಡಾಗ ಎಷ್ಟು ಪ್ರಾರ್ಥನೆ ಮಾಡಿ ಬಂದಿದ್ದಕ್ಕೆ ಒಂದು ವಿಶಿಷ್ಟವಾದ ಗ್ರಂಥ ಇದೆ. ಮತ್ತೆ ಹೇಳ್ತಾರೆ, ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರಸ್ಯ ಚೇಷ್ಯತೆ. ಇಲ್ಲಿಂದ ಶುರುವಾಯಿತು. ಮೊದಲಿಗೆ ಪ್ರತಿಯೊಂದು ಸೂತ್ರ ಓದಬೇಕಾದ್ರೆ ಏನು ಸೇರಿಸಬೇಕು ಫಸ್ಟು? ಓಂ ಅಂತ ಸರಿ. ತಾರ ಅಂದರೆ ಓಂಕಾರ. ತರತೆ ಅನೇರ ಸಂಸಾರ ಮಿತಿ ತಾರ ಓಂಕಾರ. ಮುಂದೆ ಮುಂದೆ ಬರುತ್ತೆ ಈ ಕಡೆಗೆ. ಓಂಕಾರಕ್ಕೆ ತಾರ ಅಂತ ಕರೀತಾರೆ. ತಾರ ಅಂತ ಶಬ್ದ ಎಲ್ಲಿ ಬಂದಿದೆ? ಅಶೋಕ ತಾರಣಸ್ತಾರ ಶೂರ ಶೌರ್ಯಜನೇಶ್ವರ. ತಾರ ಶಬ್ದಕ್ಕೇನು ಅರ್ಥ? ಓಂಕಾರ ಶಬ್ದ ತಾರ ಅಂದ್ರೆ ಓಂಕಾರ. ವಿಷ್ಣು ಓಂಕಾರ ಪ್ರತಿಪಾದ್ಯ. ಆ ವಿಷ್ಣು ಸಹಸ್ರ ಅರ್ಥ ಆಗುತ್ತೆ ತಾರ ಅಂತ ಹೇಳಿದ ತಕ್ಷಣ. ತಾರ ತಾರಾಥ ಮೂಲತ್ವ ಸರ್ವಶಾಸ್ತ್ರಸ್ಯ ಶ್ರೇಷ್ಠತೆ. ಎಲ್ಲ ಶಾಸ್ತ್ರಕ್ಕೂ ಅದಿರಲೇಬೇಕು. ಯಾರು ಓಂಕಾರ ಇಲ್ಲದೆ ಪಾಠ ಶುರು ಮಾಡ್ತಾರೆ, ಓಂಕಾರ ಇಲ್ಲದ ಪಾಠ ಮುಗಿಸ್ತಾರೆ, ಅವ್ರು ಓದಿದ ಬದಲು ಓಂಕಾರ ಹೇಳದೆ ಹೋದರೆ ತಲೆಗೆ ಹೋಗೋದಿಲ್ಲ, ಕೊನೆಗೆ ಓಂಕಾರ ಹೇಳದೆ ಹೋದರೆ ತಲೆ ಉಳಿದು ಯಾವ ಉಳಿಯೋದಿಲ್ಲ. ಇದು ಅರ್ಥ ಇದೆ. ಅದು ಓಂಕಾರ ಹೇಳಿ ಶುರು ಮಾಡಬೇಕು. ಓಂಕಾರ ಮುಗಿಸು. ಅಮೃತೋಪಸ್ತರಣವಸಿ ಅಮೃತಾಪಿ ಧಾನವಸಿ ಅಮೃತೋಪಸ್ತರಣವಸಿ ಜಾತಕ್ಕೆ ಹೇಳೋದು ಬಾಯಿ ಓಪನ್ ಆಗುತ್ತೆ ಅಂತಾಗ ಗೊತ್ತಾಯ್ತಾ. ಕಮ್ಯಾಂಡ್ ಓಪನ್ ಮಾಡೋ ಕಮ್ಯಾಂಡ್ ಅದು. ಅಮೃತಾಪಿ ಧಾನವಸಿ ಕ್ಲೋಸ್ ಅಂದರೆ ಉತ್ತರಾಪೋಷಣ ತಗೊಂಡ್ರೆ ಏನು ಮಾಡಬಾರ್ದು? ಮತ್ತೆ ಏನು ತಗೋಬಾರ್ದು? ತಗೋತಿರ್ಲಿಕ್ಕೆ ತಾಂಬೂಲ ಶುರುವಾಗೇ ಬಿಡುತ್ತೆ ಇಮಿಡಿಯೇಟ್ಲಿ. ನಾ ಹೆಸರು ಕ್ಲೋಸ್ ಮಾಡಿದ್ದೆ ಹೊರತು ಆಫೀಸ್ಗಳಲ್ಲಿ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಮತ್ತೆ ಎಂಟ್ರಿ ಮಾಡೋಗಿಲ್ಲ. ಅವತ್ತಿನ ದಿವಸ ಕ್ಯಾಶ್ ಬುಕ್ ಕ್ಲೋಸ್ಗಳಲ್ಲಿ ಏನರ್ಥ? ಅಲ್ಲಿ ಓದೋಯ್ತು. ಮತ್ತೇನಾರು ಮಾಡಿ ಮ್ಯಾನಿಪುಲೇಷನ್ ಆಗುತ್ತ ಹೇಳಿತಾ. ಅದಕ್ಕೆ ಅಮೃತಾಪಿ ಧಾನವಸಿ ಅದು ನಿಯಮ. ಇದೇ ರೀತಿಯಲ್ಲಿ ಓಂಕಾರ ಹೇಳಬೇಕು, ಓಂಕಾರದ ಮುಗಿಸ್ಬೇಕು. ಹಾಗಿದ್ರೆ ಸರಿ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಸರಿ ಹೋಯ್ತು. ಆದರೆ ಇನ್ನೊಂದು ಓಂಕಾರ ಇದೆ. ಎಲ್ಲ ಶಾಸ್ತ್ರಕ್ಕೂ ಪ್ರಾರಂಭ ಮಾಡಕ್ಕೊಂದು ಓಂಕಾರ ಇದೆ. ಬ್ರಹ್ಮಸೂತ್ರದಲ್ಲಿ ಸೇರಿದ ಓಂಕಾರ ಒಂದು, ಜನರಲ್ ಹೇಳಬೇಕಾದ ಒಂದು, ಎರಡು ಓಂ ಓಂ ಅಥಾತ ಬ್ರಹ್ಮ ಜಿಜ್ಞಾಸ ಓಂ ಅಂತ ಇದೆ. ಮತ್ತು ತುಂಬ ಜನ ಯಾವ ಭಾಷ್ಯಕಾರು ಯೋಚನೆ ಮಾಡದಿದ್ದ ಹೊಸ ಅಂಶ ಅಂತ ಕೇಳಿದರೆ ಎರಡು ಅಥಾತ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯಥ ಹೀಗೆ ಹೇಳಿದ್ರೆ ಎಲ್ಲ ಪರಂಪರೆಯವರು ನಮ್ಮಲ್ಲಿ ಹಾಗಲ್ಲ. ಓಂ ಓಂ ಅಥಾತ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯ ಯಥ ಓಂ ಮೊದಲಿಗೆ ಓಂಕಾರ ಕೊನೆಗೆ ಓಂಕಾರ, ಓಂ ಶಾಸ್ತ್ರಯೋಹಿತ್ವಾತ್ ಓಂ ಓಂ ತತ್ವ ಸಮನ್ವಯಾತ್ ಓಂ ಈ ರೀತಿ ಹೇಳಬೇಕು. ಹಾಗಿದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರಿ, ಓಂ ಅಥಾತೋ ಅಂತ ಹೇಳ್ತೀರಿ, ಅದ್ರ ಓಂ ಅಥಾತೋ ಕೂಡಿಸ್ಬೋದಲ್ಲ. ಓಂ ಅಥಾತೋ ಓಂ ಅಥಾತ್ ಸಂಧಿ ಆಗಬೇಕದು. ಯಾಕೆ ಸಂಧಿ ಮಾಡಲಿಲ್ಲ ಆಚಾರ್ಯ ಹೇಳ್ತಾರೆ, ಸಂಧಿ ಮಾಡಿಬಿಟ್ಟಿದ್ರೆ ಮೊದಲೇ ಸೂತ್ರಕ್ಕೆ ಮಾತ್ರ ಅಂತಾಗೋದು. ಸಂಧಿ ಮಾಡದೆ ಬಿಡಿಸಿದ್ರೆ ಏನಾಯ್ತು, ಈಗ ಸರ್ವತ್ರ ಅನುಗತತ್ವೇನ ಪೃಥಕ್ ಓಂಕ್ರಿಯತೆ ಅಖಿರೈಹಿ, ಎಲ್ಲ ಶಾಸ್ತ್ರಕ್ಕೂ ಸೂತ್ರಕ್ಕೂ ಬರಬೇಕು ಅಂತ ಬಿಡಿಸಿ ಹೇಳಿದ್ದಾರೆ. ಒಂದು 20 ಪಂಡಿತ ಹೆಸರು ಹಾಕ್ಬೇಕು, ಈಗ ಒಬ್ಬರಿಗೆ ಸ್ತ್ರೀ ಹಾಕಿಬಿಟ್ಟುಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ, ಮೇಲೆ ಸ್ತ್ರೀ ಯಾಕೆ ಹಾಕಿಬಿಟ್ರೆ ಎಲ್ಲರಿಗೂ ಅನ್ವಯ ಅಂತ, ಎಲ್ಲ ಸರ್ವಸ್ತ್ರೀ ತಿಳಿತಿಲ್ಲ. ಒಬ್ಬರಿಗೆ ಹಾಕಿಬಿಟ್ಬಿಟ್ರೆ ಬರೀ ಹಾಕಿದ ಸಿಟ್ಟು, ಇವ್ರು ಹಾಕಿದ್ರೆ ಬೇರೆ ಸಿಟ್ಟು, ಅವಾಗ ಏನಾಗ್ತಿತ್ತು, ಸರ್ವಸ್ತ್ರೀ ಒಂದು ಸ್ತ್ರೀ ಮೇಲೆ ಹಾಕಿಬಿಟ್ಟು ಬರಬೇಕು ಎಲ್ಲರಿಗೂ ಕಾಮನ್ ಅಂತ ಅರ್ಥ. ಸೊ ಓಂಕಾರ ಪ್ರತ್ಯೇಕ ಹೇಳಿದ್ರಿಂದ ಎಲ್ಲ ಸೂತ್ರಗಳು ಅನ್ವಯವಾಗ್ತಾ ಇದೆ. ಇದೆಲ್ಲ ನಮಗೆ ಮುಂದೆ ಥಿಂಕಿಂಗ್ ಮೆಥಡ್ ಕೂಡ ಗೊತ್ತಾಯ್ತು. ಅದರಿಂದ ಇವತ್ತು ಯಾವಾಗಲೂ ಪ್ರೆಸ್ ಇವತ್ತೇನೋ ಕಂಪ್ಯೂಟರ್ನೇ ಎಷ್ಟು ಸ್ತ್ರೀ ಬೇಕಾದ್ರೆ ಹಾಕ್ಬೋದು, ಹಿಂದೆ ಲೆಟರ್ ಪ್ರೆಸ್ನಲ್ಲಿ ಹಾಕ್ಲಿಕ್ಕೆ ಬರ್ತಿರಲಿಲ್ಲ. ಸ್ತ್ರೀ ಮೈನ ಸ್ವಲ್ಪ ಬಿಟ್ಕೊಂಡಿರ್ತಾರೆ ಅವರು, 100 ಶಸ್ತ್ರಗಳಿರುತ್ತೆ, ಅವಾಗ ಏನು ಮಾಡಬೇಕಾಗ, ಒಂದಕ್ಕೆ ಹಾಕ್ಬಿಟ್ಟು ಎಲ್ಲ ಡಿಟೋ ಹಾಕ್ಬಿಟ್ರೆ ಮುದೋಗುತ್ತೆ. ಈ ರೀತಿಯಿಂದ ಪ್ರಸಂಗ ಬಂದಾಗ ಮತ್ತೆ ಎಕಾನಮಿ ಇದರಿಂದ ಓದೋದು ಸುಲಭ ಆಗುತ್ತೆ, ಬರೆಯೋದು ಸುಲಭ ಆಗುತ್ತೆ. ಆ ದೃಷ್ಟಿಯಿಂದ ತೋರಿಸಿಕೊಟ್ರು. ಓತತ್ವವಾತಿ ಓಂಕಾರೋ ವಕ್ತಸೌ ತದ್ಗುಣೋತತಾಂ ಸಯೇವ ಬ್ರಹ್ಮಶಬ್ದಾರ್ಥೋ ನಾರಾಯಣ ಪದೋದಿತ. ಅಲ್ಲಿಂದ ಶುರು ಮಾಡಿ ಇದರ ಹೈಲೈಟ್ ಮಾಡೋ ಕೆಲವು ಮುಖ್ಯ ವಿಚಾರ ಏನು ಅಂತ ಕೇಳಿದರೆ, ತುಂಬ ಜನ ಮಾಡಿದ್ದು ಬ್ರಹ್ಮ ಜಿಜ್ಞಾಸೆಯಿಂದ ಮೋಕ್ಷ, ಬ್ರಹ್ಮಜ್ಞಾನದಿಂದ ಮೋಕ್ಷ, ಇಷ್ಟು ಕೂತ್ಕೊಟ್ಟು ಬಿಟ್ರು. ಆದರೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮ ಜಿಜ್ಞಾಸೆಯಿಂದ ಬ್ರಹ್ಮಜ್ಞಾನದಿಂದ ಅಷ್ಟೇ ಮೋಕ್ಷ ಅಲ್ಲ, ದೇವರ ಅನುಗ್ರಹದಿಂದ ಮೋಕ್ಷ. ಈ ಆಸ್ಪೆಕ್ಟ್ ಯಾರ್ಯಾರೂ ಬರೆದಿರಲಿಲ್ಲ, ಯಾಕೆಂದರೆ ನಾನೇ ಬ್ರಿಜಗಳು ಅಂತ ಹೇಳಿದ್ರೆ ಏನು ದೇವರ ಅನುಗ್ರಹ ಬರೀತಾರೆ, ಪಾಪ ಸಾಧ್ಯ ಇಲ್ಲ. ಆಚಾರ್ಯ ಒಬ್ಬರೇ ಹೇಳ್ತಾರೆ, ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ, ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ, ದೇವರು ಪ್ರಸಾದದಿಂದನೇ ಮೋಕ್ಷ. ಸರಿ, ಪ್ರಸಾದ ಡೈರೆಕ್ಟ್ ಮಾಡು ಅಂತ ಕೇಳ್ಬೋದಲ್ಲ, ಇಲ್ಲ, ಜ್ಞಾನಜಾತ್ ಜ್ಞಾನದಿಂದ ಬರೋ ಪ್ರಸಾದನೇ ಹೈಯೆಸ್ಟ್ ಪ್ರಸಾದ. ಸರಿ, ಜ್ಞಾನ ಸುಮ್ಮನೆ ಬರಬಹುದಲ್ಲ ಅಂತ ಕೇಳಿದರೆ, ಜಿಜ್ಞಾಸೋತ್ಥ ಜಿಜ್ಞಾಸೆ ಮಾಡಿದರೆ ಜ್ಞಾನ, ಜ್ಞಾನದಿಂದನೇ ಪ್ರಸಾದ, ಪ್ರಸಾದದಿಂದನೇ ಮೋಕ್ಷ, ಲಿಂಕ್ ಇದೆ. ಆದ್ದರಿಂದ ಮಾಡಬೇಕು, ಬರೀಬೇಕು, ಓದಬೇಕು, ಬರೀಬೇಕು, ಪಾಸಾಗಬೇಕೆ ಹೊರತು ಸುಮ್ಮನೆ ಪಾಸ್ ಆಗಿದ್ರೆ ಅದು ಕೋಟ ದೊಡ್ಡ ಅಬ್ಜೆಕ್ಷನ್ಬಲ್ ಆಗುತ್ತೆ. ಕೊಟ್ಟವನು ತೊಗೊಂಡು ಇಬ್ಬರು ಕೂಡ ಇನ್ವ್ಯಾಲಿಡ್ ಆಗಿಬಿಡ್ತಾರೆ, ಹಾಗೆ ಮಾಡಬಾರದು. ಆದ್ದರಿಂದ ಪರಮಾತ್ಮ ಅನುಗ್ರಹದಿಂದ ಮೋಕ್ಷ ಅಂಬುದನ್ನು ತಿಳಿಸಿಕೊಟ್ರಲ್ಲ, ಬಹಳ ಮುಖ್ಯವಾದ ಅಂಶ. ಇದನ್ನು ಹೈಲೈಟ್ ಮಾಡ್ತಾ ಹೋಗ್ತಾರೆ, ಅಲ್ಲಿ ಹೇಳಿದ್ದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಆದ್ದರಿಂದ ಯಾವುದು ಪ್ರಯತ್ನ ಪಡಬೇಕು ನಾವೀಗ, ವಿಷ್ಣು ಪ್ರೀತ್ಯರ್ಥಂ ಅಂತಲೇ ಪ್ರಯತ್ನ ಪಡಬೇಕು. ಪ್ರಾಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ ಮತ್ತು ಯಾವಾಗಲೂ ನಮ್ಮ ಗುರಿ ಅದಿರಬೇಕು. ಯಾಕೆ, ಮೋಕ್ಷ ಕೊಡ್ತಾನೆ ಪ್ರಸಾದ ಮಾಡಿದರೆ. ತಮ್ಮ ಮಾಡೋ ಪ್ರತಿಯೊಂದು ಕೆಲಸಗಳು ಏನಾಗಬೇಕು, ಮೋಕ್ಷದ ಸಾಧನ ಆಗಬೇಕಾದ್ರೆ ಪರಮಾತ್ಮರ ಪ್ರೀತಿ ಸಾಧನ ಆಗಬೇಕು. ಅವರು ಮೋಕ್ಷ ಆಟೋಮೆಟಿಕ್ ಅಂತ ಹೇಳೋಕೆ ಹೊರಟ್ರಲ್ಲ, ತಪ್ಪದು. ಜ್ಞಾನ ಆಟೋಮೆಟಿಕ್ಕಾ ಕೇಳ್ತಾರೆ, ಜ್ಞಾನ ಆಟೋಮೆಟಿಕ್ಕಾ ಅಲ್ಲ, ಜ್ಞಾನ ಬಂದಲ್ಲಿ ಮೋಕ್ಷ ಆಟೋಮೆಟಿಕ್ಕಾ ಅಲ್ಲ, ಮೋಕ್ಷ ಬಂದಲ್ಲಿ ಆನಂದ ಆಟೋಮೆಟಿಕ್ ಅದು ಅಲ್ಲ. ಮೂರು ಹೇಳ್ತಾರೆ, ಅಜ್ಞಾನಂ ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನ ಕೊಡೋಕ್ಕೆ ಯಾರು ಬೇಕು, ದೇವರು. ಹೇಳ್ತಾರೆ, ಜ್ಞಾನದೀಪೇನ ಭಾಸ್ವತ ಬುದ್ಧಿರ್ ಬುದ್ಧಿಮತಾಮಸ್ಮಿ ಭಗವದ್ಗೀತೆ. ಜ್ಞಾನ ಬಂತು, ಮೋಕ್ಷ ಆಗಲಿಕ್ಕೆ ಏನು ಬೇಕು, ಮತ್ತೆ ದೇವರ ಅನುಗ್ರಹ ಬೇಕು. ಅಲ್ಲಿ ಮೋಕ್ಷಕ್ಕೆ ಹೋದ, ಅಲ್ಲಿ ಆನಂದ ಆಗೋಕ್ಕೆ ಏನು ಬೇಕು, ಮತ್ತೆ ದೇವರ ಅನುಗ್ರಹ ಬೇಕು. ಯಾವ ಕಾಲಕ್ಕೂ ಆಟೋಮೆಟಿಕ್ ಅಲ್ಲ. ಆದ್ದರಿಂದ ದೇವರು ಎಲ್ಲ ಕಾಲಕ್ರಮೇ ದೇವರು ಬೇಕೀಗ. ಒಂದು ಸ್ಟೇಜಲ್ಲಿ ಏನಾದರೂ ದೇವರು ಆಟೋಮೆಟಿಕ್ ಕಾಯ್ಬಿಟ್ಟಿದ್ರೆ ಏನು ಬೇಕಾಗ್ತಿದ್ದಿಲ್ಲ, ದೇವರು ಅಲ್ಲಿಂದ ಬಿಟ್ಬಿಡುವುದಾಗಿತ್ತು. ಆದ್ದರಿಂದ ದೇವರನ್ನು ಎಲ್ಲ ಕಾಲಕ್ಕೂ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಇಷ್ಟು ಹೇಳಿ ಎಲ್ಲ ಆರ್ಗ್ಯುಮೆಂಟ್ ಹೇಗಿರುತ್ತೆ ಒಂದು ದೃಷ್ಟಾಂತ ಅಷ್ಟೇನೆ. ಅದ್ವೈತದ ಭಾಷೆಯಲ್ಲಿ ಏನು ಬರೀತಾರೆ ಅಂದರೆ, ಈ ಸಂಸಾರ ಹೋಗುತ್ತೆ ಅಂತ ಹೇಳುತ್ತಾರೆ, ಹೋಗ್ತಾನೆ, ಅದ್ಮೇಲೆ ಸುಳ್ಳು, ಇದವ್ರ ಆರ್ಗ್ಯುಮೆಂಟ್. ಯಾವುದು ಹೋಗುತ್ತೋ ಅದು ಸುಳ್ಳು ಹೇಳ್ತಾರೆ. ದಡ್ಡ ಹೋಗುತ್ತೆ ಅಂತ ಹೇಳಿದ ಕಾರಣಕ್ಕೆ ಏನಂತಾಯ್ತು, ಅದು ಸತ್ಯ ಅಂತ ಪ್ರೂವ್ ಆಯಿತು. ವಿವಿಧ ಮಿಥ್ಯಾ ದೃಶ್ಯತ್ವ ಅಂತಿದ್ದ ಹಾಗೆ, ಕಣ್ಣಿಗೆ ಕಂಡಿದ್ರಿಂದ ಸುಳ್ಳು ಅಂತ ಅವನು ಹೇಳಿದರೆ, ಕಣ್ಣಿಗೆ ಕಂಡಿದ್ರಿಂದನೇ ಸತ್ಯ. ಇದು ಹೋಗುತ್ತೆ ಅಂದಮೇಲೆ ಏನಾಗಿರ್ಬೇಕದು, ಇವತ್ತು ರೋಗ ವಾಸಿ ಆಯಿತು ಅಂತಾನೆ. ಏನರ್ಥ ಅದರಿಂದ, ರೋಗ ಇತ್ತು, ಇವ್ರ ಪ್ರಕಾರ ರೋಗ ಇದ್ದಿಲ್ಲ ಅಂತ ಅರ್ಥ ಅಂತೆ. ರೋಗ ವಾಸಿ, ರೋಗ ಇದ್ದಿಲ್ಲ, ಎಂಥ ಆರ್ಗ್ಯುಮೆಂಟ್ಗಳಿವೆ ಅಲ್ಲ, ಎಷ್ಟು ತಲೆ ಕೆಡಿಸಿರ್ಬೇಕು. ಇದರಿಂದ ಹೋಯಿತು ಅಂದರೆ ಆ್ಯಕ್ಚುಲಿ ಎಕ್ಸಿಸ್ಟೆನ್ಸ್ ಪ್ರೂವ್ ಆಯ್ತಲ್ಲ, ಊರಿಗೆ ಹೋದ್ರು ಅಂದ್ರೆ ಏನರ್ಥ, ಬಂದಿದ್ರು ಅಂತ ಅರ್ಥ. ಯಾರು ಯಾವ ಊರು, ಇವ್ರಿಗೆ ಯಾವಾಗ ಬಂದಿರಿ ಅಂತಾರೆ, ಯಾವಾಗ ಹೋಗಿದ್ದೆ ಅಂತ ಕೇಳ್ತಾನೆ. ಊರಿಗೆ ಹೋಗಿದೆ ಅಂತ ಯಾವಾಗ ಬಂದಿರೆ, ಊರಿಗೆ ಹೋಗೇ ಇಲ್ಲ ನಾನು, ಯಾಕೆ ಬರ್ತೇನೆ ಅಂತ ಕೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅವ್ರ ಆರ್ಗ್ಯುಮೆಂಟ್ ಯಾಕೆ ದಾರಿ ತಪ್ಪಿಸ್ತಿತ್ತು. ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವ ನೈವ ಮುಕ್ತಿರ ಅಪೇಕ್ಷತೆ, ಇನ್ನು ಸುಳ್ಳಾಗಿದ್ರೆ ಏನಾಗ್ತಿತ್ತು ಗೊತ್ತಾ, ಮುಕ್ತಿ ಕಾನ್ಸೆಪ್ಟೇ ಬರ್ತಿದ್ದೀರ. ಸುಳ್ಳಾಗಿದ್ರೆ ಮುಕ್ತಿ ಅಂತೆ, ಸತ್ಯವಾಗಿದ್ದಕ್ಕೆ ಮುಕ್ತಿ ಅನ್ನೋ ಹೆಸರು ಬಂತು. ಈ ರೀತಿಯೆಲ್ಲ ಸ್ಪಷ್ಟ ಕೊಡ್ತಾ ಕೊಡ್ತಾ ಇದೆಲ್ಲ ಶಂಕರ ಭಾಷೆ ಶುರುವಾಗದೆ ಅದರಿಂದ ಜಗತ್ತು ಸುಳ್ಳು ಅಂತಲೇ ಪ್ರಾರಂಭ ಮಾಡಕ್ಕೆ ಶುರು ಮಾಡ್ತಾರೆ. ಅಧ್ಯಾಸ ಭಾಷೆ ಅಂತ ಹೆಸರು. ಆಚಾರ್ಯ ಹೇಳೋ ಕ್ರಮ ಇಲ್ಲಿ, ಅವ್ರು ಹೇಳೋ ಕ್ರಮ ಇಲ್ಲಿ ಲೆಕ್ಕ ಇಟ್ಕೊಂಡು ಬ್ರಹ್ಮಸೂತ್ರದಲ್ಲಿ ಬ್ರಹ್ಮ ಅಂದರೆ ದೇವರು, ದೇವ್ರ ವಿಷಯ ಬರದಂತೆ ನೋಡ್ಕೋತಾರೆ. ಹೆಸರು ಬ್ರಹ್ಮಸೂತ್ರ, ದೇವ್ರ ವಿಷಯ ಕೆಮಿಸ್ಟ್ರಿ, ಒಂದು ಅಕ್ಷರ ಕೆಮಿಸ್ಟ್ರಿ ಇರಬಾರ್ದು ಅದರೊಳಗೆ. ಫಿಸಿಕ್ಸ್ ಒಂದು ಚೂರು ಫಿಸಿಕ್ಸ್ ಇರಬಾರ್ದು, ಹೆಸರು ಫಿಸಿಕ್ಸ್ ಹೇಗಾಗುತ್ತದು? ಅದು ಭಗವದ್ಗೀತೆ, ಭಗವಂತ ಇಲ್ಲ ಅಂತ ಭಗವದ್ಗೀತೆ ಹೇಳುತ್ತೆ ಅಂದರೆ ಭಗವದ್ಗೀತೆ ಹೇಗಾಗುತ್ತದು ಅಂದರೆ ಅವರು ಹೆಡ್ಡಿಗೆ ವಿರುದ್ಧವಾದ ಮಾತನ್ನು ಬರೀತಾರೆ, ಅದನ್ನೆಲ್ಲ ತೋರಿಸ್ತಾರೆ. ಇನ್ನು ಮುಂದೆ ಅನೇಕ ಅವಾದಗಳು ಅವ್ರದ್ದುಂಟು. ಹಾಗಿದ್ದರೆ ನೀವು ಜ್ಞಾನ ಎಲ್ಲಿಂದ ಬಂತು, ಜ್ಞಾನ ಹೇಗೆ ಮೋಕ್ಷ ಕೊಡುತ್ತೆ, ಎಷ್ಟೆಷ್ಟೋ ಪ್ರಶ್ನೆ ಕೇಳುತ್ತೇವೆ. ಮತ್ತು ನಿಮ್ಮಲ್ಲಿ ಅದಕ್ಕೆ ನಮ್ಮಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನಮ್ಮಲ್ಲಿ ಅಜ್ಞಾನ ಇದೆ, ಜ್ಞಾನ ಬಂದರೆ ಅಜ್ಞಾನ ಹೋಗುತ್ತೆ, ಅಜ್ಞಾನ ಹೋಗ್ಲಿಕ್ಕೆ ಪರ ಹೋಗಿಸ ಪರಮಾತ್ಮ ಇದ್ದಾನೆ, ಫಲ ಕೊಡಲು ಪರಮಾತ್ಮ ಇದ್ದಾನೆ ಅಂತ ಒಪ್ಕೊಂಡ ಮೇಲೆ ಯಾವ ಸಮಸ್ಯೆ ಬರೋದಿಲ್ಲ. ನಿಮ್ಮಲ್ಲಿ ಮಾತೆತ್ತಿದ್ರೆ ಸಮಸ್ಯೆ ಬರುತ್ತೆ ಅಂತ ತಿಳಿಸಿ, ಅಥೋ ಅಧಿಕಾರಿ ವಿಷಯ ಫಲ ಯೋಗಾದಿ ವರ್ಜಿತಂ ಅನಂತ ದೋಷದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ಮಾಯಾಮತದಲ್ಲಿ ಒಂದೆರಡು ದೋಷ ಇಲ್ಲ, ಅನಂತ ದೋಷ ಇದೆ. ಅನಂತ ದೋಷ ಅನ್ನೋದಕ್ಕೆ ಎರಡರ್ಥ. ಕ್ವಾಂಟಿಟಿಟಿ ಅನಂತ ಅಂದ್ರೇನು? ಇನ್ಫೈನೈಟ್ ದೋಷಗಳಿವೆ. ಇನ್ನೊಂದು ಕ್ವಾಲಿಟಿ ಅನಂತ ಇದೆ. ಅನಂತ ಅಂದರೆ ಪರಿಹಾರ, ಅಂತ ಅಂದರೆ ಪರಿಹಾರ, ಅನಂತ ಅಂದರೆ ಪರಿಹಾರವಿಲ್ಲದ ಪ್ರಶ್ನೆಗಳಿವೆ ಅಂತ ಹೇಳ್ತಾರೆ. ಕೆಲವು ಕ್ವಶನ್ಸ್ ಇದ್ರೆ ತಪ್ಪಲ್ಲ, ಸಾಲ್ವ್ ಮಾಡಿಬಿಟ್ರೆ ಮುಗಿದೋಯ್ತು. ನೀವು ಎಂಥ ಕ್ವಶನ್ಸ್ ಇದೆ ನಿಮ್ಮಲ್ಲಿ? ಪರಿಹಾರ ಮಾಡಲು ಸಾಧ್ಯವಿಲ್ಲ. ನೀವೇ ಒಪ್ಕೋತೀರಿ ಈ ಮಧ್ಯೆ, ದುರ್ಘಟತ್ವಂ ಅವಿದ್ಯಾಯ ಭೂಷಣ್ ಅದು ದೂಷಣ್ ಅವರೇ ಹೇಳ್ತಾರೆ. ಪ್ರಶ್ನೆ ಉತ್ತರ ಮಾಡಲು ಬರಲ್ರಿ ನಮಗೆ ಅಂತ ಹೇಳಿ ಹೀಗೆ ಹೇಳ್ತಾರೆ, ಅರ್ಥ ಆಯ್ತು ನಿಮಗೆ? ಮತ್ತೆ ಯಾಕೆ ಸರ್ ಮಾತು ಸರಿ ಹೋಗುತ್ತೆ ನಿಮ್ಗೆ? ಹಾಗಿದ್ರೆ ಪ್ರಶ್ನೆಗೆ ಉತ್ತರಗಳು ಬರೋದು ನೀವೇ ಒಪ್ಕೊಂಡ ಮೇಲೆ ನಿಮ್ಮ ಮತ ಹೇಗೆ ಸರಿ ಹೋಗುತ್ತೆ? ಇಂಥ ಒಂದು ವಿಚಿತ್ರ ಮಾತಾಡ್ತಾರೆ. ಮುಂದೆ ತಿಳಿಸಿ, ಐಕ್ಯವಾಕ್ಯಗಳು ಬೇಕಾದಷ್ಟಿವೆ. ತತ್ವಮಸಿ ಇದೆ, ಅಹಂ ಬ್ರಹ್ಮಾಸ್ಮಿ ಇದೆ. ಇಂಥ ಐಕ್ಯವಾಕ್ಯಗಳಿರಬೇಕಾದ್ರೆ ನೀವು ಎಲ್ಲ ವೇದಗಳು ಕೂಡ ಭೇದವನ್ನೇ ಹೇಳುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ಐಕ್ಯವಾಕ್ಯಕ್ಕೆ ಏನು ಅರ್ಥ ಹೇಳಬೇಕು ಅಂತ ಅಂತ ಸರ್ ಹೇಳ್ತಾರೆ. ಸ್ವಾತಂತ್ರ್ಯೇ ಚ ವಿಶಿಷ್ಟತ್ವೇ ಸ್ಥಾನ ಮತ್ತೈಕ್ಯಯೋರಪಿ ಸಾದೃಶ್ಯೇ ಚೈಕವಾಕ್ ಸಮ್ಯ ಸಾವಕಾಶ ಯಥೇಷ್ಟತಃ. ಎಲ್ಲೆಲ್ಲಿ ಏಕತೆ ಕಂಡ ಕಾಣುತ್ತೋ ಅಲ್ಲಿ ಬೇರೆ ಬೇರೆ ಅರ್ಥ ಹೇಳಬೇಕು. ಸ್ವಾತಂತ್ರ್ಯ ಅಂತ ಒಂದು ಅರ್ಥ, ವಿಶಿಷ್ಟ ಅಂತ ಇನ್ನೊಂದು ಅರ್ಥ, ಸ್ಥಾನೈಕ್ಯ ಅಂತ ಒಂದು ಅರ್ಥ, ಮತ್ತೈಕ್ಯ ಅಂತ ಒಂದು ಅರ್ಥ, ಸಾದೃಶ್ಯ ಅಂತ ಒಂದು ಅರ್ಥ. ಐದು ಅರ್ಥ ಹೇಳೋದಕ್ಕೆ ಬರುತ್ತೆ. ನೀವು ಭೇದ ಆ ಭೇದ ಒಂದೇ ಅರ್ಥ ಹೇಳಬೇಕು. ಸ್ವಾತಂತ್ರ್ಯ ನೋಡಿ, ಇಡೀ ಆಫೀಸ್ಗೆ ಅವನೊಬ್ಬನೇ ಅಂತ ಹೇಳಿಬಿಟ್ರು. ಅವನೊಬ್ಬನೇ, ಒಬ್ಬನೇ ಅಂದ್ರೆ ಏನರ್ಥ? ಈ ಕ್ಯಾನ್ ಡೂ ಎನಿಥಿಂಗ್. ಅವನೊಬ್ಬನೇ ಎಷ್ಟಂದ್ರೆ ಕೆಲಸ ಮುಗಿತು ಅಂತ ಅರ್ಥ. ಸ್ವತಂತ್ರ ಅವನು, ಏಕಮೇವ ಅದ್ವಿತೀಯಂ ಬ್ರಹ್ಮ ಮುದುವಿತು. ವಿಶಿಷ್ಟತ್ವೇ ಆ ಊರಿಗೆ ಹೋಗ್ರಿ, ಅವನೇ ಆಚಾರ ಅಂದ್ರೆ ಅವನೊಬ್ಬನೇ ಆಚಾರ, ಬ್ರಾಹ್ಮಣ ಅಂದ್ರೆ ಅವನೇ ಬ್ರಾಹ್ಮಣ. ಉಳಿದ ಬ್ರಾಹ್ಮಣರಿಲ್ವೇನು? ಏನರ್ಥ ಅದಕ್ಕೆ? ಆಚಾರ ಅಂದ್ರೆ ಅವನೇ ಆಚಾರ ಅಂದ್ರೆ ಶ್ರೇಷ್ಠ ಅಂತ. ಬ್ರಾಹ್ಮಣರಲ್ಲಿ ಅವನು ಶ್ರೇಷ್ಠ. ವಶಿಷ್ಠ ಅಯೋ ಅಯಂ ವಶಿಷ್ಠ, ಬ್ರಾಹ್ಮಣೇಶ ಅಯಂ ವಶಿಷ್ಠ ಅಂತ ಹೇಳಿಬಿಟ್ರೆ ಶ್ರೇಷ್ಠ ಬ್ರಾಹ್ಮಣ ಅಂತ. ಉಳಿದ ಬ್ರಾಹ್ಮಣ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ, ಅವನು ಶ್ರೇಷ್ಠ ಅಂತ ಅರ್ಥ. ಇನ್ನು ಕಡೆ ಒಂದೇ ಅಂತ ಹೇಳಿಬಿಟ್ರೆ, ಅಣ್ಣ ತಮ್ಮ ಇದ್ದಾರೆ, ಗಂಡು ಮುಖರ ಮುಡುಗರು ನೋಡೋದಿಲ್ಲ, ಅಂಥ ಬರೀದ ಆಗಿಬಿಟ್ಟಿರ್ತಾರೆ. ಯಾರೋ ಕೇಳಿದರು, ಆ ಇಬ್ಬರು ಕರ್ಯಾಣ ಅಂದರು, ಇವರು ಯಾರೋ ಬೇಡ ಜಗಳಾಡಿದ್ದಾರೆ ಅಂದರು, ಇಲ್ಲ ಇಲ್ಲಿ ಒಂದಾಗಿಬಿಟ್ಟಿದ್ದಾರೆ ಅಂತ ಹೇಳಿ. ಒಂದಾಗಿಬಿಟ್ಟಿದ್ರೆ ಏನರ್ಥ? ಈಗ ಭಿನ್ನಾಭಿಪ್ರಾಯ ಹೋಗಿದೆ ಅಂತ. ಅದಕ್ಕೆ ಏನರ್ಥ? ಮತ್ತೈಕ್ಯ ಅಂತ ಹೇಳ್ತಾರೆ. ಡಿಫರೆನ್ಸ್ ಆಫ್ ಒಪಿನಿಯನ್ ಹೋಗಿ ಹೊರಡ್ತು. ಮತ್ತು ತಾರಾಗಾರ ಕೂತಿರ್ತಾರೆ, ಯಾವುದೋ ಸ್ಟ್ರೈಕ್ ಮಾಡಬೇಕಾದ್ರೆ ನಿಮ್ಮ ಒಪಿನಿಯನ್ ಇಟ್ಕೊಂಡು ನಾವೆಲ್ಲ ಒಂದೇ ಅಂದ್ಬಿಡ್ತಾರೆ ತಕ್ಷಣ. ನಾವೆಲ್ಲ ಒಂದೇ ಅನ್ನೋರ್ಥ? ನಾವೆಲ್ಲರೂ ಒಂದೇ ಅಭಿಪ್ರಾಯದಲ್ಲಿ ಮಾತಾಡ್ತೇವೆ. ಇದು ಮತ್ತೈಕ್ಯ ಅಂತ ಸರ್. ಮತ್ತು ನಾವೆಲ್ಲ ಈ ಕಡೆಯಿಂದ ನೀವು ಬನ್ನಿ, ಯಾವ ಕಡೆಯಿಂದ? ಪುರಿ ಜಗನ್ನಾಥ್ ಪುರಿ ಮೇಲೆ ಬನ್ನಿ, ಮಾತೃಗಾಯ ಮೇಲೆ ಬರ್ತೇವೆ, ಬದ್ರಿಗೆ ಹೋಗೋಣ, ಹರಿದ್ವಾರದಲ್ಲಿ ಒಂದೇ ಆಗೋಣ ಅಂತ ಹೇಳ್ಬಿಡ್ತಾರೆ. ಒಂದಾಗೋಣ ಅಂದ್ರೆ ಏನರ್ಥ? ಒಂದೇ ಕಡೆ ಸೇರೋಣ ಅಂತ, ಸ್ಥಾನ ಐಕ್ಯ ಅಂತ ಹೇಳಿದ್ರು. ಇನ್ನು ಸಾದೃಶ್ಯ, ಆ ಸಿಂಹನೇ ಇದ್ರೆ ಸಾಮಾನ್ಯ ಹೇಳ್ತಾರೆ, ಆಚಾರ್ಯ ಮನೆ ಎಂದೋ ಬಂದಿದ್ವಿ, ಎಂಥ ಸಾರು ಮಾಡಿದ್ರಿ ಅಂತ ಕೇಳ್ತಾರೆ. ಇವತ್ತು ಅದೇ ಸಾರು ಅಂತ ಹೇಳ್ತಾರೆ. ಕೂರ್ತೋರು ಗತಿ ಏನಾಗಬೇಕು? ಅದೇ ಸಾರು ಅಂದರೆ ಹೇಳಿ, ಹಲಸು ಮಯ ಹಲಸು ಎಲ್ಲ ಆಗಿಬಿಟ್ರು. ಅದೇ ಸಾರು, ಅಂಥದ್ದೇ ಸಾರು ಮಾಡಿದ್ದೇನೆ ಅಂತ ಸಾದೃಶ್ಯ ಅಂತ. ಇದೆಲ್ಲ ಫಸ್ಟ್ ಟೈಮ್ ಆಚಾರ ಹೇಳಿ. ಇದಕ್ಕಿಂತ ಮುಂಚೆ ಯಾರ್ಯಾರ ತಲೆಗೆ ಏನೂ ಹೊಡೆದಿರಲಿಲ್ಲ, ತಲೆ ಇದ್ರ ತಾರೆ ಹೊಡೆದ್ರೆ ಕಾಸ್ಥಿತಿ ಬಂದೋಗಿತ್ತು. ಆಚಾರ್ಯ ಎಷ್ಟು ಕ್ಲಿಯರಾಗಿ ಬಿಡಿಸ್ತಾರೆ. ಇವೆಲ್ಲ ಏನಿವು ಡೇ ಟು ಡೇ ಎಕ್ಸ್ಪೀರಿಯೆನ್ಸ್. ಮತ್ತೆ ಎಲ್ಲಿದೋ ಅರ್ಥಗಳಲ್ಲಿ ನಿತ್ಯ ಮಾತಾಡೋದು ಹೇಗೆ? ನಾವು ತಡೀತಿಲ್ಲ, ಅದನ್ನೇ ಹಾಕಿ, ಅದನ್ನು ಅವ್ರಿಗೆ ಹಾಕಿದ್ದಲ್ಲ ಅದನ್ನೇ ಹಾಕು ಅಂತಾರೆ. ಊಟ ಬಿಟ್ಟು ಎದ್ದು ಹೋಗ್ಬೇಕು ಅಷ್ಟೇ. ಅವ್ರಿಗೆ ಹಾಕಿದ್ದಾರೆ ಅದನ್ನೇ ಹಾಕೋ ಅಂತ ಕೇಳಿದರೆ, ಅವ್ರು ಇಸ್ಕೊಂಡು ಇಲ್ಲಿ ಹಾಕಿದ ಗತಿ ಏನಾಗಬೇಕು? ಅದನ್ನೇ ಹಾಕು ಅಂತ ಅರ್ಥ. ಮೊದಲೇ ಪಂಕ್ತಿ ಹಾಕಿದ್ದನ್ನೇ ಹಾಕು, ಅರ್ಥ ಆಯ್ತಾ? ಅಂದರೆ ಕ್ವಾಲಿಟಿ ಚೇಂಜ್ ಮಾಡೋಣ, ನೀರಿಗೆ ಹಾಕಬೇಡ ಅಂತ ಅರ್ಥನೇ ಹೊರತು ಅದನ್ನೇ ಹಾಕು, ಅವ್ರು ಎಲೆಗಿಂತ ಒಂದು ಹಾಕು ಅಂತ ಅರ್ಥನಾ? ಈ ರೀತಿ ಅರ್ಥ ಅವನಿಗೂ ಮಾಡ್ಕೊ, ಇವನು ಮಾಡ್ಕೊಂಬೋದಿಲ್ಲ. ತಮಾಷೆ ಅಂದರೆ ನೀವು ಯಾಕೆ ಇದನ್ನು ಮಾಡ್ಕೋತೀರಿ ಅಂತ ಕೇಳ್ತಾರೆ. ಇದು ಯಾಕೆ ಮಾಡಿಕೊಂಡ್ರು ಅಂದರೆ, ಕೆಡಿಸ್ಬೇಕು ಉದ್ದೇಶದಿಂದಲೇ ಮಾಡಿದ್ದೆ ಹೊರತು ಬೇರೆಯಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಆಚಾರ ಕೊಟ್ಟ ಕಾಣಿಕೆ ಭಾರಿ ದೊಡ್ಡ ಕಾಣಿಕೆ. ಶಾಸ್ತ್ರ ಎಂಟ್ರ್ ಆದವರಿಗೆ ಗೊತ್ತಾಗುತ್ತೆ. ಏವಂ ದೃಷ್ಟ ಸ ಭಗವಾನ್ ಕುರಿಯಾದ್ ಬಂಧ ವಿಭೇದನ. ಕಾರ್ಯತಾ ಚ ನಕಾಚಿತ್ ಸ್ಯಾತ್ ಇಷ್ಟ ಸಾಧನ ತಾಂ ವಿನ. ಆ ಶ್ಲೋಕಕ್ಕೆ ಅರ್ಥವಿರುವ ಟೀಕರ ಏನು ಮಾಡ್ತಾರೆ ಅಂದರೆ ಎಕ್ಸಾಂಪಲ್ಸ್ ಯಾವುದು ಕೊಡೋದಿಲ್ಲ, ಅರ್ಥ ಹೇಳಿಬಿಡ್ತಾರೆ. ಇದು ಎಕ್ಸಾಂಪಲ್ಸ್ ಬೇಕು ಅಂದರೆ ನಮ್ಮ ಟೀಕಾದಲ್ಲಿ ನೋಡ್ಕೊಡ್ರಿ ಅಂತ ಹೇಳ್ತಾರೆ. ಪದ್ಮನಾಭ ತೀರ್ಥರ ಗ್ರಂಥ ನೋಡ್ರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಪದ್ಮನಾಭ ತೀರ್ಥರು ಅಂತ ರೆಫರ್ ಮಾಡ್ತಾರೆ, ಅದು ಉಳಿಸ್ಬೇಕಾಗಿದೆ. ಪದ್ಮನಾಭ ತೀರ್ಥ ಗ್ರಂಥದ ಮೇಲೆ ಟೀಕಾರಲ್ಲಿ ಭಾರಿ ಗೌರವ. ಹಿಂದಿನ ಗ್ರಂಥಕ್ಕೆ ಉಳಿಬೇಕು ಅಂಬೋ ದೃಷ್ಟಿಯಿಂದ ನಾವು ಮತ್ತೆ ಬರೆಯೋದಿಲ್ಲ, ಬರೆದ್ರೆ ಇಲ್ಲೇ ಹೋಗ್ಬಿಡ್ತಾರೆ, ಅಲ್ಲಿ ಹೋಗೋದೇ ಇಲ್ಲ. ಅದರಿಂದಾಗಿನೇ ಅಲ್ಲಿ ನೋಡಿ ಅಂತ ಬರೀತಾರೆ. ಅದೆಲ್ಲ ಪೂರ್ವ ಬರೆಯೋ ರೀತಿಯವರು. ಇನ್ನು ಮುಂದೆ ಅನೇಕ ವಾಕ್ಯಗಳು ಬರುತ್ತೆ, ಕೆಲವು ವಿಷಯ ಪರಿಚಯ ಮಾಡಿಕೊಡ್ತಾರೆ. ಇವತ್ತು ಪ್ರಸಾದದಿಂದ ಮೋಕ್ಷ ಅಂಬೋದಕ್ಕೆ ಎಷ್ಟು ಯುಕ್ತಿ ಇದೆ ಗೊತ್ತಾ? ಯಥಾದೃಷ್ಟ್ಯ ಪ್ರಸನ್ನ ಸನ್ ರಾಜಾ ಬಂಧಾಪನೋದಕೃತ್, ತಥಾದೃಷ್ಟ್ಯ ಪ್ರಸನ್ನ ಸನ್ ಕುರಿಯಾದ್ ಬಂಧ ವಿಭೇದನಂ. ಅವ್ರು ಜೈಲಲ್ಲಿ ಒಬ್ಬ ಇರ್ತಾನೆ, ತುಂಬ ಒಳ್ಳೆ ಸಾಧನೆ ಮಾಡ್ತಾ ಇರ್ತಾನೆ ಪಾಪ, ಇದೇ ತಪ್ಪಾಗಿ ಜೈಲಿಗೆ ಬಿದ್ದುಬಿಟ್ಟಿದ್ದಾನೆ, ಬಿಡೋದಿಲ್ಲ. ಹಾಗಾಗಿ ರಾಜ್ಯ ಬಂದು ನೋಡ್ತಾ ಇರ್ತಾನೆ, ರಾಜ ನೋಡ್ತಾ ಇರೋ ಬಿಹೇವಿಯರ್ ನೋಡ್ತಾನೆ. ಅರ್ಥ ಬಿಡುಗಡೆ ಮಾಡಿಬಿಡ ಅಂತ ಹೇಳಿಬಿಟ್ರೆ ಬಿಡುಗಡೆ ಮಾಡಿ ಅಂತ. ಹೌದಲ್ಲ, ಅದೇ ರೀತಿ ಸಂಸಾರ ಜೈಲಲ್ಲಿ ನಾವಿದ್ದೇವೆ. ದೇವರು ಸ್ತೋತ್ರ ಮಾಡ್ತಾ ಇದ್ರೆ ಪರಮಾತ್ಮ ಏನು ಮಾಡ್ತಾನೆ? ಪ್ರಸನ್ನನಾಗಿ ಏನು ಮಾಡಿಬಿಡ್ತಾನೆ? ಬಿಡುಗಡೆ ಮಾಡಿಬಿಡ್ತಾನೆ. ರಾಜ ಬಂದಾಗ ನಾರಾಯಣ ರಾಜ ನಾನಿನ ಒಂದೇ ಏನು ಮಾಡ್ತಾನೋ, ಇವ್ರು ಎಂದೆಂದೂ ಬಿಡಬೇಡಿ ಇಲ್ಲೇ ಹಾಕಿರಿ ಅಂತ ಹೇಳ್ತಾನೆ. ನಾನೇ ಒಂದೇ ನಾಳೆ ಬಂದ್ರೆ ತಮ್ಮ ಕತೆ ಮುಗಿಸ್ತಾನೆ ಅಂತ ಅರ್ಥ. ಹೋಗ್ತಾನೆ, ನಾನೇ ಸ್ವಾಮಿ ಎಷ್ಟು ದೊಡ್ಡವ್ರು ನೀವೀಗ, ಅವ್ನು ಪಕ್ಕದಲ್ಲಿ ಕೊಡೋದ್ರೆ ಕೊಡೋದಿಲ್ಲ, ಏನು ಮಾಡಿದ್ರೆ ಇಲ್ಲ ಇಲ್ಲ ದೂರ ಅಂತೆ. ಅವ ಭಾರಿ ಖುಷಿಯಾಗುತ್ತೆ, ಇವ್ನು ಮೊದಲು ಬಿಡುಗಡೆ ಮಾಡಿ ಅಂತ ಹೇಳ್ಬಿಡ್ತಾನೆ. ಅದು ಅರ್ಥ ಮಾಡಿಕೊಂಡ್ರೆ ಭೇದದಿಂದ ಮೋಕ್ಷನೋ ಅಭೇದದಿಂದ ಮೋಕ್ಷನೋ, ಸ್ತೋತ್ರದಿಂದ ಮೋಕ್ಷನೋ ಐಕ್ಯದಿಂದ ಮೋಕ್ಷನೋ, ಇವೆಲ್ಲ ಕಾಮನ್ ಸೆನ್ಸ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಪ್ರೂವ್ ಮಾಡ್ತಾ ಹೋಗ್ತಾರೆ. ಮತ್ತೆ ಅಥೋ ಜ್ಞಾನಫಲಾನ್ನೇವ ಕರ್ಮಾಣಿ ಜ್ಞಾನಮೇವ ಹಿ ಮುಖ್ಯ ಪ್ರಸಾದದಂ ವಿಷ್ಣೋ ಜಿಜ್ಞಾಸಾಯಾಶ್ಚ ತದ್ಭವೇ. ಮುಖ್ಯವಾಗಿ ಜ್ಞಾನದಿಂದನೇ ಮೋಕ್ಷ. ಆ ಜ್ಞಾನ ಬರಬೇಕಾದ್ರೆ ಏನು ಬೇಕು? ಕರ್ಮಾಚರಣೆ ಮಾಡಲೇಬೇಕು. ಆದ್ದರಿಂದ ಕರ್ಮಾಚರಣೆ ಬಿಡಾಗಿಲ್ಲ. ಇವತ್ತು ಕರ್ಮ ಮತ್ತು ಜ್ಞಾನಗಳ ಸಂಬಂಧ ಭಾರಿ ದೊಡ್ಡದು. ಕರ್ಮಾಚರಣೆ ಮಾಡದೆ ಜ್ಞಾನ ಬರೋದಿಲ್ಲ. ಜ್ಞಾನ ಬಂದರೆ ಕರ್ಮಾಚರಣೆ ಮಾಡಿದ್ರೆ ಮೋಕ್ಷ ಆನಂದ ಉನ್ನಾಹ ಸಿಗೋದಿಲ್ಲ. ದೇರ್ಫೋರ್ ಬಿಫೋರ್ ಜ್ಞಾನ ಆ್ಯಂಡ್ ಆಫ್ಟರ್ ಜ್ಞಾನ ಕೂಡ ಏನು ಮಾಡಬೇಕು? ಕರ್ಮಾಚರಣೆ ಮಾಡಲೇಬೇಕು. ಆ ಕರ್ಮಾಚರಣೆ ಯಾವುದೂ ಆಗಬಾರ್ದು. ಏನಾಗಬೇಕು ಅದು? ಗುರುಭುಂಕ್ಷತ ಕರ್ಮ ನಿಜಂ ನಿಯತಂ, ನಿಯತ ಕರ್ಮಾನುಷ್ಠಾನ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಆಗ ಸರಿ ಹೋಗುತ್ತೆ. ಅದೇ ರೀತಿ ಮುಂದೊಂದು ಮಾತು ಹೇಳ್ತಾರೆ, ಆಗಮನೇ ಒಪ್ಪೋದಿಲ್ಲ ಅಂತ ಹೇಳಿದರೆ ಎಷ್ಟು ಬ್ಯೂಟಿಫುಲ್ ಆರ್ಗ್ಯುಮೆಂಟ್ ಕೊಡ್ತಾರೆ. ಪ್ರತ್ಯಕ್ಷ ಒಪ್ತೇನಪ್ಪ ನೀನೀಗ, ಒಪ್ತೇನೆ, ಹಾಗಿದ್ರೆ ಆಗ ಒಪ್ಪಬೇಕು ಅಂತ ಹೇಳ್ತಾರೆ. ಹೇಗೆ? ಪ್ರತ್ಯಕ್ಷ ವೆಚ್ಚ ಪ್ರಾಮಾಣ್ಯಂ ಸ್ವತಏವ ಆಗಮಶ್ಯಹಿ. ಪ್ರತ್ಯಕ್ಷನ ಪ್ರಮಾಣ ಅಂತ ಒಪ್ಪಲಿಕ್ಕೆ ಏನೇನು ಕಾರಣ ಇದೆಯಲ್ಲ, ಅದೇ ಕಾರಣ ಯಾವುದಕ್ಕಿದೆ? ಆಗಮಕ್ಕಿದೆ. ಸೇಮ್ ರೀಸನ್, ನೀನು ಆಗಮ ಒಪ್ಪೋದಿಲ್ಲ ಅಂತ ಪ್ರತ್ಯಕ್ಷ ಒಪ್ಪದೆ ಹೋದರೆ ಆಗಮ ಒಪ್ಪಬೇಡ. ಪ್ರತ್ಯಕ್ಷ ಒಪ್ಪಿದ್ರೆ ಆಗಮ ಒಪ್ಪಲೇಬೇಕಾಗುತ್ತೆ. ಅದನ್ನೆಲ್ಲ ಪ್ರೂವ್ ಮಾಡೋ ರೀತಿ ಅವ್ರು ಒಂದಕ್ಕೆ ಟೀಕಾರಾಯರು 9 ಅರ್ಥ ಬರೀತಾರೆ ಒಂದು ವಾಕ್ಯಕ್ಕೆ. ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯ ಮೊದಕ್ಕೆ 9 ಅರ್ಥ ಬರೆದು ಪ್ರೂವ್ ಮಾಡ್ತಾರೆ. ಆಗ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್ ಅಂತ ಹೇಳಿ ನನ್ನ ಕಾರ್ಯತಾವಾದ ಅಂತ ಬರುತ್ತೆ, ಅಭಿನವ ಅನ್ವತಾಭಿಧಾನ ಅಂತ ಬರುತ್ತೆ. ಅದನ್ನೆಲ್ಲ ತಿಳಿಸಿ ಇದೆಲ್ಲ ನಾವು ಬರೀತಿರೋ ಬ್ರಹ್ಮಸೂತ್ರಗಳಿಗೆ ಅರ್ಥ ಎಲ್ಲ ಯಾವುದು ಬೇಸಿಸ್ ಆಗಿದೆ ಅಂದರೆ ಬ್ರಹ್ಮತರ್ಕವನ್ನು ಬೇಸ್ ಮಾಡಿಕೊಂಡು ಬರೀತಾ ಇದ್ದೇವೆ. ಬ್ರಹ್ಮತರ್ಕ ಅಂದರೆ ಯಾವುದು? ಬ್ರಹ್ಮತರ್ಕಂಚ ಭಗವಾನ್ ಸಯೇವ ಕೃತವಾನ್ ಪ್ರಭು. ಬ್ರಹ್ಮತರ್ಕವನ್ನು ಬರೆದವರು ಯಾರು ಅಂದರೆ ಅದು ವೇದವ್ಯಾಸ ದೇವರೇ ಬರೆದಿದ್ದಾರೆ. ಇವರೆಲ್ಲ ಉದಯನ ತರ್ಕ, ಅವ್ರ ತರ್ಕ, ಇವ್ರ ತರ್ಕ ಓದ್ತಾರೆ. ಬೇಸಿಕ್ ತರ್ಕ ಯಾವುದು ಅಂದರೆ ಬ್ರಹ್ಮತರ್ಕ. ಬರೆದಿದ್ದ ಯಾರು? ಅದೇ ನಾರಾಯಣನೇ ಬರೆದಿರೋದು. ಬ್ರಹ್ಮತರ್ಕಂಚ ಭಗವಾನ್ ಸಯೇವ ಕೃತವಾನ್ ಪ್ರಭು ಪಂಚಾಶತ್ ಕೋಟಿ ವಿಸ್ತಾರಾತ್ ನಾರಾಯಣ ತನೋ ಕೃತಾತ್. ಆ ಗ್ರಂಥ ಎಷ್ಟು ದೊಡ್ಡದು ಗೊತ್ತಾ? 50 ಕೋಟಿ ವಿಸ್ತಾರ, 50 ಕೋಟಿ ಶ್ಲೋಕ ಅಂತ ಅದರೊಳಗೆ 50 ಕೋಟಿ ಶ್ಲೋಕ ಬರೆದಿದ್ದಾರೆ. ಅದನ್ನು ಅವರೇನು ಮಾಡಿದ್ರು? ವೇದವ್ಯಾಸ ರೂಪದಿಂದ 5000 ಶ್ಲೋಕ ರಿಡ್ಯೂಸ್ ಮಾಡಿದರು. 50 ಕೋಟಿ ಏನು ಎಲ್ಲಿ ತಂದ್ರದನ? 5 ಕೋಟಿ 5000 ತಂದು ಅದರಲ್ಲಿ ಆಚಾರ 100 ಶ್ಲೋಕ ಕೋಟ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ನಮಗೆ ಭಾರಿ ಜಾಸ್ತಿ ಅಂದರೆ ಏನು ಮಾಡಬೇಕಾಗ? ನಿಜವಾಗ್ಲೂ ಎಷ್ಟಿದೆ, ಎಷ್ಟು ದೊಡ್ಡ ಹಂಡೆದಿಲ್ಲ. ಒಂದು ಸಾರನ್ನು ತೊಗೊಂಡು ಇದಕ್ಕೆ ಹಾಕ್ಕೊಂಡು ಬಡಿಸಿದ್ರೆ ಆಗೋ ದೊಡ್ಡ ಇದರಲ್ಲಿದೆ, ಅದರಲ್ಲಿ ಒಂದು ಇಷ್ಟು ತೊಗೊಂಡು ಬಂದು ಅದರಲ್ಲಿ ಸೌಟಿಲ್ ಬಡಿಸಿದ್ರೆ ಎಷ್ಟು ಅಂತ ಕೇಳಿದ್ರೆ ಹಾಕಿ ಅದು ತಿಂಬೋದಕ್ಕೂ ನಮ್ಗೆ ಹಾಗಾಗೋದಿಲ್ಲವೋ. ಶಾಸ್ತ್ರದಲ್ಲಿ ಅಷ್ಟೆ ಕ್ವಾಲಿಟಿ ಮಾತ್ರ ಒಂದೇ, ಅದೇ ಪರ್ಫೆಕ್ಷನ್ ಇಟ್ಕೊಂಡೆ ಬರೀತಾ ಇದ್ದಾರೆ. ಈ ತರ್ಕಶಾಸ್ತ್ರ ಓದಿ ಶಾಸ್ತ್ರ ತಿಳ್ಕೊಬೇಕೇ ಹೊರತು ಬೇರೆ ತರ್ಕಶಾಸ್ತ್ರ ತರ್ಕಶಾಸ್ತ್ರ ಅಲ್ಲ. ಇನ್ನೊಂದು ಯುಕ್ತಿ ಕೊಡ್ತಾರೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಬಂತು. ಇಲ್ಲಿ ಬ್ರಹ್ಮ ಅಂದರೆ ಯಾರು ಅಂತ ಪ್ರಶ್ನೆ. ಬ್ರಹ್ಮ ಅಂದರೆ ಯಾರು? ಅದು ಅನೇಕ ರೀತಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಭಾಷ್ಯದೊಳಗೆ. ಇನ್ನೊಂದು ರೀತಿ ಪ್ರೂವ್ ಮಾಡ್ತಾರೆ. ಇದು ಯಾವುದರ ಕಂಟಿನ್ಯೂಷನ್ ಗೊತ್ತಾ? ಇದು ದೈವಿ ಮೀಮಾಂಸಾ ಸೂತ್ರ ಅಂತ ಇದೆ. ಅದಾದ್ಮೇಲೆ ಬರತಕ್ಕಂಥದ್ದು ಇದು ಬ್ರಹ್ಮಸೂತ್ರ. ಕರ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂತ ಮೀಮಾಂಸಾ ತ್ರಿವಿಧ ಪ್ರೋಕ್ತ ತ್ರಿವಿಧಾ ಪ್ರೋಕ್ತ ಅಂತ ಹೇಳಿದ್ದಾರೆ. ಮೀಮಾಂಸೆ 3 ವಿಧ. ಈ ಕರ್ಮ ಮೀಮಾಂಸೆ ಜಮೀನುಗಳು ಬರೆದರು. ಆಮೇಲೆ ದೈವಿ ಮೀಮಾಂಸೆಯನ್ನು ಯಾರು ಬರೆದರು ಅಂದರೆ ಅವರಿಬ್ಬರು ಶಿಷ್ಯರು, ಪೈಲ ಅಂತೊಬ್ಬ, ಶೇಷ ಅಂತೊಬ್ಬ, ಅವ್ರ ಕೈಯಲ್ಲಿ ಬರೆಸಿದರು. ಆದರೆ ಮೊದಲ ಸೂತ್ರ, ಕೊನೆಯ 2 ಸೂತ್ರ ವೇದವ್ಯಾಸದೇವರೇ ಬರೆದರು. ಅರ್ಥ ಆಯ್ತಾ? ಆದ್ಯಂತ ಕೃತವಾನ್ ಪ್ರಭು, ಮೊದಲನೇ ಸೂತ್ರ ಅವರೇ ಬರೆದು, ಕೊನೆ ಸೂತ್ರ ಅವರೇ ಬರೆದು, ಉಳಿದು ಶಿಷ್ಯರ ಕೈಯಲ್ಲಿ ಬರೆಸಿದರು. ಆಮೇಲೆ ಬ್ರಹ್ಮ ಮೀಮಾಂಸೆ ತಾವೇ ಬರೆದರು. ಆ ಸೂತ್ರ ಕೊನೆಗೇನಿದೆ ಗೊತ್ತಾ? ಆ ದೇವಿನ ಸೂತ್ರದೊಳಗೆ ಸವಿಷ್ಣುರಾಹಹಿ ತಂ ಬ್ರಹ್ಮೇ ತ್ಯಾಚಕ್ಷತೆ ತಂ ಬ್ರಹ್ಮೇ ತ್ಯಾಚಕ್ಷತೆ ಕ್ಲೋಸ್ ಆಗಿದೆ. ಅವನು ವಿಷ್ಣು, ಅವನು ಬ್ರಹ್ಮ ಅಂತ ಕರೀತಾರೆ. ಆಮೇಲೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬಂತು. ದೇವ್ರಪ್ಪ ಯಾರು ಬ್ರಹ್ಮ ಆಯ್ತಾ? ಇಷ್ಟುವೇ ಬ್ರಹ್ಮ ಅಂದ್ರೆ ಎಷ್ಟು ಟೈಪ್ ಹೇಳ್ತಾರೆ. ಇದ್ರ ದೈವೀಮಾಂಸಾ ಸೂತ್ರವನ್ನು ಯಾರೂ ಅಪ್ಲೈ ಮಾಡಿರಲಿಲ್ಲ, ಆಚಾರ ಅಪ್ಲೈ ಮಾಡಿ ಅದನ್ನು ತಿಳಿಸಿದ್ರು. ಆಮೇಲೆ ಜನ್ಮಾಧಿಕರಣ, ಜಗಜ್ಜನ್ಮಾದಿ ಹೇತುತ್ವವನ್ನು ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಮೊದಲಾದ ಎಲ್ಲವನ್ನು ಮಾಡ್ತಾರಲ್ಲ ಅವನು ಪರಮಾತ್ಮ. ಈಗ ಜೀವೇಶ್ವರಕ್ಕೆ ಹೇಳ್ತಿರಲ್ಲ ಈ ಗುಣ ನಿಮ್ಮಲ್ಲಿದೆಯಾ ನೋಡಿ ಅಂತ ಹೇಳ್ತಾರೆ. ನಹಿ ಜನ್ಮಾದಿ ಹೇತುತ್ವ ಜೀವಸ್ಯ ಜಗತೋ ಭವೇ, ಜೀವನಿಗೆ ಜಗಜ್ಜನ್ಮಾದಿ ಕಾರಣತ್ವ ಎಲ್ಲರೂ ಬರುತ್ತಾ, ಎಲ್ಲರೂ ಬಂದಿದೆಯಾ ಅಂದಮೇಲೆ ಜೀವ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಂದು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಅನುಭವಕ್ಕೆ ತರ್ಕೋಬೇಕು. ಇವರೆಲ್ಲ ಧ್ಯಾನಕ್ಕೆ ಅಂತ ಹೋಗಿ ಕೂಡ್ತಾರಲ್ಲ, ಇಂಥ ಧ್ಯಾನನೇ ಮಾಡಿಸೋದು. ಕೂತ್ಕೊಂಡ್ಬಿಡ್ತಾರೆ, ಹುಮ್ಮನೆ ಕಣ್ಣು ಮುಚ್ಚಿ ಹೋಗುತ್ತೆ, ನಾನೇ ದೇವರು ತಿಳ್ಕೊಳ್ತೀವಿ. ಏನು ತಿಳ್ಕೊತಾನೆ ನಿಜವಾಗ್ಲೂ ಅರ್ಥ? ಮನುಷ್ಯ ನೀನು ದೇವ ಅಂದ್ರೆ ಒಪ್ಕೋತಾನ? ದೇವ ಅಂದ್ರೆ ಒಪ್ಕೋತಾನೆ? ಯಾಕೆ ಸಿಟ್ಟು ಬರೋದು ದೇವ ಅಂತ ಹೇಳಿದೆ, ಅದಕ್ಕೆ ನನಗೆ ಅಷ್ಟು ದೋಷ ಇಲ್ಲ ಅಂತ ಹೇಳ್ತಾರೆ. ಹೋಗ್ತಾನೆ, ದೇವ ಅಂದ್ರೂ ಸಿಟ್ಟು ಬರ್ಬೇಕು, ಅಷ್ಟು ಗುಣ ಇಲ್ಲ, ಅಷ್ಟು ದೋಷ ಇಲ್ಲ, ಇಷ್ಟು ಗುಣ ಇಲ್ಲ. ದೇರ್ಫೋ ದೋಷ ಇಲ್ಲದೆ ಹೋದ್ರೆ ದೆವ್ವ ಹೇಗಲ್ವೋ, ಗುಣ ಇಲ್ಲದೆ ಹೋದ್ರೆ ದೇವರಲ್ಲ ಅಂತ ತಿಳ್ಕೊಂಡ್ರೆ ಸುಲಭ. ಇನ್ನು ಅನೇಕ ಇಂಥ ಕಾರಣಗಳನ್ನು ಹೇಳ್ತಾ ಕೆಟ್ಟ ಕೆಟ್ಟ ಯುಕ್ತಿ ಮಾಡಕ್ಕೆ ಹೋಗಬಾರ್ದು. ಬರೀ ಯುಕ್ತಿಯಿಂದ ಮಾಡಿದರೆ ಭಾಳ ತಪ್ಪಾಗುತ್ತೆ, ಯುಕ್ತಿ ಬಿಸ್ಕೇಡ್ ಮಾಡುತ್ತೆ, ಅದು ಪ್ರಾಪರ್ ಬೇಸಿಸ್ ಇಲ್ಲದೆ ಅಂತ ಮಾತಾಡ್ತಾರೆ. ವಸ್ತುತ್ವ ತುರಗ ಶೃಂಗಿ, ಒತ್ತು ಇದನ್ನು ನೋಡ್ದ, ಹಸುನ್ ನೋಡ್ದ, ಆಮೇಲೆ ಎಮ್ಮೆ ನೋಡ್ದ, ಕೋಣ ನೋಡ್ದ, ಅವಕ್ಕೆಲ್ಲ ಏನಿತ್ತು? ಕೋಡ್ ಕಂಡ. ಓ, ಹಸು ಒಂದು ಪ್ರಾಣಿ ಕೋಡಿದೆ, ಎಮ್ಮೆ ಒಂದು ಪ್ರಾಣಿ ಕೋಡಿದೆ, ಆಮೇಲೆ ಈ ಕೋಣ ಒಂದು ಪ್ರಾಣಿ ಕೋಡಿದೆ, ಕುದುರೆ ಒಂದು ಪ್ರಾಣಿ ಅದಕ್ಕೂ ಕೋಡಿರಲಿ, ಇದೆಯಾ? ಸುಳ್ಳು ಯುಕ್ತಿ ಏನಾಯ್ತು? ಈಗ ಕೈ ಕೊಟ್ಟಿತ್ತು. ವಸ್ತುತ್ವ ತುರಗ ಶೃಂಗಿ ಪುಷ್ಪವತ್ ಖಂ ಸುತೈರ್ಯುತ ಚಿತ್ರೀಣೀಚ ರಸಷ್ಠು ರಸತ್ವ ಸೋತ್ತರೋ ಭವೇ. ಇವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಎಂದು ಕೂಡ ಏನು ಮಾಡೋಕ್ಕೆ ಹೋಗಬಾರ್ದು, ಕೇವಲ ಯುಕ್ತಿಯಿಂದ ಯಾವುದೇ ಪ್ರಮೇಯವನ್ನು ತೀರ್ಮಾನ ಮಾಡಬಾರ್ದು. ಯುಕ್ತಿ ಸಪೋರ್ಟ್ ಮಾಡುತ್ತೆ ಹೊರತು ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಎಸ್ಟಾಬ್ಲಿಷ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯುಕ್ತಿ ಉಪಯೋಗಿಸ್ಬೇಕೇ ಹೊರತು ಕ್ರಿಯೇಟ್ ಮಾಡಬಾರ್ದು. ಇವೆಲ್ಲ ಅನೇಕ ಪ್ರಮಾಣಗಳನ್ನು ತಿಳಿಸಿ ದೇವರ ಮಹಿಮೆಗಳ ಅನೇಕ ಮುಖವನ್ನು ಹಿಡ್ತಾ ಬರ್ತಾರೆ. ಅಲ್ಲಿ ಕೆಲವು ಮಾತುಗಳು ಬ್ರಹ್ಮಸೂತ್ರಗಳ ಮಹಿಮೆಗೆ ನಿರ್ಸ್ತಾ ಒಂದು ಕಡೆ ಬರೀತಾರೆ. ಪರಮಾತ್ಮನಿಗೆ ಜ್ಞಾನ ಶಕ್ತಿ ಇದೆ, ವ್ಯಕ್ತಿ ಇದೆ, ಒಳ್ಳೆ ಅಪೂರ್ವ ಪ್ರಶ್ನೆ ಹಾಕೋತಾರೆ. ದೇವರು ಸೃಷ್ಟಿಕರ್ತ ಹೋದಲ್ಲೋ, ದಯಕರ್ತ ಹೋದಲ್ಲೋ, ಸರಿ ಹಾಗಿದ್ರೆ ಆ ಸೃಷ್ಟಿಕರ್ತೃತ್ವಕ್ಕೂ ದೇವರಿಗೇನು ಸಂಬಂಧ? ಸ್ವಾಭಾವಿಕ ಸಂಬಂಧ ಅಭೇದ. ದಯಕರ್ತೃತ್ವಕ್ಕೂ ದೇವರಿಗೇನು ಸಂಬಂಧ? ಸ್ವಾಭಾವಿಕ ಸಂಬಂಧ. ಸೃಷ್ಟಿ ಎಂಬುದು ಪರಮಾತ್ಮನ ಗುಣ ನಿತ್ಯ, ದಯ ಎಂಬುದು ದಯಕರ್ತೃತ್ವ ಪರಮಾತ್ಮನ ಗುಣ ನಿತ್ಯ ಹೋಗ್ತಾರೆ. ಹಾಗಿದ್ರೆ ಹಾಲು ಅದರ ಬಣ್ಣ ಒಂದೇ ಹೋಗ್ತಾನೆ, ಅಭೇದ. ಸೊ ಬಣ್ಣ ಯಾವಾಗಲೂ ಹೇಗಿರುತ್ತೆ? ಬೆಳ್ಳಿ ಯಾವಾಗಲೂ ಬೆಳಗಿರುತ್ತೆ, ಹೌದಲ್ಲ? ದೇವರು ಸೃಷ್ಟಿಕರ್ತ ಅಂದಮೇಲೆ ಯಾವಾಗಲೂ ಸೃಷ್ಟಿ ಮಾಡ್ತಾ ಇರಲಿ, ಲಯಕರ್ತ ಅಂದರೆ ಯಾವಾಗಲೂ ಲಯ ಮಾಡ್ತಿರಲಿ ಅಂತ ಪ್ರಶ್ನೆ ಮಾಡ. ಇಲ್ಲದೆ ಹೋದರೆ ಗುಣ ಬೇರೆ ಅಂತ ಹೇಳಿ. ಸೃಷ್ಟಿಕರ್ತ ಅಂದರೆ ಸೃಷ್ಟಿ ಮಾಡ್ತಾನೆ ಇರಬೇಕು, ಲಯಕರ್ತ ಅಂದರೆ ಲಯ ಮಾಡ್ತಾನೆ ಇರಬೇಕು ಅಂತ ಯಾಕೆ ಹೇಳಬಾರ್ದು? ತುಂಬ ಪೂರ್ವ ಪ್ರಶ್ನೆಗಳು ಕಷ್ಟ ಉತ್ತರ ಕೊಡ್ತಾರೆ. ಪರಮಾತ್ಮನಲ್ಲಿ ಸೃಷ್ಟಿಕರ್ತೃತ್ವ ಲಯಕರ್ತೃತ್ವ ಯಾವಾಗಲೂ ಇದೆ ಅಂದರೆ ಏನು ಉತ್ತರ? ಯಾವಾಗಲೂ ಇದೆ, ಅದು ಆದರೂ ಪ್ರಾಬ್ಲಮ್ಮೇ ಇಲ್ಲ. ಆದರೆ ಯಾವಾಗಲೂ ಅದು ತೋರಿಸ್ತಾರೋ ಅಂದರೆ ತೋರಿಸೋದು ಮಾತ್ರ ಯಾವಾಗಲೂ ತೋರಿಸೋದಿಲ್ಲ. ಅರ್ಥ ಆಯ್ತಾ? ಈಗ ತೋರಿಸೋದು ಬೇರೆ, ಇರೋದು ಬೇರೆ. ಈ ಡಿಸ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ನನಗಡಿ ಇರೋದು ಯಾವಾಗ ನಮ್ಗೆ ತಿನ್ನ ಮಾಡೋ ಶಕ್ತಿ, ನಮ್ಗೆ ತಿನ್ನೋ ಶಕ್ತಿ ನಮಗೆ ಇದೆಯಲ್ವ? ಈಗ ಉಪನ್ಯಾಸಗಳಲ್ಲಿ ತಿಂತ ಕೂತ್ರಗತಿ ಏನಾಗಬೇಕಾಗಿದ್ರೆ ತಿನ್ನ ಶಕ್ತಿ ಇದೆಯೇ ಇಲ್ವ? ಇದೆ. ತಿಂತೀರಾ? ಇಲ್ಲ. ಯಾತಕ್ಕೆ ಇದೆ? ಶಕ್ತಿ ವ್ಯಕ್ತಿ ಅಂತ. ಶಕ್ತಿ ಅಂದರೆ ಅದ್ರ ಕೆಪಾಸಿಟಿ, ವ್ಯಕ್ತಿ ಅಂದರೆ ಎಕ್ಸಿಬಿಟ್ ಮಾಡೋದು. ಪರಮಾತ್ಮ ಎಕ್ಸಿಬಿಟ್ ಯಾವಾಗ ಮಾಡ್ತಾನೋ ಮಾಡ್ತಾನೆ ಹೊರತು ಇಲ್ಲ ಅಂತ ಹೇಳಬಾರ್ದು. ಗ್ರೀನ್ ಸಿಗ್ನಲ್ ಬಂದಾಗ ಹೋಗ್ತೇವೆ, ರೆಡ್ ಬರ್ ನಿಂತ್ಬಿಡ್ತೇವೆ. ರೆಡ್ ಬರ್ ನಿಂತಾಗ ಈ ವಾಹನಕ್ಕೆ ಹೋಗೋ ಶಕ್ತಿ ಇದೆಯೋ ಇಲ್ವ? ಹೋಗೋದಿಲ್ಲ. ಯಾಕೆ? ನಿಯಮ ಪಾಲನೆ ಮಾಡ್ತಿದ್ದಾರೆ ಅಷ್ಟೇ. ಶಕ್ತಿ ಹೋಗಿಲ್ಲ, ಶಕ್ತಿ ಇದೆ. ಅದು ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ಹೇಳಿಬಿಟ್ಟು ಪರಮಾತ್ಮ ಎಲ್ಲ ಗುಣ ಅನಂತ ಅನಂತ. ಆದರೆ ವ್ಯಕ್ತಿ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ? ಆ ಸಮೀರೋಡು ವ್ಯಕ್ತಿ ಮಾಡ್ತಾನೆ ಹೊರತು ಎಲ್ಲವೂ ವ್ಯಕ್ತಿ ಮಾಡಕ್ಕೆ ಬರೋದಿಲ್ಲ. ಈ ವ್ಯತ್ಯಾಸ ಹೇಳಕ್ಕೆ ಬಂದಿದ್ದಲ್ಲಿ ಬೇರೆಯವರಿಗೆ ಶಕ್ತಿ ವ್ಯಕ್ತಿ ಇರೋದು ಬೇರೆ, ತೋರಿಸೋದು ಬೇರೆ. ಡಿಸ್ಟಿಂಗ್ವಿಷ್ ಮಾಡಕ್ಕೆ ಬರಲಿಲ್ಲ, ಆದ್ದರಿಂದ ಉತ್ತರ ಕೊಡದೆ ಪ್ರಾಬ್ಲಮ್ ಬರುತ್ತೆ ಅಂತ ಏನು ಮಾಡಿಬಿಟ್ರು ಅವರು? ಬ್ರಹ್ಮ ನಿರ್ಗುಣ ಅಂತ ಕೈ ಮುಗಿದ್ಬಿಟ್ರು. ಬ್ರಹ್ಮನ ಯಾವ ಗುಣನೂ ಇಲ್ಲ, ಇದ್ರ ತಾನೇ ಪ್ರಾಬ್ಲಮ್ ಬರೋದು? ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ಅಷ್ಟೇ, ಅದು ತಪ್ಪಾಯಿತು. ಇತಿ ಪೈಗೆ ಶ್ರುತಿಶ್ಚಾಹ ಶಕ್ತಿ ಸದ್ಭಾವ ಏವತ್ತು ಕ್ರಿಯಾದಿ ನಿತ್ಯತಾ ಜ್ಞೇಯ ತದನ್ಯತ್ರತು ಅನಿತ್ಯತಾ. ಸೊ ವ್ಯಕ್ತಿ ದೃಷ್ಟಿಯಿಂದ ಅನಿತ್ಯ, ಶಕ್ತಿ ದೃಷ್ಟಿಯಿಂದ ನಿತ್ಯ, ಸಮಸ್ಯೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ಕೆಲವು ಶಬ್ದಗಳಿಗೆ ಸೂಕ್ಷ್ಮ ಅಂತ ಹೇಳ್ತಾರೆ ಆಚಾರ್ಯ. ಅಂತರ ಅಂತರ ಅಂತ ದೇವರ ಹೆಸರಿದೆ. ಅಂತರ ಅಂತರ, ಅದಕ್ಕೆ ಅಂತರ ಅಂದ್ರೆ ಏನು? ಅಂತಸ್ತಿತ್ವ ರಮಣಕೃತ್ ಅಂತರ ಸಮುದಾಹೃತ. ಪರಮಾತ್ಮ ನಮ್ಮ ಒಳಗಿದ್ದು ತಾನು ಎಲ್ಲ ಭೋಗಗಳನ್ನು ಸ್ವೀಕಾರ ಮಾಡ್ತಾನಾದ್ದರಿಂದ ಅಂತರ ಅಂತ ಕರೀತಾರೆ. ಅಂತಸ್ತಿತ್ವ ರಮಣಕೃತ್ ಅಥವಾ ನಮ್ಮ ಒಳಗಿದ್ದರೆ ಆನಂದವನ್ನು ಕೊಡ್ತಾನೆ, ಅದಕ್ಕೆ ಅಂತರ ಅಂತ ಕರೀತಾರೆ. ಎಷ್ಟು ಭೌತಿಕ ಪದಾರ್ಥನೂ ಆನಂದ ಕೊಡೋದಿಲ್ಲ ನಮಗೆ. ತಿಂದು ಬಿಡ್ತೇವೆ, ಆನಂದ ಕೊಡೋದಿಲ್ಲ. ಆದರೆ ಜ್ಞಾನ ತಿನ್ನೋದಿಲ್ಲ ನಾವು, ಏನು ಮಾಡ್ತೇವೆ? ಒಳ್ಳೆ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಯ್ತು. ಎಷ್ಟು ಖುಷಿಯಾಗುತ್ತೆ ಗೊತ್ತಾಗ? ಇಲ್ಲಿಂದ ಬಂತು ಆನಂದ, ಇದು ಜ್ಞಾನದಿಂದ ಆನಂದ ಬಂತು. ನಮ್ಮ ಜನ ಜ್ಞಾನದಿಂದ ಆನಂದ ಬರುತ್ತೆ ಅಂದರೆ ಅರ್ಥ ಆಗೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಪ್ರಾಬ್ಲಮ್ ಇದ್ದಾಗ ಗೊತ್ತಾಗುತ್ತೆ. ಆ ಸಾಲ್ವ್ ಆದಷ್ಟು ಆಗ ಆನಂದ ಎಷ್ಟು ಆನಂದ ಅಂತ ಕೇಳಿದರೆ ಅವನಿಗೆ ಇದು ಅನ್ನದ ಆನಂದ ಏನು ಅನಿಸೋದೇ ಇಲ್ಲ. ಮತ್ತೆ ಬಂತಲ್ಲ ಆನಂದ, ಫಾರ್ ಎವರ್ ಉಳ್ಕೊಂಬಿಡುತ್ತೆ. ಹಾಗೆ ತಿಂದನ್ನ ಎವರ್ ಇರೋದಿಲ್ಲ. ಎಷ್ಟೊತ್ತಿರುತ್ತದು? 3 ತಾಸು ಇದ್ರೆ ಪುಣ್ಯ, ಅಷ್ಟೇ ಹೊರತು ಜಾಸ್ತಿ ಇರೋದಿಲ್ಲ. ಆದರೆ ಜ್ಞಾನ ಮಾತು ಹೇಗಿರುತ್ತದೆ? ಒಂದ್ಸರಿ ಬಂದ ಮೇಲೆ ಫಾರ್ ಎವರ್ ಉಳ್ಕೊಂಬಿಡುತ್ತೆ. ಹಾಗೆ ಜ್ಞಾನದ ಫಲ ನಿತ್ಯ, ಅನ್ನದ ಫಲ ಅನಿತ್ಯ. ಎಲ್ಲವನ್ನು ತಿಳಿಸ್ತಾ ಅಂತಃಕೃತ್ವ ರಮಣಕೃತ, ಅಂತಸ್ತಿತ್ವ ರಮಣಕೃತ್ ಅಂತ ತಿಳಿಸಿದ್ರು. ಮತ್ತೆ ಕೆಲವು ವಿಷಯಗಳನ್ನು ಇನ್ನೂ ಕೆಲವು ಹೇಳುತ್ತಾರೆ. ದೇವರಿಗೆ ಸರ್ವಶಬ್ದ ವಾಚ್ಯತ್ವ ಹೇಳಿದಿರಿ, ಸ್ತ್ರೀ ಶಬ್ದ ವಾಚ್ಯತ್ವ ದೇವರಿಗೆ ಹೇಳುತ್ತಾರೆ. ದೇವರು ಸ್ತ್ರೀ ಶಬ್ದ ವಾಚ್ಯನಾಗಿದೆ. ಪ್ರಕೃತಿ ಎಂಥ ಪದ ಅದು? ಸ್ತ್ರೀಲಿಂಗದ ಪದ, ಪುರುಷ ಪುಲ್ಲಿಂಗದ ಪದ. ಪುರುಷ ಶಬ್ದ ವಾಚ್ಯತ್ವ ಪರಮಾತ್ಮನೇ ಇದೆ, ಪುರುಷ ಸೂಕ್ತ ಇದೆ. ಪ್ರಕೃತಿ ಶಬ್ದ ಸ್ತ್ರೀಲಿಂಗ, ಅದರಿಂದನೂ ವಾಚ್ಯತ್ವ ಇದೆ. ಇದು ತುಂಬ ಕಾರಣ ಇದೆ, ಅದೆಲ್ಲ ಬೇಡ. ಒಂದು ಕಾರಣ ಹೇಳಿಬಿಟ್ರೆ ಸಾಕು. ದೇವರಿಗೆ ಸ್ತ್ರೀರೂಪನೂ ಇದೆ, ನೆನಪಿರಬೇಕು. ದೇವರಿಗೆ ಸ್ತ್ರೀರೂಪನೂ ಇರೋದ್ರಿಂದ ಪರಮಾತ್ಮ ಏನಾಗಿದ್ದಾನೆ? ಸ್ತ್ರೀಶಬ್ದ ವಾಚ್ಯನಾಗಿದ್ದಾನೆ. ಸರಳವಾಗಿ ಈ ರೀತಿ ಬೇರೆಯವರು ಉತ್ತರ ಕೊಟ್ಟರೆ ಬರೋದಿಲ್ಲ. ಆಚಾರ್ಯರು ಕೊಟ್ಟಂಥ ಬಹಳ ಸುಲಭವಾದ ಉತ್ತರ. ದೇವರಿಗೆ ಗಾಯತ್ರಿ ಅಂತ ತಿಳ್ಕೊಂಬೋಣ. ಗಾಯತ್ರಿ ಸ್ತ್ರೀ ಅಂತಲೇ ತಿಳ್ಕೊಂಬಿಡೋಣ. ಗಾಯತ್ರಿ ಮಂತ್ರ ಇದೆ, ದೇವರನ್ನ ಹೇಳುತ್ತೆ. ಯೋಚನೆ ಇಲ್ಲ, ಗಾಯತ್ರಿ ಪರಮಾತ್ಮನಿಗೆ ಏನಿದೆ? ಸ್ತ್ರೀರೂಪ ಇದೆ. ಅದರಿಂದ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಆಗ ನಮಗೆ ಇನ್ನೊಂದು ಪದ ಅರ್ಥ ಆಯ್ತು. ದೇವರನ್ನು ಏನಂತ ಕರೆದ್ರು ಆಚಾರ್ಯರು? ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್, ಪಿತೃಮಾತೃಗತಿ ಅಂತ ಕರೆದ್ರು. ದೇವರು ತಂದೆ ಹೇಗಾಗ್ತಾನೆ, ತಾಯಿ ಆಗ್ತಾನೆ ಅಂತ ಪ್ರಶ್ನೆ ಬಂದರೆ ತಂದೆ ಆಗ್ತಾನೆ ಸರಿ ಹೋಯ್ತು. ತಾಯಿ ಹೇಗಾಗ್ತಾನೆ ಅಂದರೆ ಸ್ತ್ರೀರೂಪನೂ ಇದೆ, ತಾಯಿ ಆಗ್ತಾನೆ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ತಂದೆ ತಾಯಿ ಆಗೋದಿಲ್ಲ, ತಾಯಿ ತಂದೆ ಆಗೋದಿಲ್ಲ. ಆದರೆ ಪರಮಾತ್ಮ ಏನಾಗ್ತಾನೆ? ತಂದೆನೂ ಆಗಬಲ್ಲ, ತಾಯಿನೂ ಆಗಬಲ್ಲ. ತಂದೆ ನೀನೇ ಏನಿಗೆ, ತಾಯಿ ತಾಯಿ ಹಿಂದೇನೆ ದೇವಿ ಅಂತ ಹೇಳ್ತಾರಲ್ಲ, ಎರಡೂ ಸರಿ ಹೋಯ್ತು. ಇದೆಲ್ಲ ದೇವ್ರ ವಿಚಿತ್ರ ಮಹಿಮೆಗಳಿವೆಲ್ಲ ಕೂಡ. ಮತ್ತೆ ಕೆಲವು ಶಾಶ್ವತ ನಿಯಮಗಳನ್ನು ಹೇಳ್ತಾರೆ. ನಚೇತನ ವಿಕಾರ ಸ್ಯಾತ್ ಎತ್ರ ಕ್ವಾಪಿ ಹ್ಯಚೇತನ, ನ ಅಚೇತನ ವಿಕಾರೋಪಿ ಚೇತನ ಸ್ಯಾತ್ ಕದಾಚಾರ. ನೆನ್ಪಿಟ್ಕೊಂಡಿರ್ಬೇಕಿದೆ. ಎಂದೂ ಕೂಡ ಚೇತನದಿಂದ ಅಚೇತನ ಹುಟ್ಟೋದಿಲ್ಲ, ಚೇತನೆಯಿಂದ ಅಚೇತನವಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಅಚೇತನ ಎಂದು ಏನಾಗೋದಿಲ್ಲ, ಚೇತನ ಆಗೋದಿಲ್ಲ. ಇವೆಲ್ಲ ಬೇಸಿಕ್ ಫಿಲಾಸಫಿಕಲ್ ರೂಲ್ಸ್ ಇವೆಲ್ಲ ಕೂಡ. ಚೇತನ ಎಂದು ಜಡ ಆಗೋದಿಲ್ಲ, ಜಡ ಎಂದು ಏನಾಗೋದಿಲ್ಲ, ಚೇತನ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ನೆನಪಿಟ್ಕೊಂಡು ಬಿಟ್ರೆ, ಕೆಲವು ವಾದಿಗಳಿದ್ದಾರೆ ಎಂಥವ್ರು, ಬರೀ ಮೊದಲು ಚೇತನನೇ ಇರಲಿಲ್ಲ, ಬರೀ ಜಡ ಪದಾರ್ಥ ಇತ್ತು, ಅದರಿಂದ ಚೇತನ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಯಾವುದಕ್ಕೆ ಅಗೇನಿಷ್ಟು ಇದು? ಈ ನಿಮಗೆ ಅಗೇನಿಷ್ಟು? ಅದೇ ಕೆಲವರು ಇರ್ತಾರೆ. ಇನ್ನು ಕೆಲವರು ಬರೀ ಚೇತನ ಮಾತ್ರ ಇತ್ತು, ಜಡನೇ ಇರಲಿಲ್ಲ ಅಂತ ಹೇಳ್ತಾರೆ. ಚೇತನ ಟ್ರಾನ್ಸ್ಫರ್ ಆಗಿ ಜಡ ಆಯಿತು ಅಂತ ಹೇಳ್ತಾರೆ, ಅದು ತಪ್ಪು. ಚೇತನ ಎಂದು ಏನಾಗೋದಿಲ್ಲ, ಜಡ ಆಗೋದಿಲ್ಲ. ಜಡ ಎಂದು ಏನಾಗೋದಿಲ್ಲ, ಚೇತನ ಆಗೋದಿಲ್ಲ. ಚೇತನ ಎಂದು ಜೀವ ಈಶ್ವರ ಆಗೋದಿಲ್ಲ, ಜಡ ಎಂದು ಈಶ್ವರ ಆಗೋದಿಲ್ಲ. ಅದಕ್ಕೆ ಪಂಚಭೇದ ಅಂತ ಕರೆದು. ಜೀವ ಜೀವನೇ, ಜಡ ಜಡನೇ, ದೇವರು ದೇವರೇನೆ, ಜೀವರು ಜೀವರೇನೆ, ಜಡಗಳು ಜಡಗಳೇನೆ, ದೇವರು ದೇವರೇನೆ, ಅದೇ ಪಂಚಭೇದ ಅಂತ. ಅದೇ ಎಂದೂ ಕೂಡ ಜಡ ಚೇತನವಾಗೋದಿಲ್ಲ. ಇದರಿಂದ ನಮಗೇನು ಗೊತ್ತಾಯ್ತು? ಈಗ ನಾವು ಚೇತನ ಅಂದರೆ ಎಂದು ಜಡ ಆಗೋದಿಲ್ಲ. ಕೆಲಸ ಮಾಡಿದ್ರೆ ಜಡ ಆಗಿ ಕೊಡ್ಬೋದು ಅಷ್ಟೇ ಹೊರತು ಏನಾದರೂ ಸಾಧ್ಯ ಇಲ್ಲ. ಆ್ಯಕ್ಚುಯಲ್ ಜಡ ಆಗೋದಿಲ್ಲ. ಜಡ ಎಂದು ಏನಾಗೋದಿಲ್ಲ, ಚೇತನ ಆಗೋದಿಲ್ಲ. ಅದಕ್ಕೆ ಅಹಲ್ಯ ಕಲ್ಲಾಗಲು ಅಂತ ಪ್ರಶ್ನೆ ಬಂದರೆ ಕಲ್ಲಾಗಲಿಲ್ಲ. ಕಲ್ಲಾದ ಏನಾಗುತ್ತೆ ಅಕ್ಕ? ಚೇತನ ಜಡವಾಗೋದಿಲ್ಲ. ಅಮ್ಮ ಮಾತಿಗೆ ರೂಲ್ಸ್ ಇದು ಬರ್ತೀವಿ. ಮತ್ತೆ ಏನಾದರೂ ಹಾಗಿದ್ರೆ ಕಲ್ಲಿನ ನಿಶ್ಚಲವಾಗ್ಬಿಡು. ಕಲ್ಲಿನಂತೆ ಏನಾದ್ಲು ನಿಶ್ಚಲವಾಗ್ಬಿಟ್ಟು ಸ್ಟ್ಯಾಚ್ಯೂ ಅಂತಾರೆ. ಹುಡುಗರು ಆಟ ಆಡ್ಬೇಕಾದ್ರೆ ಸ್ಟ್ಯಾಚ್ಯೂ ಅಂತಾರೆ. ಏನರ್ಥ ಅದಕ್ಕೆ? ನಿಲ್ಬೇಕು, ಸ್ಟ್ಯಾಂಡ್ ಸ್ಟಿಲ್ ಅಷ್ಟೇ. ಅವ್ರು ಹೇಳೋವ್ರಿಗೆ ನಿಂತಿರ್ಬೇಕಾಗಿ. ಫಸ್ಟ್ ಸ್ಟ್ಯಾಚ್ಯೂ ಮಾಡಿದ್ದ ಹಲ್ಲೆನ ಫಸ್ಟ್ ಸ್ಟ್ಯಾಚ್ಯೂ ಕೇಸಿ ಅವ್ರು ಗಂಡ ಹೆಂಡತಿ ಸ್ಟ್ಯಾಚ್ಯೂ ಅಂದ್ರೆ ಅಷ್ಟೇ ನಿಂತುಬಿಟ್ಲ. ಹಾಗೆ ಎಲ್ಲಿವರೆ ನಿಂತಿರ್ಬೇಕಾಕೆ? 2 ನಿಮಿಷ 3 ನಿಮಿಷ ಅಲ್ಲ, ಎಷ್ಟು ದಿವಸ? ಯಾವತ್ ರಾಮಸ್ಯ ದರ್ಶನ, ರಾಮದೇವರು ಕಾಣೋರು ನಿಂತಿರ್ಬೇಕು. ನಮ್ಗೆ ಅನುವ್ಯಾಖ್ಯಾನ ಓದಿದಾಗ ಆ ಪದ ಅರ್ಥ ಆಗ್ತದೆ. ಮತ್ತು ದಾಸರ ಯಾಕೆ ಹೇಳಿಲ್ಲ ಅಂತ ಕೇಳಿದರೆ, ಅನುವ್ಯಾಖ್ಯಾನವು ಸುಧಾ ಓದಿ ಪದ ಓದಿ ಅವರೇ ಹೇಳ್ಬಿಟ್ಟಿದಾರಲ್ಲ, ಅದಕ್ಕೆ ಓದಿ ಓದು ಅಂತ ರೆಫರ್ ಮಾಡ್ಕೊಂಡು ಓದಬೇಕು. ಶಿಲೆಯಾದ ಹಲೆಯ ಉದ್ಧರಿಸಿ ಅಂದರೆ ಶಿಲೆಯಂತೆ ಇದ್ದ ಹಲೆಯ ಉದ್ಧರಿಸಿ ಅಂತ ಅರ್ಥ. ದಹಿ ಇವೆಲ್ಲ ನೀವು ಹೆಸರು ಎರಡೇ ಲೈನು, ಎರಡು ಲೈನೇ ದೊಡ್ಡ ಎರಡು ಬೇಸಿಕ್ ರಾಂಗ್ ಫಿಲಾಸಫಿ ತೆಗೆದಾಕ್ಬಿಡ್ತಾರೆ. ಎಂದು ಚೇತನ ಜಡ ಸೈನ್ಸ್ ಫಿಲಾಸಫಿನ ಅರ್ಥ ಆಗುತ್ತೆ. ಏನಂತ ಸೈನ್ಸ್ ಏನು ಹೇಳುತ್ತೆ? ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್, ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ. ಶಾಸ್ತ್ರ ತತ್ವನೂ ಅದೇ. ಮತ್ತು ಯಾವುದೇ ವಸ್ತು ಕೂಡ ಶೂನ್ಯ ಆಗೋದಿಲ್ಲ. ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್, ಸಮಥಿಂಗ್ ಕೆನಾಟ್ ಬಿಕಮ್ ನಥಿಂಗ್. ಅರ್ಥ ಆಯ್ತಾ? ಒಂದು ಇದೆ ಅಂದಮೇಲೆ ಏನಾಗೋದಿಲ್ಲ ಅದು? ಇವತ್ತು ಉದಾಹರಣೆ ಕರ್ಪೂರ ಇದೆ, ನೋಡಿ ಸುಟ್ಬಿಡ್ತೀವಿ, ಕಾಣೋದಿಲ್ಲ ನಮ್ಮ ಕಣ್ಣಿಗೆ. ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಅದಕ್ಕೆ ಕರ್ಪೂರ ಎಲ್ಲಿ ಹೋಗಿಲ್ಲ, ಏನಾಯ್ತು ಅದು? ವೇಪರ್ ಆಗಿ ಮೇಲೆ ಹೋಗಿದೆ ಹೊರತು ಡೆಸ್ಟ್ರಾಯ್ ಆಗಿಲ್ಲ. ಅರ್ಥ ಆಯ್ತಾ? ಈಗ ಉಳಿದವರಾಗಿದ್ರೆ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಸೈಂಟಿಫಿಕಲಿ ಡೆಸ್ಟ್ರಾಯ್ ಆಗೋ ಸಾಧ್ಯ ಇಲ್ಲ. ಸೊ ಶಾಸ್ತ್ರ ಅದನ್ನೇ ಹೇಳಿದ್ದೀಗ. ಸೈಂಟಿಫಿಕ್ ಫಿಲಾಸಫಿ ಯಾವ್ದಾಯ್ತೀಗ? ಆಚಾರ ಫಿಲಾಸಫಿ ಸೈಂಟಿಫಿಕ್ ಆಯ್ತು. ಅದ್ವೈತರ ಪ್ರಕಾರ ಏನಾಯ್ತೀಗ? ಬ್ರಹ್ಮ ಏನಾಗ್ಬಿಡ್ತಾನೆ? ಏನೇನೋ ಆಗೋಗ್ಬಿಡ್ತಾನೆ. ಆ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಇದಕ್ಕೆ ಅವರು ಪ್ರಶ್ನೆಗೆ ಹೇಗೆ ಉತ್ತರ ಹೇಳ್ತಾರೆ? ಸುಮ್ಮನೆ ಶಾಂಪು ತಿಳ್ಕೊಂಡಿರ್ಬೇಕು. ಅದು ವಿಶಿಷ್ಟ ಆಗ್ತೈತೆ. ಏನು ಹೇಳ್ತಾರೆ ಅಂದರೆ, ಬ್ರಹ್ಮನೇ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಇದು ಎಷ್ಟು ರೀತಿ ಅಟ್ಯಾಕ್ ಮಾಡ್ತಾರೆ ಗೊತ್ತಾ ಆಚಾರ್ಯರು? ಇನ್ನೂ ಕೋಟ್ಯ ಅಂತ ಇದನ್ನು ಫಾರ್ಮ್ ಮಾಡ್ಕೊಂಡಿದ್ದಾರೆ ಅದರ. ಆಯ್ತಪ್ಪ, ಬ್ರಹ್ಮ ಟ್ರಾನ್ಸ್ಫಾರ್ಮ್ ಆದಮೇಲೆ ಆ ಟ್ರಾನ್ಸ್ಫಾರ್ಮ್ ಆದ ವಸ್ತುವಿನಲ್ಲಿ ಏನು ಗುಣ ಇರಬೇಕು? ಬ್ರಹ್ಮನ ಗುಣ ಇರಬೇಕು. ಬ್ರಹ್ಮನ ಬೇಸಿಕ್ ಗುಣ ಯಾವುದು? ಪೂರ್ಣತ್ವ. ಇವರು ಪೂರ್ಣತ್ವ ಇದೆಯಾ? ದೇಫೋರ್ ಏನಲ್ಲ, ಟ್ರಾನ್ಸ್ಫಾರ್ಮ್ ಆಗಿಲ್ಲ. ದೃಷ್ಟಾಂತ ಕೊಡ್ತಾರೆ. ಹಾಲು ಟ್ರಾನ್ಸ್ಫಾರ್ಮ್ ಆಯ್ತು, ಏನಾಗಿ? ಮೊಸರಾಯ್ತು. ಹಾಲು ಹೇಗಿದೆ? ಮೊಸರೇ ಆಗಿದೆ, ಬೆಳಗಿದೆ. ಹಾಲು ಬೆಳಗಿದೆ, ಮೊಸರು ಬೆಳಗಿದೆ. ಈ ಟಾರ್ ಅಂತಂದು ನೋಡ್ರಿ, ಹಾಲಿದೆ ದರಿದ್ದ ಕಪ್ಪ ಹೆಪ್ಪಾಗಿಬಿಟ್ಟಿದೆ. ಯಾರು ಹೇಳ್ತಾರ? ನಕ್ಕು ಬಿಡ್ತಾರೆ. ಅಲ್ಲಯ್ಯ, ಹಾಲು ಹೇಗೆ ಕಪ್ಪಾಗುತ್ತೆ? ಮೊಸರಾಗುತ್ತೆ, ಕರೆಕ್ಟು. ಕಪ್ಪು ಬಣ್ಣ ಹೇಗೆ ಬರುತ್ತೆ ಅದಕ್ಕೆ? ಹೌದಾರೆ. ದೇರ್ ಫೋರ್ ಹಾಲು ಟ್ರಾನ್ಸ್ಫಾರ್ಮ್ ಆದರೂ ಕೂಡ ಮೊಸರು ಏನಾಗಿದೆ? ಈಗ ಅದು ಬಿಳಿಯಾಗೇ ಇದೆ. ಅದೇ ರೀತಿ ಜೀವನಾಗಿ ಪರಮಾತ್ಮ ಟ್ರಾನ್ಸ್ಫಾರ್ಮ್ ಆಗಿದ್ದರೆ ಜೀವ ಪರ್ಫೆಕ್ಟ್ ಆಗಿರಬೇಕಾಗಿ, ಹೌದಾ? ಆಮೇಲೆ ಉದಾಹರಣೆ, ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ. ಯಾರಿಗೂ ಪಾಪ ಬಂಗಾರ ಕೊಟ್ಟರಿ, ಒಂದು 20 ಗ್ರಾಮ್ ಕೊಟ್ಬಿಟ್ಟು ಅದೇನೋ ಮಾಡಿಕೊಡು ಅಂತ ಕೊಟ್ಟ. ಅವ್ನು ಬೆಳಿ ಕಡೆಗೆ ಮಾಡಿಕೊಟ್ಬಿಟ್ಟ. ಟ್ರಾನ್ಸ್ಫಾರ್ಮರ್ ಹೀಗಾಯ್ತು ಸರ್ ಅಂದ್ರೆ ಹೋಗ್ತೀವಿ ನಾವು ಅದನ್ನ. ಇಮ್ಮಿಡಿಯೇಟ್ ಕೇಸ್ ಆಗ್ತಾನೆ ಅವನು. ಅಲ್ಲ, ನೋಡಕ್ಕೆ ಗೊತ್ತಾಗುತ್ತೀರೋ, ಕಡೆಗೆ ಅಟ್ಲೀಸ್ಟ್ ಹಿತ್ತಾಳಿಯಾರು ಕೊಡ್ಬೇಕು. ಅವ್ರು ಬಣ್ಣಾರು ಸಾಮಾನ್ಯ ಇರುತ್ತೆ, ಬೆಳ್ಳಿ ಕೊಟ್ಬಿಟ್ಟು ಅವ್ರು ಹೋಗ್ತಾರೆ. ಅದನ್ನ ಟ್ರಾನ್ಸ್ಫಾರ್ಮರ್ ಆಗುತ್ತೆ ಅದಕ್ಕೆ ನಾವು ಅಷ್ಟು ಬುದ್ಧಿ ಇಲ್ಲ ತಿಳ್ಕೊಬಿಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದೆಲ್ಲ ಕಾಮನ್ ಸೆನ್ಸ್ ಇದ್ರೆ ಬ್ರಹ್ಮ ಜೀವನ ಆಗ್ತಾನ? ಬ್ರಹ್ಮ ಜಡ ಆಗ್ತಾ, ಇದೆಲ್ಲ ಬ್ರಹ್ಮ ಅಂತ ಅವ್ರ ಪ್ರಕಾರ. ನಾವು ಹೇಳ್ತೀವಿ ಇದರಲ್ಲಿ ಬ್ರಹ್ಮ ಇದ್ದಾನೆ ಅಂತ ಹೇಳ್ತೀವಿ. ಇದೇ ಬ್ರಹ್ಮ ಅಲ್ಲ, ಇದೇ ಬ್ರಹ್ಮ ದೇವ್ರು ತುಳ್ಕೊಂಡು ಓಡೋದಾಗಲ್ಲ. ಅವೀಗ ದೇವ್ರು ತುಳ್ಕೊಂಡು ಓಡೋದಾಗಲ್ವಾ? ಎಷ್ಟು ಇದೆಲ್ಲ ಹೇಳ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಪಾಂಡಿತರಾಗೋದು ಸುಧಾವ ವಾಕ್ಯಾರ್ಥ ಮಾಡೋ ಪಾಂಡಿತ್ಯ ಬೇರೆ. ಈ ಪಾಂಡಿತ್ಯ ಬಂದ್ರೆ ಏನಾಯ್ತು ನಮಗಾಗ? ತಲೆಯಲ್ಲಿ ಹೋಗೋದು ಎಂದು ಕೆಟ್ಟ ಬಿಡ್ಸ ತಲೆ ಬಿಡೋದಿಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದೆಲ್ಲ ಖಂಡನೆ ಮಾಡಿ ಪ್ರಕೃತಿ ಅಧಿಕರಣ ಅಂತ ಇದರೊಳಗೆ ಬಹಳ ಸುಧಾದಲ್ಲಿ 3-4 ಭಾಗ ಭಾರಿ ಕಷ್ಟ. ಒಂದು ಪಂಚಾಖ್ಯಾತಿವಾದ ಅಂತ, ಒಂದು ಪ್ರಕೃತಿ ಅಧಿಕರಣ, ಒಂದು ವೈಶೇಷಿಕ ಅಧಿಕರಣ. 3 ಭಾರಿ ಡಿಫಿಕಲ್ಟ್ ಇರೋದು. ಆದರೆ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾವ ಡಿಫಿಕಲ್ಟಿ ಇರೋದಿಲ್ಲ, ಕಾನ್ಸೆಪ್ಟ್ ವೈಸ್ ಡಿಫಿಕಲ್ಟಿ ಇರೋದಿಲ್ಲ. ಇನ್ನು ಆರ್ಗ್ಯುಮೆಂಟೇಷನ್ ಪ್ರೋಸೆಸ್ನಲ್ಲಿ ಇರುತ್ತೆ, ಅದನ್ನು ನಾವು ಅಷ್ಟು ಯೋಚನೆ ಮಾಡೋ ಕಾರಣ ಇಲ್ಲ. ಆಮೇಲೆ ಇನ್ನು ಕೆಲವು ಏಕ ವಿಷಯ ಹೇಳ್ತಾ, ಪ್ರಾಮಾಣ್ಯದ ಪ್ರಶ್ನೆ ಬಂದರೆ ನವಿಲಕ್ಷಣಾತ್ವಾದಿಗಳನ್ನು ಹೇಳ್ತಾರೆ. ವೇದಗಳು ಪ್ರಮಾಣ, ಯಾರು ಬರೆದಿದ್ದಾರೆ? ಇಲ್ಲ, ಬರದೇ ಇಲ್ಲ ವೇದಗಳು. ಯಾರು ಕೂಡ ಯಾರು ಬರೆದಿದ್ದು ಹೇಗೆ ಪ್ರಮಾಣ ಆಗುತ್ತೆ? ಪ್ರಶ್ನೆ ಯಾರು ಬರೆದೇ ಹೋದ್ಮೆ ಹೇಗೆ ಪ್ರಮಾಣ ಆಗುತ್ತೆ? ಆಚಾರ್ಯರು ನಯಕ್ಕೆ ಅದೇ ಪ್ರಶ್ನೆ ಹಾಕ್ಕೊಂಡ್ರು. ವೇದಗಳು ಪ್ರಮಾಣ ಅಂತ ಒಪ್ತಾರೋ, ಅಪೌರುಷ ಯಾರು ತಪ್ಪೋದಿಲ್ಲ. ಮತ್ತು ಯಾಕೆ ಪ್ರಮಾಣ ದೇವರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಆದರೆ ದೇವರು ಬರೆದಿದ್ದಾರೆ ಅಂತ ಕಾರಣ ಕೊಡೋದಕ್ಕೆ ಏನು ಕಾರಣ ಅಂದರೆ, ಬರೀ ವಾಕ್ಯ ತಾನೇ ಇದ್ರೆ ಪ್ರಮಾಣ ಆಗೋದಿಲ್ಲ, ಆದ್ದರಿಂದ ಅವ್ನು ಬರೆದವನು ಇರಬೇಕು ಅಂತ ಅವ್ರ ವಾದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದು ವಾಕ್ಯ ಪ್ರಮಾಣವಾಕ್ಯ ಬರೆದವನ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಬರೆದವನ ಮೇಲೆ ಏನು ಡಿಪೆಂಡ್ ಆಗುತ್ತೆ? ಅದರ ಕ್ವಾಲಿಟಿಲಿ ವೇರಿಯೇಷನ್ ಡಿಪೆಂಡ್ ಆಗುತ್ತೆ ಹೊರತು ಆಕ್ಚುಯಲ್ ಪ್ರಮಾಣವಾಗಲಿಕ್ಕೆ ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಬರೆದವನು ಯಾರೊಂದು ಗೊತ್ತಾಗಬೇಕು ಕಾರಣ ಇಲ್ಲ. ಉದಾಹರಣೆ, ನಾವೆಲ್ಲೋ ಹೋಗ್ತಿರ್ತೇವೆ, ತುಂಬಿದುಕೊಂಡು ತೊಗೊಂಡು ಬರ್ತಾರೆ. ಯಾವುದೇ ಕೆಲಸಕ್ಕೆ ಹೋಗಿ ತುಂಬಿದುಕೊಂಡು ಯಾರು ತೊಗೊಂಡು ಬರ್ತಾರೆ, ನಾವೇನು ಮಾಡ್ತೇವೆ ಈಗ? ಹಬ್ಬ ಒಳ್ಳೆ ಸಕರ ಅಂತ ಹೇಳ್ತೇವೆ. ಆ ತುಂಬಿದುಕೊಂಡು ತಂದು ಯಾವ ಜಾತಿಯವನು ತಂದ, ಎಷ್ಟು ತಂದ, ಸ್ನಾನ ಮಾಡಿದ್ನೋ ಇಲ್ವೋ ಅದೆಲ್ಲ ನೋಡೋಕೆ ಹೋಗೋದಿಲ್ಲ. ಯಾಕೆ ನಮಗೆ ಬೇಕಾಗಿದ್ದು ಎಷ್ಟು ಇಷ್ಟೇ. ಅರ್ಥ ಆಯ್ತಾ? ಈಗ ಅದೇ ರೀತಿ ಒಬ್ಬ ಆಚಾರ್ಯ ತೊಗೊಂಬಂದ್ರು, ತಿಳಿದು ತುಂಬಿದುಕೊಂಡ ನಾವು ಫಿಕ್ಸ್ ಮಾಡಿದ್ವಿ ಇನ್ವ್ಯಾಲಿಡ್. ಅದು ಯಾತಕ್ಕೆ? ನಾವೇ ಹೇಳಿದ್ವಿ ಈಗ ತೊಗೊಂಡು ಬಾ ಅಂತ ಹೇಳಿಬಿಟ್ಟು. ಬೆಲೆ ಇಲ್ಲ, ಅದೇ ತೊಗೊಂಡು ಬಂದರು. ಎಷ್ಟು ಬೆಲೆ ಇದೆ ಅದಕ್ಕೆ? ಅಲ್ಲಿ ಯಾರಂತ ಗೊತ್ತಾ? ನಮಗೆ ಗೊತ್ತಿಲ್ಲ. ಯಾರಂತ ಗೊತ್ತಿಲ್ಲದವರು ಪ್ರಾಮಾಣ್ಯ ಬಂತೋ ಇಲ್ಲ ಈಗ? ಅದೇ ರೀತಿನೇ ಒಂದು ವಾಕ್ಯಕ್ಕೆ ಏನು ಬೇಕಾಗಿಲ್ಲ, ಕರ್ತೃಡ್ ಬಗ್ಗೆ ಯೋಚನೆ ಬೇಕಾಗಿಲ್ಲ. ಪ್ರಾಮಾಣ್ಯ ಮೇಲೆ ಎಲ್ಲಿರುತ್ತೆ? ಅದರೊಳಗೆ ಇರುತ್ತೆ. ಅದರಿಂದಾಗಿ ಸ್ವತಃ ಪ್ರಾಮಾಣ್ಯ ಅಂದರೆ ಅದೇ ಸೆಲ್ಫ್ ವ್ಯಾಲಿಡಿಟಿಯಲ್ಲಿದೆ ಅಂತ ತಿಳಿಸ್ಕೊಡ್ತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣಂ ಅವಿರೋಧತಃ. ಒಂದು ಧೂಳು ಬಿದ್ದಿತ್ತು, ಇರುವೆ ಹೋಗ್ತಾ ಇದೆ, ಹೋಗ್ತಾ ಹೋಗ್ತಾ ಹರಿ ಅಂತ ಬಂದ್ಬಿಡ್ತಾ ಅದರಲ್ಲಿ. ಹೀಗೆ ಹೋಗ್ತಾ ಹರಿ ಅಂತ ಬಂತು. ಆ ಏನು ಇರುವೆ ಹೇಳಿದೆ ಅಂತ ಒಪ್ಪೋದಿಲ್ಲ ಅಂತೇವೆ ನಾವು ಅದನ್ನ. ಏನು ಹೇಳ್ತೇವೆ ಅದಕ್ಕೆ? ಪಿಪೀಲಿಕಾ ಲಿಪಿ, ಇರುವೆ ಬರದ ಲಿಪಿಯೂ ಕೂಡ ಸರಿಯಾಗಿರೋದ್ರಿಂದ ಅದು ವ್ಯಾಲಿಡ್ ಅಂತ ಅರ್ಥ. ತಪ್ಪಾಗಿದ್ದರೆ ಯಾರು ಬರೆದ್ರು ಇನ್ವ್ಯಾಲಿಡೇನೆ. ಅದನ್ನು ಅರ್ಥ ಮಾಡಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ಯಥಾ ದ್ರೋಣೆ ರುಳೂಕೇನ ಕೃತಮಪ್ಯಾಸ ಬೋಧಕಂ. ಇವತ್ತೋ ನಾಳೆ ರಾತ್ರಿ ಬರುತ್ತೆ, ಮಹಾಭಾರತ ಕಥೆಯಲ್ಲಿ ಬರುತ್ತೆ. ಅಶ್ವತ್ಥಾಮಾಚಾರ್ಯರಿಗೆ ಒಂದು ಆ ಗೂಬೆ ಮಾಡಿದ ಕೆಲಸ ಕೂಡ ಇನ್ಸ್ಟ್ರಕ್ಟಿವ್ ಆಯಿತೋ ಇಲ್ಲೋ ಆ ಟೈಪ್ ಅಂತ ಹೇಳ್ಬಿಡ್ತಾರೆ. ಅದು ಅಲ್ಲೇ ಅರ್ಥ ಆಗುತ್ತೆ. ಇದು ಅನೇಕ ವಿಷಯ. ಮತ್ತು ಪ್ರಮಾಣ ಲಕ್ಷಣ ಕಥಾ ಲಕ್ಷಣ ಪೂರ್ತಿಯ ಭಾಗದಲ್ಲಿ ಹೇಳ್ತಾರೆ. ಪ್ರಮಾಣ ಲಕ್ಷಣ ಪೂರ್ತಿಯಾಗಿ ರಿಪೀಟ್ ಮಾಡಿಬಿಡ್ತಾರೆ. ಆದರೆ ಮೆಕ್ಯಾನಿಕಲ್ ರಿಪಿಟೇಷನ್ ಮಾಡಿದ್ರೆ ಹೊಸ ಅನೇಕ ಹೊಸ ವಿಷಯಗಳನ್ನು ಹೇಳ್ತಾರೆ, ಅದನ್ನೆಲ್ಲ ಓದಿ ತಿಳ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ, ಜೀವ ಇದ್ದಾನೆ, ಅವನು ನಿರಂಶನೋ ಸಾಂಶನೋ ಅಂತ ಪ್ರಶ್ನೆ ಇದೆ. ಜೀವನದಲ್ಲಿ ಎರಡು ವಿಧ ಇದ್ದಾರೆ, ನಿರಂಶ ಜೀವರು ಅಂತ ಇದ್ದಾರೆ, ಸಾಂಶ ಜೀವರು ಅಂತ ಇದ್ದಾರೆ. ಸಾಂಶ ಜೀವರು ಅಂದ್ರೇನು? ಜೀವಾಸ್ ಹ್ಯಾವಿಂಗ್ ಪಾರ್ಟ್ಸ್ ಅಂತ ಅರ್ಥ. ನಿರಂಶ ಜೀವರು ಅಂದ್ರೆ ಏನು? ಪಾರ್ಟ್ಲೆಸ್ ಜೀವರು ಅಂತ ಅರ್ಥ. ಇವತ್ತು ರಾಯರಿದ್ದಾರೆ ಅಂತ ತಿಳ್ಕೊಬಾರ. ಎಷ್ಟು ಕಡೆ ಬೃಂದಾವನ ಎಷ್ಟು ಕಡೆ ಹಚ್ಚೋದಕ್ಕಾಗತ್ತೆ? ಅಷ್ಟು ಕಡೆ ರಾಯರಿದ್ದಾರೆ ಅಲ್ವೇಗ. ಅದಕ್ಕೇನಂತ ಹೆಸರು ಅವರಿಗೆ? ಸಾಂಶರು ಅಂತ ಹೆಸರು. ಒಂದೇ ಕಡೆ ಇದ್ದಾರೆ ಅಂತ ನಿರಂಶರು ಅಂತ ಕರೀತಾರೆ. ಅರ್ಥ ಆಯ್ತಾ? ಇನ್ನೂ ಹೇಳೋದಾದ್ರೆ ಒಂದು ಆಫೀಸ್ ಇದೆ, ಅವನ ಒಂದೇ ಆಫೀಸ್ ಇರೋದು, ಬೇರೆ ಬ್ರಾಂಚ್ ಇಲ್ಲೇ ಇಲ್ಲ, ಒಂದೇ ಆಫೀಸು. ಕೆಲವು ಬ್ಯಾಂಕ್ಗಳು 1000 ಬ್ರಾಂಚ್, 2000 ಬ್ರಾಂಚ್ ಇರುತ್ತೆ. ಅದೇನದು? ಸಾಂಶರ್. ಅರ್ಥ ಆಯ್ತಾ? ಒಂದು ಕೋಆಪರೇಟಿವ್ ಸೊಸೈಟಿ ಒಂದೊಂದೇ ಇರುತ್ತೆ ಒಂದೊಂದು ಸಲ, ಹೊತ್ತಾನೆ ಬೇರೆ ಇರೋದೇ ಇಲ್ಲ. ಆದರೂ ಅದು ವ್ಯಾಲಿಡ್ಡೆ. ಬಟ್ ಸಾಂಶರು ಅಂತಿಲ್ಲ, ಬಂದರೆ ಅಲ್ಲಿ ಬರಬೇಕು, ಇಲ್ಲಿ ಹೋದ್ರಿಲ್ಲ ಅಷ್ಟೇ. ಇದು ಹಾಗಲ್ಲ, ಎಲ್ಲ ಕಡೆ ಇರುತ್ತೆ. ಸೊ ಸಾಂಶರ್ ನಿರಂಶರ್ ಹಾಗೆ. ನಮಗೊಂದು ಪ್ರಶ್ನೆ ಬಂತು, ನಿರಂಶರಾದ ನಮಗೆ ಪರಮಾತ್ಮ ಏನು ಮಾಡ್ತಾನೆ? ಅನಂಶಸ್ಯಾಪಿ ಜೀವಸ್ಯ ಕಿಂಚಿತ್ ಸಾಮರ್ಥ್ಯ ಯೋಜನಾ ಕಾರ್ಯೇಶು ಯಹ ಕರೋತ್ಯದ್ಧ ನಮಸ್ತಸ್ಮೈ ಸ್ವಯಂಭುವೇ. ಹರಿಕಥಾಮೃತಾರ ಹೇಳ್ತಾರೆ, ಜಾಗರ ಸ್ವಪ್ನಾಂಗಗಳು ಅರ ಭೋಗಿಶಯನನು ನಿರಂಶ ಜೀವರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು ಅಂತ ಅವ್ರು ದೃಷ್ಟಾಂತ ಕೊಡ್ತಾರೆ. ಅದು ಇಲ್ಲಿ ಮಾತು, ಅನುವ್ಯಾಖ್ಯಾನದ ಮಾತು. ನಮ್ಮ ಸ್ವಪ್ನದಲ್ಲಿ ಏನಾಗುತ್ತೆ? ಏನೇನೋ ಕಾಣಿಸ್ತಾ ಹೋಗುತ್ತೆ, ಗೊತ್ತಾಯ್ತಾ? ಮತ್ತೆ ಎಚ್ಚರಾಗ್ತೇವೆ. ಈಗ ನಾವು ನಿರಂಶರೀಗ ಯಾರು ಕೈ ಚಾಚಕ್ಕೆ ನಮಗೆ ಬರುತ್ತೀಗ, ನಾವು ಇಲ್ಲಿದ್ದೇವೆ ಕೈ ಚಾಚಿದ್ದೇವೆ. ನಿರಂಶನಿಗೆ ಒಂಥರ ಏನು ಬಂತು? ಚಾತಕ್ಕೆ ಬಂತು, ಎಳ್ಕೊಳ್ಳೋಕೆ ಬಂತು. ಈ ಶಕ್ತಿ ಆ್ಯಕ್ಚುಲಿ ಏನಿರಬಾರದು? ಜೀವ ಹೋದ್ರೆ ಹೋಗೇ ಬಿಡಬೇಕು, ಬಂದರೆ ಬಂದೇ ಬಿಡಬೇಕು. ನಾವು ಒಂದು ಪಾರ್ಟ್ ಇಟ್ಕೊಂಡು ಒಂದು ಪಾರ್ಟ್ ಎಕ್ಸ್ಪ್ಯಾಂಡ್ ಮಾಡ್ದ ಮಾಡ್ತೇವೆ. ಯಾರಿಂದ ಇದು? ದೇವರ ಅನುಗ್ರಹ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಡಾಕ್ಟ್ರ್ ಕೇಳಿದ್ರೆ ನರಕನಿಷ್ಠನ್ ಅಂತಾರೆ ಅಷ್ಟೇ. ದರು ಲೀವಿಂಗ್ ಆಗಿದೆ, ಕೈ ಹೋದ್ರೆ ಕೈ ಹೋಯ್ತು, ಬಂದರೆ ಬಂತು ಅಂತಾರೆ. ಬಟ್ ಜಡ ಪದಾರ್ಥ ಫಂಕ್ಷನ್ ಮಾಡೋದಿಲ್ಲ. ಒಳಗಿದ್ದು ಯಾರು ಮಾಡಿಸ್ತಾರೆ? ದೇವರು ಮಾಡಿಸ್ತಾನೆ. ನಿತ್ಯವನ್ನು ತಿಳ್ಕೊಂಡ್ಬಿಟ್ರೆ ನಿದ್ರಾವಸ್ಥೆ ಒಂದು ಭಾಗ, ಕನಸಿನ ಅನೇಕ ವೆರೈಟಿಗಳು, ಅದೆಲ್ಲ ಬರಲಿಕ್ಕೆ ಕಾರಣ ಏನು? ಪರಮಾಂಶರ ವಿಶೇಷವಾದ ಮಹಿಮೆ ಹೊರತು ಮತ್ತೇನು ಇಲ್ವೇ ಇಲ್ಲ. ದೇವರಿಗೆ ವೈಷಮ್ಯ ನೈರ್ಗುಣ್ಯ ಉಂಟು. ವೈಷಮ್ಯ ಅಂದರೆ ಪಕ್ಷಪಾತ, ನೈರ್ಗುಣ್ಯ ಅಂದರೆ ಕ್ರೌರ್ಯ. ದೇವರು ಶಿಕ್ಷೆ ಕೊಡ್ತಾನಲ್ಲ, ಎಷ್ಟು ಕ್ರೂರ ಅಂತ ಕೇಳಿದರೆ ಕ್ರೂರ ಅಲ್ಲ. ದೇವರ ಶಿಕ್ಷೆ ಜಗತ್ತಲ್ಲಿ ಯಾರೂ ಕೊಡೋದಿಲ್ಲ. ಯಾಕೆ? ಅಂಧಂತಮಸ್ಸೆ ಹಾಕೋ ಶಕ್ತಿ ಇರೋದು ಯಾರಿಗೆ? ದೇವರಿಗೆ, ಆಮೇಲೆ ವಾಯುದೇವರಿಗೆ ಅಷ್ಟೇ, ಇನ್ಯಾರಿಗೂ ಇಲ್ಲ. ಅದಕ್ಕೆ ಅಂಧ ತಮಸಿ ದುಃಖಯ ಶನ್ಯಥಾ ಜ್ಞಾನ ಅಂತ ಹೇಳಿದ್ದಾರಲ್ಲ. ಹರಿವಾಯುಗಳಿಗೆ ಬಿಟ್ಟರೆ ಇನ್ಯಾರಿಗೂ ಅಂಧ ತಮಸ್ಸೆ ಆಗೋ ಶಕ್ತಿ ಇಲ್ಲ. ಹರಿವಾಯು ಅಂತ ಮಹಾಲಕ್ಷ್ಮಿ ಸೇರ್ಕೊಂಡ್ಬಿಡ್ತಾರೆ, ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅದೇ ರೀತಿ ಮೋಕ್ಷ ಕೊಡೋ ಶಕ್ತಿ ಕೂಡ ಅವರಿಬ್ಬರು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಸ್ವಾತಂತ್ರ್ಯ ಇಲ್ಲ ದೇವರು, ಅಸ್ವಾತಂತ್ರ್ಯದಿಂದ ಇವರು. ಆದರೆ ತಮಸ್ಸೆ ಹಾಕೋದು ಎಂಥ ಕ್ರೌರ್ಯ ಗೊತ್ತಾ? ಅದು ಎಂಥ ಕ್ರೌರ್ಯ ಹೇಳ್ತಾರೆ? ಕ್ರೌರ್ಯ ಅಲ್ಲ ಅದು. ಮತ್ತೆ ಮುಕ್ತಿಯೋಗಿರಿ ಮೋಕ್ಷ ಕೊಡ್ತಾರೆ, ತಮಯೋಗಿರಿ ತಮಸ್ಸು ಕೊಡ್ತಾರೆ. ಪಕ್ಷಪಾತ ಆಗಲಿಲ್ಲ ಅಂತ ಕೇಳಿದ್ರೆ ಪಕ್ಷಪಾತ ಅಲ್ಲ. ಯಾತಕ್ಕೆ? ಅವನು ಮಾಡಿದ ಕರ್ಮ ನೋಡಿಕೊಂಡು ಸಾಧನೆ ನೋಡಿಕೊಂಡು ಫಲ ಕೊಡೋದ್ರಿಂದ ಅದು ಪಕ್ಷಪಾತ ಅಲ್ಲ. ತಪ್ಪಿದಷ್ಟು ಶಿಕ್ಷೆ ಕೊಡೋದ್ರಿಂದ ಅದು ಪಕ್ಷಪಾತ ಅಲ್ಲ. ಇವತ್ತು ಕೊಲೆ ಮಾಡಿದವನು ಮನದಂಡನೆ ವಿಧಿಸಿದ್ರೆ ಅದು ನೇರ ಕ್ರೌರ್ಯ ಅಂತ ಕರೀತಾರ? ಕೊಡದೆ ಹೋದ್ರೆ ಕ್ರೌರ್ಯ ಅಂತ ಕರೀತಾರೆ. ಆ ಜಡ್ಜನ್ನು ಬೈತಾರೆ, ಏನು ಜಡ್ಜ್ ಇಂಥ ಕೆಲಸ ಮಾಡಿದ್ದಾರಲ್ಲ, ಅಂಥವನು ಬಿಡೋದಾದ್ರೆ ನಾಳೆ ನಾಳೆ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಹೌದು ತಾನೆ? ಅದರಿಂದ ಕ್ರೌರ್ಯ ಅಲ್ಲ, ನ್ಯಾಯ ಅಂತ ಕರೀತಾರೆ. ಮನದಂಡನೆ ವಿಧಿಸಿದ್ರೆ ಅದೇನದು ಕ್ರೌರ್ಯ ಅಲ್ಲ, ಹೆಸರು ಏನು ಕೊಡಬೇಕು ಅದಕ್ಕೆ? ನ್ಯಾಯ. ಅದೇ ರೀತಿಯಲ್ಲಿ ಬರೀ ಪೇಪರ್ ಕೊಟ್ಟರು ಫೇರ್ ಮಾಡಿದ್ರೆ ಏನದು? ನ್ಯಾಯ. ಅದೇ ರೀತಿಯಲ್ಲಿ ದೇವರಿಗೆ ವೈಷಮ್ಯ ನಿರ್ಗಣ್ಯ ಇಲ್ಲ. ನಮ್ಮ ನಮ್ಮ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮ ಸಾಧನೆ ನೋಡಿಕೊಂಡು ಕೊಡೋದ್ರಿಂದ ದೇವರು ಪಕ್ಷಪಾತ ಹೇಳಬಾರದು ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ದೇವರು ಸ್ವತಂತ್ರ, ಅದಕ್ಕೆ ಕಾರಣ ಕೊಡೋದು ನೋಡಿ. ಯದಧೀನ ಗುಣಾಶ್ಚೈವ ದೋಷಾಪಿ ಹಿ ಸರ್ವಶಃ ಗುಣಾಸ್ತಸ್ಯ ಕಥಂ ನಶ್ಯುಃ ಶುರ್ದೋಷಾಶ್ಚ ಕಥಂ ಪುನಃ. ದೇವರು ಗುಣಪೂರ್ಣ, ದೋಷ ದೂರ. ಗುಣಪೂರ್ಣ ಯಾತಕ್ಕೆ? ಅವನು ಸ್ವತಂತ್ರ. ಸ್ವತಂತ್ರನಾದವನಿಗೆ ನ್ಯಾಚುರಲಿ ಏನು ಬೇಕನ್ಸುತ್ತೆ? ಗುಣ ಬೇಕನ್ಸುತ್ತೆ. ಎಷ್ಟು ಗುಣ ಬೇಕನ್ಸುತ್ತೆ? ಅನಂತ. ಹೇಗಿರಬೇಕು ಅನಿಸುತ್ತೆ? ಪರ್ಫೆಕ್ಟು. ದೇವರು ಸ್ವತಂತ್ರನಾದ್ರಿಂದ ಏನಾಗಿದ್ದಾನೆ? ಅವನು ಗುಣಪೂರ್ಣನಾಗಿದ್ದಾನೆ. ಎಷ್ಟು ಗುಣಪೂರ್ಣ? ಅನಂತ ಗುಣಪೂರ್ಣ. ಮತ್ತೆ ಸ್ವತಂತ್ರನ ದೋಷ ಬೇಡ ಅನಿಸುತ್ತೆ ಅವನಿಗೆ. ಸೊ ದೇವರಿಗೆ ಏನಿಲ್ಲ, ಒಂದು ದೋಷನೂ ಇಲ್ಲ. ದೇವರು ಸ್ವತಂತ್ರ ಅಂತ ಒಪ್ಕೊಂಡು ಬಿಟ್ರೆ ಏನು ಒಪ್ಕೋಬೇಕು ಇವಾಗ? ಆಟೋಮೆಟಿಕಲಿ ಗುಣಪೂರ್ಣತ್ವ ಒಪ್ಪಬೇಕು, ದೋಷ ದೂರತ್ವ ಒಪ್ಕೊಬಿಡ್ಬೇಕು. ನಮ್ಮ ಜನ ತಲೆಯಲ್ಲಿ ಪ್ರಶ್ನೆ ಭಾಳ ಕೆಡ್ತಾರೆ. ದೇವ್ರು ಏನಾರು ಆಗ್ಬಿಡ್ತಾನೆ ಅಂತ ಹೇಳ್ತಿರಲ್ಲ, ಸರ್ವಶಕ್ತ ಅಂತ ಹೇಳ್ತಿರಲ್ಲ, ಜೀವ ಆಗಿಬಿಡ್ತಾನ ಅಂತ ಕೇಳೋ. ದೇವರು ಜೀವ ಆಗಿಬಿಡ್ತಾನ? ಏನು ಉತ್ತರ ಕೊಡ್ಬೇಕು ನಾವು ಅದಕ್ಕೆ? ನಾವು ಯೋಚನೆ ಮಾಡ್ತಾ ಕೂತ್ಬಿಡ್ತೀವಿ. ಏನು ಹೇಳಿದ್ರೆ ಪಂಚಿತ ಆಗುತ್ತಲ್ಲ, ಆಗೋದಿಲ್ಲ ಅಂದ್ಬಿಟ್ರೆ ಏನಾಗುತ್ತೆ? ಸ್ವತಂತ್ರ ಇಲ್ಲ, ಹಾಗಿದ್ರೆ ಕೈಲಾಗದವನು ಅಂತ ಆಗುತ್ತೆ. ಆಗಿಬಿಟ್ರೆ ನಮ್ಮಂತೆ ಆಗಿಬಿಟ್ಟೆ, ದೇವ್ರು ಹಳೆ ಮರ ನೋಡಿದ್ರೆ ಆಗ್ತದೆ ಅಂತ. ಏನು ಮಾಡ್ಬೇಕು ಅದಕ್ಕೆ? ಈಗ ನಮ್ಮ ಪ್ರಶ್ನೆ ಒಂದೇ ಆಚಾರ ಕೊಡ್ಬೋದು, ಸಿಂಪ್ಲೆಸ್ಟ್ ಆನ್ಸರ್ ಕೊಡ್ತಾರೆ. ನೀನೇ ಹೇಳು, ದೇವರು ಜೀವನ ಆಗೋದು ಗುಣನ ದೋಷನ ಹೇಳ್ಬೇಕು? ಗುಣನ ದೋಷನ? ಗೊತ್ತಾ? IAS ಆಫೀಸರ್ ಅಟೆಂಡರ್ ಆಗೋದು ಗುಣನ ದೋಷನ? ದೋಷ. ದೇವ್ರು ಆಗ್ತಾನೆ ಆಗಿದ್ರೆ? ಆಗೋದಿಲ್ಲ, ದೋಷ ಅದು ಆಗೋದಿಲ್ಲ ಅಷ್ಟೇ. ಹಿಡೀತಾ? ಅದಕ್ಕೆ ಹೇಳ್ತಾರೆ, ಏನಾದ್ರು ಪ್ರಶ್ನೆ ಕೇಳು. ಐಶ್ವರ್ಯಸ್ಯ ಅವಿರೋಧೀಯತೆ, ದೇವರು ಮಹಿಮೆಗೆ ವಿರೋಧವಾಗದೇ ಇರೋದೆಲ್ಲ ದೇವರು ಮಾಡ್ತಾರೆ, ವಿರೋಧವಾಗೋದಾದರೆ ಮಾಡೋದಿಲ್ಲ ಅಷ್ಟೇ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂಥ ಪ್ರಶ್ನೆಗಳು ಉತ್ತರ ಕೊಡೋಕ್ಕೆ ಬರುತ್ತೆ. ಇನ್ನು ಕೆಲವರು ತಲೆಯಟ್ಟು, ಭಾರಿ ತಲೆಯಟ್ಟು ಪ್ರಶ್ನೆ ಕೇಳ್ತಾರೆ. ದೇವರೆಲ್ಲ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೋಡಿ ಕೈ ಎತ್ತಿಬಿಟ್ಟೆ, ದೇವ್ರು ಹೇಳ್ತಿಲ್ಲ. ಈಗ ಕೈ ಎತ್ತುವ ತಿಳಿಸ್ಬಿಟ್ಟೆ, ಯಾರು ನಿಮ್ಮ ದೇವರು ಎಲ್ಲಿದ್ದಾನೆ ರೀ? ಈಗ ಹೋಗ್ತಾನೆ. ಅರ್ಥ ಆಯ್ತಾ? ಈಗ ನಿಮ್ಮ ದೇವರು ಹೀಗೆ ಮಾಡಲಿ, ಈಗ ನನ್ನ ಕೈಯಲ್ಲಿ ಕೈ ಎಸ್ಬಿಡಿ ನೋಡಂತೆ, ನಾ ಕೂತಿದ್ದು ಎಸ್ಸಲ್ಲಿ ನೋಡಂತೆ, ಇಳಿಸ್ಬಿಡಲಿ ನೋಡಂತೆ, ಆಯ್ತಾ? ಇದು ಏನು ಮಾಡಲಿಲ್ಲ ನೋಡಿದ್ರೆ ದೇವರಿಲ್ಲ, ಇಂಥ ಕಷ್ಟಕ್ಕೆ ನಮ್ಗೆ ಏನಾಗ್ಬಿಡತ್ತೆ, ಏ ಭಾರಿ ಕರೆಕ್ಟ್ ಹೇಳ್ತಾರೆ ಅಂತೇಳಿ ಇವನು ದೇವರಿಲ್ಲ ಅಂತ ತಿಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ದಡ್ಡ ನಿನ್ನ ಪ್ರಶ್ನೆ ಉತ್ತರ ಅಲ್ಲೇ ಇದೆ. ಏನು ಹೇಳ್ತಿದ್ದೀನಿ ನೀನೀಗ? ದೇವ್ರು ನನ್ನ ಕೈ ಹಚ್ಚಿಬಿಡಲಿ, ಕೈ ಇಳಿಸ್ಬಿಡಲಿ ಅಂತ ಹೇಳ್ತಿ. ದೇವ್ರು ಯಾರು ಗೊತ್ತೋ, ಸ್ವತಂತ್ರ, ತನಗೆ ಬೇಕಾದಾಗ ಹೆಚ್ಚುತ್ತೆ, ನೀನು ಹೇಳ್ದಾಗ ಹೆಚ್ಚೋದಿಲ್ಲ, ಗೊತ್ತಾಯ್ತಾ? ನೀನು ಅದೇ ಹೆಚ್ಚಿಬಿಟ್ಟು ಏನಾಗ್ತಾನೆ ಗೊತ್ತಾ? ನೀನು ಹೇಳಿದೆ ದೇವ್ರು ಸ್ವತಂತ್ರ ಇಲ್ಲ ಅಂದ್ಬಿಡ್ತೀವಿ, ನೀವೇ ಹೇಳಿ, ನಾನು ಹೇಳಿದೆ ಇರ್ತೀನಿ, ಇಡಿಸ್ತಾ ದೇವ್ರು ತನ್ನ ಕೇಳೋದಕ್ಕೆ ಹೇಳ್ತಾನೆ ನಿಮ್ಮ ದೇವರು ಅಂತಾನೆ, ಹೋಗ್ತಾನೆ? ದೇವ್ರು ಎತ್ಸ್ಬೇಕು ಅಂತಿದ್ರೆ ಎತ್ತೇ ಎತ್ತಿಸ್ತಾರೆ, ದೇವ್ರು ಇಳಿಸ್ಬೇಕು ಅಂತಿದ್ರೆ ಇಳಿಸೇ ಇಳಿಸ್ತಾರೆ. ನಾವೇನು ತಿಳ್ಕೊಂಡು ನಮ್ಮ ಮಾತು ಕೇಳ್ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಂದು. ನಾವೀಗ ಇಲ್ಲಿ ಪ್ರಶ್ನೆಗಳಲ್ಲೇ ತಪ್ಪಿದೆ, ಇಂಥ ತಪ್ಪುಗಳಲ್ಲಿ ಉತ್ತರ ಕೊಟ್ಟಿದ್ದ ಆಚಾರ್ಯ ಸರಿಯಾಗಿ ಉತ್ತರ ಕೊಟ್ಬಿಡ್ತಾರೆ. ಯಾಕೆ ಪೂರ್ಣ ಪ್ರಜ್ಞರಾದ್ರಿಂದ ಮಾತಾಡೋದೇ ಇಲ್ಲ, ಅದು ಆಚಾರ್ಯ ಶಾಸ್ತ್ರ ಓದ್ತಾ ಹೋದಂತೆ ಅವರು ಎಷ್ಟು ಕೆಪಾಸಿಟಿ ಏನಂತ ಗೊತ್ತಾಗುತ್ತೆ. ಮುಂದೆ ಬಾತಿತ್ತರ ಪ್ರಶ್ನೆ ಉತ್ತರ ಇದೆಲ್ಲ, ಅದು ಇದು ಅಲ್ಲ, ಸುಮ್ಮನೆ ಅಲ್ಲೊಂದನ್ನು ಹೇಳಬೇಕೆ ಹೊರತು ಇರೋದು ಪ್ರತಿಯೊಂದು ಕೂಡ ಅಂಥ ವಿಷಯಗಳೇ. ಅವ್ರಿಗೆ ಹೊಸ ವಿಷಯ ಯಾವುದೇ ಆಚಾರ್ಯ ಏನು ಹೇಳೋದೇ ಇಲ್ಲ. ಬೇರೆ ಸ್ವೀಟ್ ತಂದಷ್ಟು ಏನಾಗಿರ್ಬೇಕದು? ಹೊಸ ರುಚಿ ಇರಲೇಬೇಕು, ಅದ್ರ ಹಾಕಿದ್ರೆ ಅರ್ಥ ಇಲ್ಲ. ಹೊಸ ರುಚಿ ಇಲ್ಲದೆ ಹೋದರೆ ಅದಕ್ಕೆ ಏನಿದೆ ಹಾಕಿದ್ದೆ ಹಾಕ್ತೀನಿ ಅಂತ ಕೇಳ್ತಾರಲ್ಲ ಆಚಾರ್ಯರು. ಎಲ್ಲರೂ ಹೊಸ ರುಚಿರಿ, ಅಡುಗೆ ಮಾಡಿದ್ರು ಹಾಗೆ, ಅವರು ಬಡಿಸಿದ್ರು ಹಾಗೆ. ವಿರಾಟರಾಜರ ಆಚಾರ ಅಡುಗೆ ಕೂಡ ಹಾಗೆ ಮಾಡಿದ್ರು, ಇಲ್ಲೂ ಕೂಡ ಗ್ರಂಥನ ಹಾಗೆ ಬರೀತಾರೆ. ಮತ್ತೆ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಂತ ಹೇಳೋರಿಗೆ ಅಟ್ಯಾಕ್ ಮಾಡ್ತಾರೆ. ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವ ತಾಮ್ ರಜೆ, ನೀವು ಸಾವಿರ ಸುಳ್ಳು ಅಂತ ಹೇಳು, ದುಃಖ ಅನುಭವ ಪಟ್ಟಿರ್ತಿ, ಸುಳ್ಳು ಅನಿಸುತ್ತಾ ನಿನಗೆ? ಗೊತ್ತಾಯ್ತಾ? ದುಃಖ ಅನುಭವ ಸಾಕ್ಷಿ ಸಿದ್ಧವಾದ ವಿಷಯ, ಯಾವುದು ಸಾಕ್ಷಿ ಸಿದ್ಧವಾಗಿರುತ್ತೆ ಏನಾಗಿರೋದಿಲ್ಲ, ಅದು ಸುಳ್ಳಾಗೋದಿಲ್ಲ. ಸಾಕ್ಷಿ ಸಿದ್ಧೇತು ಅಸಂಶಯ, ನೆನ್ಪಿಟ್ಕೊಂಡಿರ್ಬೇಕು. ಅನುಭವಕ್ಕೆ ಬಂದಿದ್ದೇನೂ ಆಗಲಿ ಸಾಧ್ಯ ಇಲ್ಲ, ಸುಳ್ಳಾಗಲಿ ಸಾಧ್ಯ ಇಲ್ಲ. ಇವತ್ತು ದುಃಖಪಟ್ಟು ಆಚಾರ್ಯ ಸುಖ ಅನುಭವ ಸುಳ್ಳಾಗೋದು ಅಂತ ಸುಳ್ಳಾಗುತ್ತೆ ಅಂತ ಆಚಾರ್ಯ ಹೇಳಿಲ್ಲ, ದುಃಖಾನುಭವ ಸುಳ್ಳಾಗುತ್ತೆ ಅಂತ ಹೇಳಿದರು. ಯಾಕೆ ಹೇಳಿ ನೋಡಂತೆ, ಯಾಕೆಂದ್ರೆ ಸುಖಾನುಭವನೂ ಸುಳ್ಳಾಗೋದಿಲ್ಲ, ದುಃಖಾನುಭವನೂ ಸುಳ್ಳಾಗೋದ್ರೆ ಎರಡೂ ಆಗೋದಿಲ್ಲ. ಆಚಾರ್ಯ ಎಷ್ಟು ಕೊಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅದನ್ನ? ದುಃಖಾನುಭವ ಹೇಳ್ತಾರೆ. ಅದಕ್ಕೆ ತೀವ್ರತೆ ಇಂಟೆನ್ಸಿಟಿ ಜಾಸ್ತಿ ದುಃಖದ ಯಾವಾಗಲೂ ಕೂಡ, ಗೊತ್ತಾಯ್ತಾ? ಸಾರು ಸರಿ ಸುಲಭ ಊಟ ಮಾಡ್ತಾನೆ ಇರ್ತಾರೆ, ಆದರೆ ಉಪ್ಪು ಜಾಸ್ತಿ ಆಗಿದೆ ನೋಡಿ ಉಪ್ಪು ಜಾಸ್ತಿ ತಕ್ಷಣ ಹೇಳ್ತಾರೆ, ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸರಿಯಾಗಿದ್ದಾಗ ಹೇಳೋದಿಲ್ಲ, ಉಪ್ಪು ಜಾಸ್ತಿ ಆಗಿದೆ ತಕ್ಷಣ ಹೇಳ್ತಾನೆ. ಅದಕ್ಕೆ ದುಃಖ ಬಲಬೇಗ ಅನುಭವಕ್ಕೆ ಬರುತ್ತೆ. ಅದು ಉದ್ದಾರಕ್ಕೆ ಏನು ಮಾಡಿದ್ರಂತೆ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಿ, ಯಾಕೆ ಕಾಣೋದಿಲ್ಲ ಅಂತ ಕೇಳಿದ್ರು. ಉಪನಿಷತ್ತೆ ಬರುತ್ತೆ ತಕ್ಷಣ ಏನು ಹೇಳಿದ್ರು, ಮಾತು ಪ್ರಾಕ್ಟಿಕಲ್ ಹೇಳ್ತಾರೆ. ಸೊ ಉಪ್ಪು ತೊಗೊಂಡು ಬಾ ಅಂತ ಹೇಳ್ತಾರೆ, ಒಂದು ಪಾತ್ರೆ ಉಪ್ಪು ಹಾಕು ಅಂತ ಹೇಳ್ತಾರೆ, ಹಾಕಿಬಿಟ್ಟು ಬೆಳಿಗ್ಗೆ ಬಂದು ನೋಡು ನನ್ನ ಅಂತ ಹೇಳ್ತಾರೆ, ಹೋಗಿಬಿಡ್ತಾರೆ. ಬೆಳಿಗ್ಗೆ ಬಂದು ನೋಡ್ತಾನೆ, ನೋಡಿದ ತಕ್ಷಣ ಉಪ್ಪು ಎಲ್ಲಿದೆ ಅಂತ ಹೇಳ್ತಾರೆ, ಅಯ್ಯೋ ಕಾಣದೇ ಇಲ್ಲ ಅಂತ ಹೇಳಿಬಿಟ್ಟ. ಸರಿ ಹಾಗಿದ್ರೆ ಅದು ಸ್ವಲ್ಪ ಕುಡಿದು ನೋಡು ಅಂತ ಹೇಳ್ತಾರೆ, ಕುಡಿದು ನೋಡ್ತಾನೆ ಮೇಲಿಂದ, ಕಥಮಿತಿ ಹೇಗಿದೆ, ಲವಣ ಮಿತಿ ಉಪ್ಪಿದೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಆಚಾಮಿತಿ ಸ್ವಲ್ಪ ಚೆಲ್ಲಿಬಿಡು, ಮಧ್ಯದ ದುಡ್ಕೊಂಡು ನೋಡಿ ಹೇಗಿದೆ ಲವಣ ಮಿತಿ, ಕೆಳಗಿದ್ದು ನೋಡಿ ಹೇಗಿದೆ ಲವಣ ಇದೆ, ಚೆಲ್ಲಿ ಬಾ ಈಗ ಉಪ್ಪು ಎಲ್ಲಿತ್ತು ಅಂತ ಕೇಳಿ, ಉಪ್ಪು ಎಲ್ಲಿತ್ತು, ಎಲ್ಲ ಕಡೆ ಇತ್ತು, ಕಣ್ಣಿಗೆ ಕಾಣಿಸ್ತಿತ್ತ ಕಾಣಿಸೋದಿಲ್ಲ. ಹಾಗೇನೆ ದೇವ್ರು ಎಲ್ಲ ಕಡೆ ಇದ್ದಾನೆ, ಅವ್ನು ಕಣ್ಣಿಗೆ ಕಾಣಿಸೋದಿಲ್ಲ. ಎಷ್ಟು ಸುಲಭ ಉತ್ತರ ಕೊಟ್ಬಿಡ್ತಾರೆ, ಎಲ್ಲ ಕಡೆ ಇದ್ದಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ, ದೇವ್ರು ಎಲ್ಲ ಕಡೆ ಇದ್ದಾನೆ ಕಣ್ಣಿಗೆ ಕಾಣಿಸ್ತಿಲ್ಲ. ಯಾವಾಗ ಕಾಣಿಸ್ತೆ ಅದು? ಆಚವನಕ್ಕೆ ಬಂದಾಗ ಕಾಣಿಸ್ತು, ಗೊತ್ತಾಯ್ತಾ? ದೇವ್ರನ್ನ ರಿಯಲೈಸ್ ಮಾಡಿಕೊಂಡೆ ಕಾಣಿಸಲು ಕಾಣಿಸೋದಿಲ್ಲ. ಇಲ್ಲಿ ಪ್ರಶ್ನೆ, ಏನು ಪ್ರಶ್ನೆ? ನೀವು ಉಪ್ಪು ಹಾಕುವಂತ ಯಾಕೆ ಹೇಳು, ಸಕ್ಕರೆ ಹಾಕುವಂತ ಹೇಳ್ಬೋದಾಗಿತ್ತಲ್ಲ, ಗೊತ್ತಾನೆ? ಸಕ್ಕರೆ ಹಾಕಂತ ಹೇಳ್ಬೋದಾಗಿತ್ತಲ್ಲ, ಏನು ಮಾಡ್ತಾರೆ ತಕ್ಷಣವೇ? ಅಷ್ಟು ಬೇಗ ನೋಟಿಸ್ ಮಾಡೋದಿಲ್ಲ ನಾವು, ಸಿಹಿನ ಅಷ್ಟು ನೋಟಿಸ್ ಮಾಡೋದಿಲ್ಲ. ಕಷ್ಟ ತಕ್ಷಣ ಕರೆಂಟ್ ಇದ್ದ ನೋಟಿಸ್ ಮಾಡೋದೇ ಇಲ್ಲ, ನೋಟಿಸ್ ಮಾಡೋದು ಯಾವಾಗ? ಹೋದ ತಟ್ಟ ಓ ಕರೆಂಟು ಅಂತ ಶುರು ಮಾಡ್ಬಿಡ್ತಾರೆ. ಹೋದಾಗ ಅನುಭವ ಬಂದ ನಮಗೆ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಯಾವುದನ್ನು ತಕ್ಷಣ ಹೇಳ್ತಾರೆ, ನಾ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವ ತಾಮ್ರದೇ. ಈ ಮಾತಿನಡಿಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗ ಒಂದೊಂದು ಮಾತನ್ನು ಒಂದು ಕಥೆನೆ ಮುಂದೆ. ಮತ್ತೆ ಎಂದಾದರೂ ನನಗೆ ದುಃಖಾನುಭವ ಭ್ರಾಂತಿ ಅಂತ ಗೊತ್ತಾಗಿದ್ದೀಯಾ ಅಂತ ಕೇಳ್ತಾರೆ. ಮುಕ್ತರಾದ ಮೇಲೂ ಕೂಡ ಮುಕ್ತನಿಗೆ ಏನು ಅನಿಸುತ್ತಂತೆ, ಅಬ್ಬ ಸಂಸಾರ ಎಷ್ಟು ಕಷ್ಟಪಟ್ಟಿದ್ದೆ ನಾವು ಅನಿಸುತ್ತೆ, ಹೊರತು ಕಷ್ಟ ಇದ್ದಿಲ್ಲ ಅಂತ ಅಂದ್ಕೊಳ್ಳೋದಿಲ್ಲ. ಕಷ್ಟ ಇತ್ತು, ಬಡವ ಶ್ರೀಮಂತನಾಗಿಬಿಡ್ತಾರೆ, ಆಮೇಲೆ ಯಾರು ಹೇಳಿದ್ರು ಎಷ್ಟು ಬಡವರಾಗಿದ್ದೆ ಗೊತ್ತಾ ಅಂತ ಹೇಳ್ತಾನೆ. ಬಂದು ಅದು ಮರೆತೇ ಮರೆಯೋದಿಲ್ಲ, ಅದರಲ್ಲಿ ಅದು ಯಾವುದಾದ ಅನುಭವ ಮೊದಲಿದ್ದೇನದು ಅನುಭವ, ಅನುಭವ ಎಂದು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ತಿಳಿಸ್ತಾ ನಿತ್ಯ ಜೀವನದಲ್ಲಿ ನಾವು ಹೇಗೆ ಪರಮಾತ್ಮನ ಸ್ವಾತಂತ್ರ್ಯಾದಿ ಗುಣಗಳನ್ನು ಅನುಸಂಧಾನ ಮಾಡಬೇಕು, ಮತ್ತು ನಮ್ಮ ಅಸ್ವಾತಂತ್ರ್ಯಾದಿಗಳನ್ನು ಅನುಸಂಧಾನ ಮಾಡಬೇಕು ಅಂದರೆ ತಿಳಿಸ್ಕೊಡ್ತಾರೆ. ಅದೇ ರೀತಿ ಇನ್ನೂ ಅನೇಕ ವಾಕ್ಯಗಳಲ್ಲಿ ಒಂದೆರಡು ವಾಕ್ಯ, ವೈರಾಗ್ಯತೋ ಭಕ್ತಿ ದಾರ್ಢ್ಯ, ಮೂರನೇ ಅಧ್ಯಾಯದ ಮೂರನೇ ಪಾದದ ಆರಂಭದಲ್ಲಿ ಎಂಟೈರ್ ಬ್ರಹ್ಮಸೂತ್ರ ಇಂಟ್ರಡಕ್ಷನ್ ಕೊಡ್ತಾರೆ ಆಚಾರ್ಯ. ಅದು ಓದಷ್ಟು ಟೈಮ್ ಇಲ್ಲ, ಎಲ್ಲಿಂದ ಶುರುವಾಯಿತು, ದೇವರಿದ್ದನ ಯೋಚನೆ ಮಾಡ್ದ, ಕರ್ತವ್ಯ ಬ್ರಹ್ಮ ಜಿಜ್ಞಾಸ ಇತ್ಯುಕ್ತಿ ಕಿಮಿತಿ ಸಂಶಯೇ ಅತ ಇತ್ಯುದಿತೇಪ್ಯ ವಿಶೇಷಾನುತ್ತಿತ ಪುನಃ. ದೇವರಿದ್ದಾನೆ, ಧರ್ಮ ಇದೆ, ಶಾಸ್ತ್ರ ಎಲ್ಲ ತಿಳ್ಕೊಂಡ, ಎಲ್ಲ ತಿಳ್ಕೊಂಡ ಮೇಲೆ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಯಿತು. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡ, ನನಗೆ ಮೋಕ್ಷ ಬೇಕು, ಸರಿ ಹೋಯಿತು, ಮೋಕ್ಷ ಕೊಡೋದಿದ್ದಾನೆ ಗೊತ್ತಾಯಿತು, ಅವನು ಏನು ಮಾಡಿದ್ರೆ ಮೋಕ್ಷ ಕೊಡ್ತಾನೆ ಅಂತ ಬಂತು. ಅದಕ್ಕೇನಂತ ಕರೀತಾರೆ, ಉಪಾಸನೆ ಅಂತ ಶುರುವಾಯಿತು. ಉಪಾಸನೆ ಮಾಡಬೇಕು, ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂಥೇಳಿ ಸಾಧನಾಧ್ಯಾಯಕ್ಕೆ ಲಿಂಕ್ ಕೊಡ್ತಾರೆ. ಮತ್ತು ಶಾಸ್ತ್ರವನ್ನು ಯಾವಾಗಲೂ ಕೂಡ ತಪ್ಪದೇ ಓದ್ತಾ ಇರಿ. ಯಾವ ಕಾಲಕ್ಕೂ ಶಾಸ್ತ್ರಾಧ್ಯಯನವನ್ನು ಬಿಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಮೋಕ್ಷಕ್ಕೆ ಒಯ್ಯೋದು ಯಾವುದು? ಬರೀ ಶಾಸ್ತ್ರವನ್ನೇ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪಾಪರಾಚೈವ ತದಂಗಂ ಧಾರಣಾಧಿಕಂ. ಉಪಾಸನೆ ಮಾಡೋದು ಎರಡು ವಿಧ. ಒಂದು ಬರೀ ಶಾಸ್ತ್ರ ಓದ್ತಾ ಇರೋದು ಯಾವಾಗಲೂ ಕೂಡ, ಅಥವಾ ಧ್ಯಾನ ಮಾಡ್ತಾ ಕೊಡೋದು. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ, ಇಲ್ಲ ಶಾಸ್ತ್ರ ಪ್ರವಚನ ಇಲ್ಲ ಧ್ಯಾನ, ಅವೆರಡೇ ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋದು ಎರಡೇನು. ಅದರಲ್ಲಿ ಯಾವ ಶ್ರೇಷ್ಠ ಅಂದರೆ ಪ್ರವಚನ ಇನ್ನೂ ಶ್ರೇಷ್ಠ ಅಂತ ಹೇಳ್ಬಿಡ್ತಾರೆ. ಪಾಠ ಪ್ರವಚನ ಯಾವುದೇ ಧ್ಯಾನಕ್ಕಿಂತ ಶ್ರೇಷ್ಠ. ಕಾರಣ ಏನು ಅಂದರೆ ಹೆಚ್ಚು ಅಟೆನ್ಷನ್ ಯಾವುದರಲ್ಲಿರುತ್ತೆ? ಪ್ರವಚನಕ್ಕಾಗಲಿ. ಧ್ಯಾನ ಮಾಡ್ತಾ ಮಾಡ್ತಾ ಏನು ಮಾಡಿಬಿಡ್ಬೋದು? ಏನೋ ಧ್ಯಾನ ಮಾಡಿದ್ರೆ ಎಲ್ಲರೂ ಮನಸ್ಸು ಹೋಗ್ಬಿಟ್ಟಿರುತ್ತಾಗಲೇ. ಅದು ಪೂಜೆ ಕೂತಾಗಂತೂ ಮನಸ್ಸು ಭಾರಿ ಆಕ್ಟಿವ್ ಆಗಿರುತ್ತೆ. ಎಲ್ಲೆಲ್ಲಿ ಹೋಗುತ್ತದೆ? ವರ್ಲ್ಡ್ ಟೂರ್ ಶುರುವಾಗ್ಬಿಡುತ್ತೆ. ಕಣ್ಣು ಮುಚ್ಚೋಡ್ ತಕ್ಷಣ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾನೆ. ಆದರೆ ಪಾಠ ಪ್ರವಚನಕ್ಕೆ ಮಾಡೋಕ್ಕಾಗೋದಿಲ್ಲ. ನಿದ್ದೆ ಅಂತೂ ಬಂದೇ ಬಿಡುತ್ತೆ, ಎರಡರಲ್ಲಿ ಒಂದಿಲ್ಲ. ಎಲ್ಲೋ ಹೋಗುತ್ತೆ, ನಿದ್ದೆ ಮಾಡುತ್ತೆ, ಎರಡರಲ್ಲಿ ಹೋಗುತ್ತೆ. ಧ್ಯಾನ ಮಾಡಿದಾಗ ಎರಡು ಡೇಂಜರ್ ಇದೆ. ಪಾಠ ಪ್ರವಚನ ಮಾಡಬೇಕಾದ್ರೆ ಆಗಿರೋದಿಲ್ಲ. ಕೇಳೋರು ಮತ್ತು ಹೇಳೋರು ಇಬ್ಬರೂ ಆ್ಯಕ್ಟಿವ್ ಆಗಿರಬೇಕು. ಅಲ್ಲೂ ಕೇಳೋರು ಸ್ವಲ್ಪ ಲೈಟಾಗಿ ನಿದ್ದೆಗಿದ್ದೆ ಮಾಡ್ಬೋದು, ಆದರೆ ಹೇಳೋರು ಮಾಡಿದ್ರೆ ಗತಿಯರಾಗಬೇಕು, ಕೇಳೋರು ಗತಿಯರಾಗಬೇಕು. ಅದಕ್ಕೆ ಹೇಳೋದು ದೊಡ್ಡ ಹೈಯೆಸ್ಟ್ ತದ್ದಿ ತಪಃ ತದ್ದಿ ತಪಃ. ಮೈಂಡ್ ಯಾವಾಗ ಅಲರ್ಟ್ ಇರಬೇಕಾದ್ರೆ ಕೇಳಬೇಕು. ಪಾಠ ಪ್ರವಚನ ಎಷ್ಟು ದೊಡ್ಡದೊಂದು ಆಚಾರ ಹೇಳ್ತಾರೆ, ಹಾಗೆ ಮಾಡ್ತಾ ಮಾಡ್ತಾ ದೇವ್ರು ಕಂಡುಬಿಡ್ಬೋದು ಅಂತ ಹೇಳ್ತಾರೆ. ಹಾಗೆ ಅಪ್ರೋಚ್ ಧ್ಯಾನಕ್ಕಿಂತ ಮೋಸ್ಟ್ ತುಂಬ ಇದಾದ್ರಿಂದಾನೆ ಒತ್ತು ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಯಾವುದರಿಂದ ಅಟ್ಯಾಚ್ಮೆಂಟ್ ಇಟ್ಕೋಬೇಕು ನಾವು? ಪಾಠ ಪ್ರವಚನ ತುಂಬ ಇನ್ವಾಲ್ವ್ಮೆಂಟ್ ಇಟ್ಕೋಬೇಕು. ದೇವರು ಕಾಣೋ ಚಾನ್ಸ್ ಇದೆ ಅಂತ ಅರ್ಥ ಮಾಡಿಕೊಂಡೇ ಮಾಡಬೇಕು. ಯಾರು ಕೇಳೋಕ್ಕಿಲ್ಲದ ಹೋದ್ರೆ ಧ್ಯಾನ ಮಾಡ್ತಾ ಕೊಡಬೇಕು ಅಷ್ಟೇ ಹೊರತು, ಕೇಳೋಕ್ಕಿದ್ದ ಕಾಲಕ್ಕೂ ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅವನಿಗೆ ಮೆಥಡ್ ಗೊತ್ತಿಲ್ಲ ಅಂತ ಅರ್ಥ. ಅವನ ನಿಜವಾದ ಶಾಸ್ತ್ರದ ಉದ್ದೇಶ ಗೊತ್ತಿಲ್ಲ ಅಂತ ಅರ್ಥ. ಮತ್ತೆ ಒಂದು ಮಾತಾಡ್ತಾರೆ, ಶಾಸ್ತ್ರ ಯಾವಾಗಲೂ ಓದ್ತಾ ಇರಿ. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬೇಡಿ. ತುಂಬ ಆಯಾಸ ಅದು ಏನು ಮಾಡಬೇಕ್ರಿ? ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರೇ. ಭಾರಿ ನಿದ್ರೆ ಇತ್ಯಾದಿ ಬಂದು ತುಂಬ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಮತ್ತೆ ಶುರು ಮಾಡಿ. ಅಥವಾ ಮಲಗಿ ಎಂಬುದು ಆಮೇಲೆ ಮತ್ತೆ ಶುರು ಮಾಡಿ, ಮಲಗಿಬಿಟ್ಟಿದ್ರೆ ಏನು ಹೇಳೋದು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಶುರು ಮಾಡಿಬಿಡಿ. ಇದು ಬಹಳ ಇಂಟ್ರೆಸ್ಟಿಂಗ್. ಧ್ಯಾನಾದಿಗಳು ರಾತ್ರಿ ಕೆಲವರು ತುಂಬ ಪ್ರಶ್ನೆ ಮಾಡ್ತಾರೆ, 12 ಗಂಟೆಗೆ ಓದ್ಬೋದಾ, 1 ಗಂಟೆಗೆ ಓದ್ಬೋದಾ? ಓದೋದಕ್ಕೆ ಬ್ಯಾನೇ ಇಲ್ಲ, ಯಾವಾಗಲೂ ಓದ್ಬೋದು. ಮನುಷ್ಯ ಮಲಗೋದು ಕಂಪಲ್ಸರಿ ಅಲ್ಲ, ಗೊತ್ತಾಯ್ತಾ? ಓದೋದು ಕಂಪಲ್ಸರಿ. ಮತ್ತು ಮಲಗೋದು ನೀವೇ ಮಲಗ್ತೀರಿ, ನಾವೇ ಕೇಳಬೇಕು ಅಂತ ಹೇಳ್ತಾರೆ. ನಿದ್ರೆ ಬಂದ ಮೇಲೆ ಹೇಗೂ ಮಲಗ್ತೀರಿ ಅಂತಂದು ಹೇಳಬೇಕಾದ ಕಾರಣ ಇಲ್ಲ. ಬಟ್ ಎದ್ದ ತಕ್ಷಣ ಮತ್ತೆ ಏನು ಮಾಡಬೇಕು? ಪುನರೇವ ಸಮಾಚಾರ. ಆಮೇಲೆ ಪಾಠ ಪ್ರವಚನ ಕೇಳಿಕೊಳ್ಳಿ, ಆದರೆ ಹುಷಾರಾಗಿ ಕೇಳಿಕೊಳ್ಳಿ. ಸತ್ಸಿದ್ಧಾಂತ ಅನುಸಾರೇಣ ನಿರ್ಣಯಜ್ಞಾತ್ ಸಮಾಚಾರ. ಸತ್ಸಿದ್ಧಾಂತಕ್ಕೆ ತಕ್ಕಂತೆ ನಿರ್ಣಯ ಬಲ್ಲವರಿಂದ ಕೇಳಿಕೊಳ್ಳಿ. ಇದು ಫಸ್ಟ್ ಇನ್ಸ್ಟ್ರಕ್ಷನ್. ಅಂಥವ್ರು ಸಿಗಲಿಲ್ಲ ಏನು ಮಾಡಬೇಕಾಗ? ಅಭಾವೇ ನಿರ್ಣಯಜ್ಞಸ್ಯ ಸಶಾಸ್ತ್ರಾಣ್ಯವ ಸರ್ವದಾ ಶೃಣಯಾತ್. ಹಾಗೆ ಯಾವುದು ನಿರ್ಣಯ ಆಗೋಗ್ಬಿಟ್ಟಿದ್ದಾರೆ ಅದನ್ನು ಕೇಳಿಕೊಳ್ಳಿ. ತಾತ್ಪರ್ಯ ನಿರ್ಣಯ ಓದಿ, ಭಾಗತಾತ್ಪರ್ಯ ನಿರ್ಣಯ ಓದಿ, ನಿರ್ಣಯ ತಾಗೋ ರೆಡಿಮೇಡ್ ಫುಡ್ ಇದ್ದಾರೆ ತೊಗೊಂಬಿಡಿ ಅದನ್ನು. ಸಂಜ್ಞಾನ ಪ್ರಾಚುರ್ಯ ಬರುತ್ತೆ, ಇನ್ನೊಬ್ಬರು ಉಪನ್ಯಾಸ ಕೇಳಬೇಕೋ ಇಲ್ವೋ? ಇಂಥ ಪ್ರಶ್ನೆ ಭಾರಿ ಕೇಳ್ತೇವೋ? ಯಾರು ಪ್ರವಚನ ಕೇಳಬೇಕೋ ಇಲ್ವೋ? ನಮ್ಮ ಉತ್ತರ ಕೇಳಬಾರದು ಅಂತ ಕೆಲವರು ಕೇಳಬೇಕು ಅಂತ ಕೆಲವರು ಕನ್ಫ್ಯೂಷನ್. ಆಚಾರ ರೂಢ್ ಹೇಳ್ಬಿಡ್ತಾರೆ, ಕೇಳು. ಯಾವಾಗ ಇದು ಸಂಜ್ಞಾನ ಪ್ರಾಚುರ್ಯ ಉಪಲಭ್ಯತೆ ನಿಮಗೆ ಅದು ಉಪಯೋಗ ಆಗೋದಾದರೆ ಖಂಡಿತ ಕೇಳು ಅಂತ ಹೇಳ್ತಾರೆ. ಸುಮ್ಮನೆ ಟೈಮ್ ಪಾಸ್ ಆಗಲ್ಲ ಕೇಳೋಕೆ ಹೋಗಬೇಡ. ಯಾತಕ್ಕೆ ಕೇಳಬೇಕು? ಏನಾದ್ರು ಉಪಯೋಗ ಆಗೋದಾದ್ರೆ ಕೇಳು. ಅಕಸ್ಮಾತ್ ಡಿಸ್ಟರ್ಬ್ ಆಗೋದಾದ್ರೆ ಮೊದಲು ಕೇಳಬೇಡ, ಬರ್ಲಿಗಿಂತ ಹೋಪ್ಲೆಸ್ ಆಗಿಬಿಟ್ರೆ. ಪ್ರವಚನ ಕೇಳೋ ಉದ್ದೇಶ ಏನು? ಇಂಪ್ರೂವ್ ಆಗಲಿ ಅಂತೇಳಿ. ಮೊದಲಿಗಿಂತ ಹೋಪ್ಲೆಸ್ ಆದರೆ ಏನು ಮಾಡಬೇಕಾಗ? ಇಬ್ಬರು ಕಾಣ್ತಿದ್ರು ಅಂತ ಡಾಕ್ಟರ್ ಹತ್ರ ಹೋದ, ಔಷಧಿ ಕೊಟ್ಟ, ನಾಲ್ಕು ಕಾಣಕ್ಕೆ ಶುರುವಾಯ್ತು ಏನು ಮಾಡಬೇಕಾಗ? ಮತ್ತೆ ಎರಡು ಚಕ್ರ ವಾಸಿ, ಎರಡು ಕಾಣ್ರ ವಾಸಿ ಅಂತ ಹೇಳ್ತಾನೆ. ಹೌದು ತಾನೆ? ಅದಕ್ಕೋಸ್ಕರ ಪಾಠ ಪ್ರವಚನ ಕೇಳಿದ್ರು ಸಂಶಯ ಕಡಿಮೆ ಆಗಬೇಕು ಹೊರತು ಏನಾಗಬಾರ್ದು? ಹೆಚ್ಚಾಗಬಾರ್ದು. ಹೆಚ್ಚಾಗಿಬಿಟ್ರೆ ರೋಗ ಉಲ್ಬಣಿಸ್ದಾಗುತ್ತೆ. ಸೊ ಅದು ಬೆಟರ್ ಟ್ರೀಟ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಅರ್ಥ. ಇಲ್ಲೋದ್ರೆ ತಪ್ಪಾಗುತ್ತೆ. ಒಂದು ಕೆಲಸ ಮಾಡಿ ಅಂತ ಹೇಳ್ತಾರೆ, ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯೋ ಯಥಾಶಕ್ತಿ ಚ ಸಂಶಯಾನ್ ಚಿಂದ್ಯ. ನಿಮ್ಗೆ ಗೊತ್ತಿದ್ದಷ್ಟು ಉಳಿದವ್ರು ಹೇಳಿ ಅಂತ ಹೇಳ್ತಾರೆ. ದೊಡ್ಡವ್ರದ್ದು ಗೊತ್ತಿದ್ದು ಇನ್ನೊಬ್ರು ಹೇಳಿ ನೀವೀಗ. ಅಲ್ಲಿ ಜಾಸ್ತಿ ಗೊತ್ತಿಲ್ಲ ಏನು ಮಾಡೋದು ಅಂತ ಕೇಳಿದ್ರೆ, ನಮಗಿಂತ ದೊಡ್ಡವರಿಲ್ಲ, ನಾನೇ ಹೇಳಬೇಕೀಗ. ಯಾರು ಕೇಳಿ ಹೇಗೆ ಹೇಳಬೇಕು ಅಂದರೆ ಒಂದು ನಿಯಮ ಮಾಡ್ಕೊಂಡ್ಬಿಡಿ. ಬ್ರೂಯಾಧಿಪತ್ಯ ಶಿಷ್ಯೇಭ್ಯ ಸತ್ಸಿದ್ಧಾಂತ ಮಹಾಪಯನ್. ಸತ್ಸಿದ್ಧಾಂತ ವಿರೋಧ ಆಗದಂತೆ ಎಷ್ಟು ಬೇಕಾದ್ರೆ ಹೇಳಿ ಅಂತ ಹೇಳ್ಬಿಡ್ತಾರೆ. ಸತ್ಸಿದ್ಧಾಂತ ವಿರೋಧವಾಗದಂತೆ ಕೇಳಿ, ವಿರೋಧವಾಗದಂತೆ ಹೇಳಿಬಿಡಿ. ಸ್ವಾಮಿ ಸತ್ಸಿದ್ಧಾಂತ ಅಂದರೆ ಏನು? ಲಿಸ್ಟ್ ಕೊಡ್ತಾರೆ ಇಮಿಡಿಯೇಟ್. ಅಶೇಷ ಗುಣಪೂರ್ಣತ್ವ ಸರ್ವದೋಷ ಸಮುಜ್ಜಿತಿ ವಿಷ್ಣೋರಂಜಚ್ಚ ತತ್ತಂತ್ರಂ ಇತಿ ಸಮ್ಯಕ್ ವಿನಿರ್ಣಯ. ದೇವರು ಗುಣಪೂರ್ಣತ್ವಕ್ಕೆ ಏನು ಮಾಡೋದು ಧಕ್ಕೆ ಬರಬಾರ್ದು. ದೇವರ ದೋಷ ದೂರತ್ವ ಧಕ್ಕೆ ಬರಬಾರ್ದು. ಮತ್ತು ಇನ್ನೊಬ್ಬರು ಯಾರು ಕೂಡ ಸ್ವತಂತ್ರರಲ್ಲ ಅನ್ನೋ ಜ್ಞಾನ ಸರಿ ಇರಬೇಕು. ಇಷ್ಟು ಪರಮ ಸಿದ್ಧಾಂತ ಇದು ಮೇಂಟೈನ್ ಮಾಡಿ. ರಾಮದೇವ್ರು ಅಥವಾ ಹೋದ ಸೀತಾದೇವ್ರು ಹುಡ್ಕೊಂಡ್ಬಿಟ್ಟು ಏನು ಮಾಡಬೇಕು? ಇದಕ್ಕೆ ತಕ್ಷಣ ಹೇಳಬೇಕು, ಆಚಾರ್ಯ ನೀವು ಹೇಳಬೇಡ್ರಿ, ನಮ್ಮನ್ನು ಅಳಿಸ್ಬೇಡ್ರಿ ಅಂತ ಹೋಗಿ ಕಳಿಸ್ಬಿಡೋ ಕಟ್ಟೆ ಹೊರತು ಇದ್ಯಾವ ಲೆಕ್ಕಕ್ಕೆ. ಅದರಂತೂ ಹೇಳಿಬಿಟ್ಟು ಕೇಳೋರು ಕಳ್ತಾ ಕೂತ್ಬಿಟ್ಟಿರ್ತಾರೆ. ದ್ರೌಪದಿ ವಸ್ತ್ರಾಪರಣ ಕೇಳೋದು ಅಳ್ತಾ ಕೊಡು, ರಾಮದೇವ್ರ ಕಥೆ ಕೇಳೋದು ಅಳ್ತಾ ಕೂತ್ಬಿಡು. ಇದೇನಂತ ಸಿನಿಮಾ ನಾಟಕ ಅನ್ನೋದು ಒಂದು ದೇವ್ರ ಕಥೆ. ಆದ್ರಿಂದ ಅಲ್ಲೇನಿರಬೇಕು, ಆ ಕೇಳಿದ್ರೆ ಆನಂದ ಇರಬೇಕು ಹೊರತು ದುಃಖ ಬರಬಾರದು. ಅದು ಬೇಸಿಕ್ ಪ್ರಿನ್ಸಿಪಲ್ಸು. ಅಶೇಷ ಗುಣಪೂರ್ಣತ್ವ ಸರ್ವದೋಷ ಸಮುಜ್ಜಿತಿ. ದೇವ್ರ ಒಂದು ಗುಣಕ್ಕೂ ಧಕ್ಕೆ ಬರಬಾರ್ದು. ದೇವ್ರು ಜ್ಞಾನಿ ಸ್ವಲ್ಪ ಕೈಲಾಗಲಿಲ್ಲ ಅನ್ಬಾರ್ದು. ದೇವ್ರು ಭಾರಿ ಸ್ಟ್ರಾಂಗು ಸ್ವಲ್ಪ ಮರ್ತುಬಿಟ್ಟ ಅನ್ನೋದು ಇವ್ಯಾವ ಸ್ವಲ್ಪ ಹಿಂದೆ ಬಂದು ಕೂಡ ತಪ್ಪೇ ತಪ್ಪು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ. ವಿಷ್ಣೋರನ್ಯಚ್ಚ ತತ್ತಂತ್ರ ಮಿತಿ ಸಮ್ಯಕ್ ವಿನಿರ್ಣಯ. ದೇವರು ಸ್ವತಂತ್ರ, ಉಳಿದವರೆಲ್ಲ ಏನಾಗಿದ್ದಾರೆ ಅಸ್ವತಂತ್ರರಾಗಿದ್ದಾರೆ. ಸಚ್ಛಾಸ್ತ್ರ ಅಭ್ಯಸೆಯ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜೆ. ಸಚ್ಛಾಸ್ತ್ರವನ್ನು ಯಾವಾಗಲೂ ಓದಬೇಕು. ದುಶ್ಯಾಸ್ತ್ರವನ್ನು ಏನು ಮಾಡಿದರೂ ಕೂಡ ಓದಬಾರ್ದು. ಇದು ನಿಯಮ ಹೇಳ್ತಾರೆ, ಸಚ್ಛಾಸ್ತ್ರವನ್ನು ಯಾವಾಗಲೂ ಓದಬೇಕು, ದುಶ್ಯಾಸ್ತ್ರವನ್ನು ಯಾವಾಗಲೂ ಓದಬಾರ್ದು. ಮತ್ತು ಯಾವಾಗಲೂ ಓದಬಾರ್ದು ಅಂತೀರಿ, ನಾವು ಖಂಡನೆ ಮಾಡಬೇಕಲ್ಲ ಅಂತ ಕೇಳಿದರೆ ಅದಕ್ಕೆ ಓದಿ. ಸುಮ್ಮನೆ ಅದನ್ನು ಓದಬೇಕು ಅಂತ ಓದಬಾರ್ದು. ದೋಷ ಹುಡುಕ್ಲಿಕ್ಕೆ ಓದಬೇಕೇ ಹೊರತು ಗುಣ ಹುಡುಕ್ಲಿಕ್ಕೆ ಓದಬಾರ್ದು ಅಂತ ಹೇಳ್ತಾರೆ. ನೀವು ಹೇಗಾಗಿ ಸಾಧನೆ ಮಾಡ್ತೀರೋ ಆ ರೀತಿ ಸಿದ್ಧಿ ಬರೋದು. ನಮಗೆ ಯಾತಕ್ಕೆ ಜ್ಞಾನ ಬಂದಿಲ್ಲ, ಉದ್ಧಾರವಾಗೋದಿಲ್ಲ ಅಂದರೆ ವಿಷಯೇಷು ಚ ಸಂಸರ್ಗ ಶಾಶ್ವತ ಚ ಸಂಶಯ ಮನಸಾಚ ಅನ್ಯದ ಆಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ. ನಮ್ಮ ಮೂರು ದೋಷ ನಮ್ಮಲ್ಲಿದೆ ಅಂತ ಹೇಳಿದ್ದಾರೆ. ಮೊದಲನೇದು ವಿಷಯೇಷು ಚ ಸಂಸರ್ಗ, ಸಂಘ ಸಂಜಾಯತೆ ಕಾಮ, ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ವಿಷಯಗಳು. ಶಾಶ್ವತ ಚ ಸಂಶಯ, ಯಾವಾಗಲೂ ಡೌಟ್ ಮಾಡೋದು. ಶಾಸ್ತ್ರ ವಿಚಾರ ಬಂತು ಬರೀ ಡೌಟ್ ಮಾಡೋದೇನೆ. ಲೌಕಿಕ ಬಂದುಬಿಟ್ರೆ ಇವತ್ತು ಬಂದು ಉಪನ್ಯಾಸ ಇರುತ್ತೋ ಇಲ್ಲೋ ಮೊದಲೇ ತೀರ್ಮಾನ ಮಾಡೋದು. ಸಿನಿಮಾ ಮಾತ್ರ ಇದ್ದೇ ಇರುತ್ತೆ, ನಾವು ಇನ್ನೊಂದು ಥಿಯೇಟ್ರಿಗೆ ಹೋದ್ರೆ ಆಯಿತು ಅಂತ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ನಿಶ್ಚಯ ಜ್ಞಾನ ಒಂದಲ್ಲೋ ಇದ್ದೇ ಇರುತ್ತೆ. ಇಲ್ಲಿ ಮಾತ್ರ ಅಕಸ್ಮಾತ್ ಇರಲಿಕ್ಕಿಲ್ಲ, ಅಷ್ಟು ದೂರ ವಾಪಸ್ ಬರೋದಕ್ಕಿಂತ ಇಲ್ಲೇ ಕೂರ್ತದ ವಾಸಿ. ನಾವು ಶಾಶ್ವತ ಸಂಶಯ ಈ ರೀತಿ ಮಾಡಿದರೆ ಎಂಡ್ಲೆಸ್ ಅದು. ಕೊನೆ ಎಲ್ಲಿಗೆ ಹೋಗ್ಬೇಕು? ಉಪನ್ಯಾಸಕ್ಕೆ ಹೋಗಬೇಕು, ಪುಣ್ಯ ಬಂತಲ್ಲ. ಅಷ್ಟು ಉಪನ್ಯಾಸಕ್ಕೆ ಹೋದ್ರೆ ಇದ್ದಿಲ್ಲ, ಭಾಗವತರು ಹೇಳ್ತಾರೆ ಹೋಗಿ ಬಂದಿದ್ದಕ್ಕೆ ಪುಣ್ಯ ಬರುತ್ತೆ ಗೊತ್ತ ಅಂತ ಹೇಳ್ತಾರೆ. ನೀವು ಶಾಸ್ತ್ರ ಕೇಳೋಕ್ಕೆ ಅಂತ ಹೋದ್ರಲ್ಲ, ಹೋಗಿ ಬಂದಿದ್ದಕ್ಕೆ ಪುಣ್ಯ ಇತ್ತು. ನೀವು ಓಡಿ ಕೊಟ್ಬಿಡ್ತಾರೆ, ಕೆಲಸ ಆಗದೆ ಹೋದ್ರೂ ಓಡಿ ಸಿಕ್ಕೆ ಸಿಗುತ್ತವೆ. ಸಂಬಳ ಇಲ್ಲಿ ಕಟ್ ಮಾಡಿದ್ರೆ ಕೆಲಸ ಆದರೂ ಕೊಡ್ತಾರೆ, ಕೆಲಸ ಆಗದೆ ಹೋದ್ರೂ ಕೊಡ್ತಾರೆ. ಅಲ್ಲಿ ಹೋಗಿ ಬರಬೇಕಷ್ಟೇ, ಹೇಳಿದ ಕೆಲಸ ಮಾಡಬೇಕಾದ್ರಿಂದ ಎಂದೂ ಇಲ್ಲ ಅಂತ ಹೇಳಬೇಡಿ. ನಮಗೆ ದೋಷಗಳು ಇವತ್ತು ನಾಳೆ ದೋಷಗಳಲ್ಲ. ದೋಷ ಅನಾದಿ ಸಂಬಂಧಾಸ್ತೆ ಮುಕ್ತಿ ಪರಿಪಂಥಿನಃ, ಅವೆಲ್ಲ ಅನಾದಿ ಕಾಲದಿಂದ ಗಂಟು ಬಿದ್ದೇವೆ, ಅದು ಓವರ್ ನೈಟ್ ಹೋಗೋದಿಲ್ಲ. ಇವತ್ತು ಕೆಲವು ಪಾತ್ರೆ ಇರುತ್ತೆ, ದಿವಸ ತೊಳಿತಿದ್ರೆ ಒಂದು ಎರಡು ನಿಮಿಷ ತೊಳೆದು ಬಿಡ್ಬೋದು. ತುಂಬ ದಿವಸ ಆದ ಏನಾಗುತ್ತೆ, ಅದು ತುಂಬ ಕಷ್ಟಪಟ್ಟು ತೊಳಿಬೇಕಾಗಿದೆ. ನಮ್ಗೆ ಎಷ್ಟು ದಿವಸ ಆಗಿದೆ ತೊಳೆದು, ಅನಾದಿ ಕಾಲದಿಂದ ಬಂದಿರೋದ್ರಿಂದ ಅದು ಸುಲಭ ಅಲ್ಲ. ಕಿಟ್ಟಿಗಟ್ಟಿದ ಕಬ್ಬಿಣದಂತೆ ಕೆಟ್ಟ ಕಿಲ್ಲಿ ಬಿಸಾದ ಜಗನ್ನಾಥ ಅಂತ ಹೇಳ್ತಾರೆ. ತುಕ್ಕಿಡದ ಕಬ್ಬಿಣದಾಗೋಗಿದೆ ಅಂತ ಹೇಳ್ತಾರೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಏನಾಗ್ತಿರುತ್ತೆ, ಅದು ಇದು ಓಡಾಡ್ತಿರುತ್ತೆ. ಆದರೆ ಸಾಧನೆ ಮಾಡ್ತಾನೇ ಇರಬೇಕೆ ಹೊರತು ಓವರ್ ನೈಟ್ ಶುದ್ಧಿ ಆಗೋದಿಲ್ಲ. ಮತ್ತು ರುಜುಗಳಿಗೆ ದೋಷ ಅಂತ ಹೇಳ್ತಾ, ಅದು ದೋಷ ಅಲ್ಲ. ಸಗುಣಾಲ್ಪತ್ವ ಮಾತ್ರತ್ವ ನಾ ರುಜುತ್ವೇನ ವಿರುದ್ಧತೆ ಅಂತ ಹೇಳಿ ಈ ರೀತಿ ಅನೇಕ ವಿಷಯಗಳನ್ನು ಹೇಳಿ ಸಾಧನೆಯಲ್ಲಿ ಮುಕ್ತಿಯಲ್ಲಿ ಎಲ್ಲರಿಗೂ ಒಂದೇ ಫಲ ಅಂತ ಹೇಳಿಬಿಡ್ತಾರೆ. ರಾಮಾನುಜಾಚಾರ್ಯ ಸಿದ್ಧಾಂತದಲ್ಲಿ ಆನಂದ ಸಾಮ್ಯ ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ. ತಪ್ಪು, ಸಾಧನ ಜಾಸ್ತಿ ಇದ್ದಾಗ ಸಿದ್ಧಿ ಏನಾಗಬೇಕು, ಜಾಸ್ತಿ ಇರಲೇಬೇಕು. ಇಲ್ಲದ್ರೆ ಏನು ಮಾಡೋದಿಲ್ಲ, ಯಾರು ಕೂಡ ಸಾಧನ ಹೆಚ್ಚು ಮಾಡೋದಿಲ್ಲ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು. ದೃಷ್ಟಾಂತ ಕೊಡ್ತಾರೆ, ರುದ್ರದೇವರು ನೋಡಿ 10 ಕಲ್ಪ ತಪಸ್ ಮಾಡಿದರು ಪಾಪ. ಎಲ್ಲಿ? ಲವಣಾರ್ಣವೇ ದಶಕಲ್ಪಂ ತಪಸ್ತೀರ್ಣಂ ರುದ್ರೇಣ ಲವಣಾರ್ಣವೇ. ಲವಣ ಸಮುದ್ರ, ಲವಣ ಸಮುದ್ರದ ಹತ್ರ ಎಂಥದ್ದು ಒಂದು ಬರೀ ಉಪ್ಪು ಗಾಳಿ ಬೀಸ್ತಿರುತ್ತೆ, ನೀರು ಕುಡಿಯಾಗಿಲ್ಲ. ಎಷ್ಟು ಕಷ್ಟಪಡಬೇಕು, ಸಮುದ್ರ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ, ಸ್ವಲ್ಪ ನಿಂತ್ಕೊಂಡ ಮೇಲೆ ಏನಾಗುತ್ತೆ, ನೀರು ಕುಡಿಯೋದು ಕಷ್ಟ, ಇದು ಮಾಡೋದು ಕಷ್ಟ. ಬೈಯೆಲ್ಲ ಇದು ಸಮುದ್ರದ ಮನೆ ಮಾಡಿರ್ತಾರಲ್ಲ, ಉಪ್ಪು ಉಪ್ಪು ಬೈಯೆಲ್ಲ ಉಪ್ಪು ಆಗ್ತಿರುತ್ತೆ ಅಂತ ಹೇಳ್ತಾರೆ. ರುದ್ರದೇವರು 10 ಕಲ್ಪ ಕೂತಿದ್ದಾರಂತೆ, ಗೊತ್ತಾಯ್ತಾ? ಅವರಿಗೂ ಅದೇ ಸುಖ, ನಮಗೂ ಮನೆಯಲ್ಲಿ ಕೂತ್ಕೊಂಡು ಫ್ರಿಡ್ಜಲ್ಲಿ ಎ ಸಿ ಹಾಕೊಂಡು ಕೂತ್ಕೊಂಡು ಅದೇ ಫಲ ಕೊಡೋದಾದರೆ ರುದ್ರ ಅಲ್ಲೇ ಕೊಡಬೇಕು. ಬಿಡಿ ರಾಚಾರ ಅವರಿಗೆ ಅಲ್ಲಿ ಕೂತಿದ್ದಕ್ಕೆ ಏನಾಯ್ತು ಅವರಿಗೆ, ಪುರುಷೋತ್ತಮನ ಪರಿಯಂಕ ಪದ ವೈದ್ಯದೇವ ಮಹಾದೇವ, ಎಂಥ ಸಿದ್ಧಿ ಬಂತು ಅವರಿಗೆ. ಆದ್ದರಿಂದ ಫಲ ಜಾಸ್ತಿ ಇದೆ. ಇಂದ್ರದೇವರು 100 ಅಶ್ವಮೇಧ ಯಾಗ ಮಾಡಿದ್ದಾರೆ. ಚಕ್ರಯಣ ವರ್ಷ ಕೋಟಿಶ್ಚ ಧೂಮ ಪೀತು ಅತಿ ದುಃಖತಃ. 1 ಕೋಟಿ ವರ್ಷಗಳ ಕಾಲ ಹೊಗೆ ಕೊಡ್ತಿದ್ದಾರಂತ, 1 ಕೋಟಿ ವರ್ಷಗಳ ಹೊಗೆ ಕೊಡ್ತಿದ್ದಾರೆ. ಯಾವ ಹೊಗೆ ಗೊತ್ತಾ? ಯಾವ ಹೊಗೆ ಕೊಡ್ತಿದ್ದಾರೆ? ಶತಕ್ರತು ಅಶ್ವಮೇಧ ಯಾಗ ಮಾಡ್ತಾ ಹೊಗೆ ಕೊಡ್ತಿದ್ದಾರೆ. ಹಿಂದಿನ ಕಾಲದ ಜನ ಈ ಹೋಮದ ಹೊಗೆ ಕುಡಿತಿದ್ರು, ಹೋಮ ನಿಂತು ಹೋಗ್ಬಿಡ್ತಲ್ಲ, ಅದು ಬೇರೆ ಹೊಗೆ ಕುಡಿಯಕ್ಕೆ ಶುರು ಮಾಡಿಬಿಟ್ಟು ಹೋಮ ಹೊಗೆ ಅದು ಹೊಗೆ ಕುಡಿದು ಕೊಟ್ಟಿನ ಮೇಲೆ ಅದು ಕುಡಿದ್ರೆ ಇದು ಬಂತು ಇಂದ್ರಪದಿ, ಇದು ಕುಡಿದ್ರೆ ಕ್ಯಾನ್ಸರ್ ಬರ್ತದೆ ಅಷ್ಟೇ ಹೊರತು ಇನ್ನೇನು ಬರೋದಿಲ್ಲ. ಅದು ಹೊಗೆ ಕುಡಿದ ಮನುಷ್ಯನ ಸ್ವಭಾವ ಅಂತ ಆಯ್ತದೆ. ಹಿಂದಿನ ಕಾಲಕ್ಕೆ ಕ್ಯಾತಕ್ಕಿಲ್ಲ, ಅಂದ್ರೆ ಹೋಗೋದಕ್ಕೆ ಆರಾಮ ಬರ್ತಿತ್ತು, ಪಾಪ ಎಂಜಾಯ್ ಮಾಡ್ಕೊಂಡಿರ್ತಿದ್ರು. ಇನ್ನು ಮುಂದೆ ಹೇಳಿ, ಮೋಕ್ಷದಲ್ಲಿ ಕಣ್ಣು ಕೈಕಾಲು ಇದೆಯೋ ಅಂತ ಕೇಳಿದರೆ, ಅಕ್ಷಣ್ವಂತ ಕರ್ಣವಂತ ಸಖಾಯ, ಅವ್ರಿಗೆ ಕಣ್ಣಿರುತ್ತೆ ಕಿವಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಮೋಕ್ಷದಲ್ಲಿ ಏನಿದೆ, ಕಣ್ಣು ಕಿವಿ ಎಲ್ಲ ಇದೆ. ಆದ್ದರಿಂದ ಮೋಕ್ಷದ ಇಂದ್ರಿಯಗಳಿಲ್ಲ ಅಂತ ಹೇಳಬಾರದು. ಅನೇಕರು ಇಂದ್ರಿಯಗಳಿಲ್ಲ ಅಂತ ವಾದ ಮಾಡಿದ್ರಲ್ಲ, ಉತ್ತರ ಕೊಡ್ತಾರೆ. ವೇದದ ಮಾತುಗಳನ್ನೇ ಕೊಟ್ಟು ಹೇಳ್ತಾರೆ, ಆ ಮಾತನ್ನೆಂದು ಹೇಳಬಾರದು. ಅನೇಕ ವಿಷಯಗಳನ್ನು ಹೇಳಿ ಈ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಹೇಳಿದಿರಿ, ಸಾಧನೆ ಮಾಡಬೇಕು ಅಂತ ಹೇಳಿದಿರಿ. ಭಕ್ತಿನೇ ಮಾಡಬೇಕು ಅಂತ ಹೇಳ್ತೀರಿ, ಭಕ್ತಿ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ, ಯಾವಾಗ ಸಂತೋಷ ಪಡೋದು ಭಕ್ತಿಯಿಂದ ಮಾಡ್ತಾರೋ ದ್ವೇಷದಿಂದ ಮಾಡ್ತಾರೋ? ಭಕ್ತಿ ಮಾಡಿದರೆ ನಮ್ಮೇಲೆ ಅನುಗ್ರಹ ಮಾಡ್ತಾರೋ, ದ್ವೇಷ ಮಾಡಿದ್ರೆ ಅನುಗ್ರಹ ಮಾಡ್ತಾರೋ? ಭಕ್ತಿ ಮಾಡಿದರೆ ಮಾಡ್ತಾರೆ. ದೇವನ ಅನುಗ್ರಹದಿಂದ ಮೋಕ್ಷ ಅಂತ ಹೇಳಿದ ಮೇಲೆ ಏನು ಮಾಡಬೇಕಂತಾಯ್ತು? ಭಕ್ತಿ ಮಾಡಬೇಕಂತಾಯ್ತು. ಆಯ್ತಾರೆ, ಒಳ್ಳೆ ಆರ್ಗ್ಯುಮೆಂಟ್ ಕೊಡ್ತಾರೆ. ಹರಿ ದ್ವೇಷದಿಂದನೂ ಮುಕ್ತಿ ಅಂತ ಆಗೋದಾಗಿದ್ದರೆ ದ್ವೇಷ ಯಾವಾಗ ಬರುತ್ತೆ? ಯಾವಾಗಲೂ ದೋಷ ಜ್ಞಾನ ಇದ್ದಾಗ ದೋಷ ಬರುತ್ತೆ, ದ್ವೇಷ ಬರುತ್ತೆ, ಹೊತ್ತಾನೆ. ಗುಣಜ್ಞಾನ ಇದ್ದಾಗ ಭಕ್ತಿ ಬರುತ್ತೆ. ವಿಶ್ ಎಲ್ಲ ಶಾಸ್ತ್ರಗಳು ದೇವರಲ್ಲಿ ಏನು ಹೇಳ್ತಾ ಇವೆ? ಗುಣಗಳು ಹೇಳ್ತಾ ಇವೆ. ಸೊ ಏನು ಬರಬೇಕು ನಮಗಾಗ? ಭಕ್ತಿ ಬರಬೇಕು. ದೇವರಿಗೆ ಏನಾದರೂ ದ್ವೇಷದಿಂದ ಮುಕ್ತಿ ಅಂತ ಆಗಿದ್ದಿದ್ರೆ ವೇದಗಳು ಏನು ಹೇಳಬೇಕಾಗಿತ್ತಾಗ ದೇವರಲ್ಲಿ? ದೋಷ ಹೇಳಬೇಕಾಗಿತ್ತು. ಅರ್ಥ ಆಯ್ತಾ? ದೇರ್ಫೋರ್ ಅದು ಹೇಳಿಲ್ಲ ಆದಮೇಲೆ ಏನಿಲ್ಲ ತಿಳ್ಕೊಬಾರ್ದು. ಎಲ್ಲ ದೊಡ್ಡ ಆರ್ಗ್ಯುಮೆಂಟ್ ಇದೆಲ್ಲ, 20-30 ಆರ್ಗ್ಯುಮೆಂಟ್ ಕೊಡ್ತಾರೆ. ಯಾತಕ್ಕೆ ಭಕ್ತಿಯಿಂದನೇ ಮೋಕ್ಷ, ದ್ವೇಷದಿಂದ ಅಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಡ್ತಾರೆ. ಕೊನೆಗೆ ಒಂದು ವಾದ ಮಾಡ್ತಾರೆ ರಾಮಾನುಜಾಚಾರ ಸಿದ್ಧಾಂತದಲ್ಲಿ. ಮೋಕ್ಷದಲ್ಲಿ ಆನಂದ ಸಾಮ್ಯ ಒಪ್ಪಬೇಕು ನಾವು, ತಾರತಮ್ಯ ಒಪ್ಪಬಾರದು. ಒಪ್ಪಿದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಒಂಥರ ಮನಸ್ಸಿಗೆ ಶುರುವಾಗಿಬಿಡುತ್ತೆ, ಜಲಸಿ ಶುರುವಾಗಿಬಿಡುತ್ತೆ. ಏನಂತ, ನೀವು ನನ್ನಿಂದ ಮೇಲಿದ್ದಾರೆ, ಹಾಗೆ ಅವ್ರಿಗೆ 10,000 ಸಂಬಳ, 5,000 ಸಂಬಳ, ರಿವಾರ್ಡ್ ಜಸ್ಟಿಸ್ ಅಂತ ಶುರು ಮಾಡ್ತಾರಲ್ಲ, ನಾವು ಅನ್ಬೇಕಾಗುತ್ತೆ ಮೋಸದಲ್ಲೂ ಸ್ಟ್ರೈಕಿಗೆ ಶುರು ಮಾಡಬೇಕಾಗುತ್ತೆ. ಆದ್ದರಿಂದ ಆ ಈಕ್ವಲ್ ಎದ್ಬಿಟ್ರೆ ನಿಶ್ಚಿಂತೆ ಅಂತ ಹೇಳಿಬಿಟ್ಟು ತಕ್ಷಣ ಆಚಾರ ಹೇಳ್ತಾರೆ, ದಡ್ಡ ನೀನು ಎಷ್ಟು ದಡ್ಡತನ ಯೋಚನೆ ಮಾಡ್ತೀರಿ ನೀವೀಗ. ನಿಜವಾಗ್ಲೂ ಕೂಡ ಈರ್ಷ್ಯ ಬರೋದು ಯಾವಾಗ ಗೊತ್ತಾ? ಸಾಮ್ಯ ಇದ್ರೆ ಬರುತ್ತೆ, ಹೆಚ್ಚು ಕಡಿಮೆ ಇದ್ರೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಸಾಮ್ಯ ಇದ್ರೆ ಬರುತ್ತೆ ಹೊರತು ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಗಲಾಟೆ ಶುರುವಾಗ ಸಮರಲ್ಲೇ ಹೊರತು ಬೇರೆಯವರಲ್ಲ. ಇವತ್ತು ಉದಾಹರಣೆ, ಒಂದು ಸ್ಪೋರ್ಟ್ಸ್ ಪ್ಲೇಯರ್ ಅವರನ್ನು ಕೊಟ್ಬಿಡ್ತಾರೆ, ಅವಾರ್ಡ್ ಕೊಟ್ಬಿಡ್ತಾರೆ, ಗೊತ್ತಾಯ್ತಾ? ಡಾಕ್ಟ್ರಿಗೆ ದುಃಖ ಆಗಲ್ಲ, ಯಾರಿಗೂ ಕೊಡೋದು, ಯಾಕಂದ್ರೆ ಫೀಲ್ಡೇ ಅಲ್ಲದು. ಆದ್ರೆ ಇನ್ನೊಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಸ್ಪೋರ್ಟ್ಸ್ ಇರೋದು ಅವನು ಇರ್ತಾರಲ್ಲ, ನಾನೇನು ಕಳವಿ, ನಾನು ಆಟ ಆಡಿದಾಗೆ ಕೊಡಲಿ ಅಂತ ಯೋಚನೆ ಮಾಡ್ತಾರೆ. ಇವರು ಯೋಚನೆ ಮಾಡೋದಿಲ್ಲ. ಅಕಸ್ಮಾತ್ ಇವ್ರಿಗೆ ಏನಾದ್ರು ಡಾಕ್ಟ್ರಿಗೆ ಸ್ಪೋರ್ಟ್ಸ್ ಅವಾರ್ಡ್ ಕೊಟ್ಬಿಟ್ರೆ ಏನು ಮಾಡ್ತಾನೆ? ಕೊಟ್ಟವ್ರಿಗೆ ಬುದ್ಧಿ ಇಲ್ಲ ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ. ಬುದ್ಧಿ ಇಲ್ಲ, ತಪ್ಪಂದಿದೆ, ನಾನು ಕರೆದು ಹೋಗೋದಿಲ್ಲ, ನನಗೂ ಮರ್ಯಾದೆ ಇಲ್ಲ ಅಂತ ಆಗುತ್ತೆ, ಹೋಗಿಬಿಡಿ ಅಂತ ಹೇಳ್ಬಿಡ್ತಾರೆ. ಔಟ್ ಆಫ್ ಕಾಂಟೆಸ್ಟ್ ಅವ್ರು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಆಚಾರ್ಯ ಗುರುಗಳಿಗೆ ಸನ್ಮಾನ ಮಾಡಿ ಶಿಷ್ಯರಿಗೆ ದುಃಖ ಆಗುತ್ತೆ ಅಂತ ಕೇಳ್ತಾರೆ. ಆ ಶಿಷ್ಯರಿಗೆ ಒಬ್ಬರು ಮಾಡಿ ಸಿಟ್ಟು ಬರ್ಬಿಡುತ್ತೆ, ನಾನೇನು ಕಂಡು ನಾನು ಶಿಷ್ಯರನ್ನ ಶುರು ಮಾಡ್ಬಿಡ್ತೇನೆ ನಿಮ್ಮ ಬಿಡಿ ಹೋಗ್ತಾರೆ. ಅಂದಮೇಲೆ ಮೋಕ್ಷದಲ್ಲಿ ಸಾಮ್ಯ ಒಪ್ಪಿದರೆ ಪ್ರಾಬ್ಲಮ್ ಇದೆಯೇ ಹೊರತು ತಾರತಮ್ಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಆಗೊಂದು ಪ್ರಶ್ನೆ ಬಂತು, ತಂದೆ ತಾಯಿ ದೊಡ್ಡವರು ನಮ್ಗೆ ದುಃಖ ಆಗುತ್ತಾ? ಖುಷಿ ಆಗುತ್ತೆ. ತಂದೆ ತಾಯಿ ದೊಡ್ಡವರು ಪಿತೃದ ಮಾತ್ರ ದೇವೋ ಅಷ್ಟೇನೆ, ಯಾರೇ ಹೇಳೋದೇ ಗಲಾಟೆ ಮಾಡೋದಿಲ್ಲ. ಅಲ್ಲ ರೀ, ಮೋಕ್ಷದಲ್ಲಿ ಸಾಮ್ಯ ಇದೆ ರೀ, ಆದರೂ ಗಲಾಟೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಅದು ದೋಷ ಇರೋದಿಲ್ವಲ್ಲ ಅಲ್ಲಿ ಅಂತ ಹೇಳ್ತಾರೆ. ದೋಷ ಇರೋದಿಲ್ವಲ್ಲ? ಹೌದಾ? ತಾರತಮ್ಯ ಇದ್ರೆ ದುಃಖ ಆಗುತ್ತೆ ಅಂತ ಯಾಕೆ ಹೇಳಿದೆ? ಹೇಗಿದ್ರೆ ಮೋಕ್ಷದಲ್ಲಿ ತಾರತಮ್ಯ ಇದೆ, ದೋಷ ಇರೋದಿಲ್ಲ, ಮತ್ತೆ ದುಃಖ ಆಗುತ್ತಾಗಿದ್ರೆ? ಅರ್ಥ ಆಯ್ತಾ? ಭವೇರು ಯದಿ ಚೇರ್ಷ್ಯಾದ್ಯಾಹ ನೋಡಿ, ಸಮೇಶ್ವಪಿ ಕುತೋನತೆ ತಪ್ಯಮಾನ ಸಮಾನ್ ದೃಷ್ಟ ದ್ವೇಷೇರ್ಷ್ಯಾದಿ ಯುತ ಅಪಿ ದೃಶ್ಯಂತೆ ಬಹವೋ ಲೋಕೆ ದೋಷಾಯೇವತ್ರ ಕಾರಣ ಇದು ನಿರ್ದೋಷತಾ ತತ್ರ ಕಿಮ್ ಆಧಿಕ್ಯೇನ ದುಷ್ಯತೆ. ಮೋಕ್ಷದಲ್ಲಿ ತಾರತಮ್ಯ ಇದೆ, ದುಃಖ ಇಲ್ಲ, ಯೋಚನೆ ಮಾಡಬೇಡ ಅಂತೇಳಿ ಕನ್ವಿನ್ಸಿಂಗ್ ಆನ್ಸರ್ ಕೊಡ್ತಾ ಹೋಗ್ತಾರೆ ಪ್ರತಿ ಸ್ಟೇಜಲ್ಲೂ ಕೂಡ. ಆಮೇಲೆ ದೇವತಾರ ತಾರತಮ್ಯ ಹೇಳ್ತಾರೆ, ಸಾಕ್ಷಿ ಬಗ್ಗೆ ಹೇಳ್ತಾರೆ, ಸಾಕ್ಷಿ ನಿಶ್ಚಯ ಮಾಡಿದ ಮೇಲೆ ಡೌಟ್ ಕೊಡಬಾರ್ದು ಅಂತ ಹೇಳ್ತಾರೆ. ಈಗ ಅನೇಕ ಕಾರಣಗಳನ್ನು ಕೊಟ್ಟು ಕೊನೆಗೆ ಗ್ರಂಥ ಮುಕ್ತಾಯ ಮಾಡ್ತಾರೆ. ಕೊನೆಯ ಅಧ್ಯಾಯದಲ್ಲಿ ಈ ಆವೃತ್ತಿ ಮಾಡಬೇಕು ಆವೃತ್ತಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಶ್ರವಣಾದಿಗಳನ್ನು ಒಂದ್ಸತ್ ಕೇಳಿದರೆ ಸಾಕು ಮತ್ತೆ ಮತ್ತೆ ಕೇಳಬೇಕು ಅಂತ ಪ್ರಶ್ನೆ. ಒಂದ್ಸತ್ ಕೇಳಿದ್ರೆ ಸಾಕು ಮತ್ತೆ ಮತ್ತೆ ಕೇಳಬೇಕು ಅಂತ ಕೇಳಿದರೆ ಶಿಕಾರಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವರು ಒಂದ್ಸತ್ ಮಾಡಿದರೆ ಸಾಕು, ಕೆಲವರು ರಿಪೀಟ್ ಮಾಡಬೇಕು. ನಾವು ಉದಾಹರಣೆ ಕತ್ತಲಿದೆ, ಒಂದ್ಸರಿ ದೀಪ ಹಚ್ಚಿಬಿಟ್ರೆ ಸಾಕು, ಮತ್ತೆ ಯೋಚನೆ ಮಾಡೋ ಕಾರಣ ಇಲ್ಲ. ಸೊ ಒಂದ್ಸತ್ ಮಾಡಿದರೆ ಸಾಕು, ಕೆಲವನ್ನ ರಿಪೀಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈ ಭತ್ತ ಕೊಟ್ಟಿದ್ರೆ ಅಕ್ಕಿ ಬರುತ್ತೆ, ಕುಟ್ಟಿದ್ರೆ ಒಂದ್ಸರಿ ತೆಗೆದುಬಿಟ್ಟ ಅಕ್ಕಿ ಬರ್ತಾ ಬರಲಿಲ್ಲ, ಏನು ಮಾಡಬೇಕು? ಅದಕ್ಕೆ ಕೊಡ್ತಾನೆ ಇರಬೇಕು. ಈ ಬ್ರಹ್ಮಜಿಜ್ಞಾಸೆ ಯಾವ ಕೇಸಿ ಸೇರುತ್ತೆ ಅಂತ ಹೇಳ್ತಾರೆ. ಇದು ದೀಪ ಹಚ್ಚ ಕೇಸಿ ಸೇರಲ್ಲ, ಯಾವ ಕೇಸಿ ಸೇರುತ್ತೆ? ಇದು ಅಕ್ಕಿ ಕೊಟ್ಟ ತೌಡು ಕೊಟ್ಟ ಕೆಲಸ ಆಗಬಾರ್ದು ಅಷ್ಟೇ, ಏನು ಕೊಟ್ಟಬೇಕು? ಅಕ್ಕಿ ಕೊಟ್ಟ ಕೆಲಸ ಆಗ, ಭತ್ತ ಕೊಟ್ಟ ಕೆಲಸ ಆಗ. ಆವೃತ್ತಿ ಅಸಕರದ ಉಪದೇಶ ಆತ್ವೋ, ಕುಡ್ತಾನೆ ಇರಬೇಕು, ಕುಡ್ತಾನೆ ಇರಬೇಕು. ಎಲ್ಲಿವರೆಗೂ? ಭತ್ತದ ಹೊಟ್ಟು ಹೋಗೋವರಿಗೆ ಹ್ಯಾಕ್ ಕೊಟ್ಟಬೇಕು, ನಮ್ಮ ಸಿಂಗದೇಹ ಭಂಗ ಆಗೋರಿಗೂ ಕುಡ್ತಾನೆ ಇರಬೇಕು ಅಂತ ಅರ್ಥ. ಕುಟ್ಟೋದ್ರಲ್ಲಿ ಬೇರೆ ಯಾರು ಕುಡ್ತಾರೆ ಕುಡ್ತಾರೆ ಅಂತೇಳಿ ಬೇರೆ ಅರ್ಥ ಆಗಿಬಿಡುತ್ತೆ. ಯಾವ ಅರ್ಥದಲ್ಲಿ? ಬರೀ ಹೇಳಿದ್ದೆ ಹೇಳ್ತಿದ್ರೆ ಕುಡ್ತಾರೆ ಅಂತ ಹೇಳ್ತಾರೆ. ಬೋರ್ ಹೊಡಿಸೋದು ಕುಟ್ಟೋದು ಅಂತ ಹೆಸರು. ಆ ಅರ್ಥ ಅಲ್ಲ, ಅವ್ರ ಅಸಕ್ರದ ಉಪದೇಶ ಆತ್ವು. ದೇವರನ್ನು ಉಪಾಸನೆ ಮಾಡಿ ಭಾರಿ ಕಷ್ಟ ಆಗುತ್ತೆ ಎಲ್ಲ ಕಾಲದಲ್ಲಿ, ಹೇಗೆ ಮಾಡೋಕ್ಕಾಗುತ್ತೆ ನಮಗೆ? ಎಲ್ಲ ಆರೋಗ್ಯ ಸರಿ ಇರುತ್ತಾ ಒಂದೇ ರೀತಿ ಇರ್ತೀವ ಅಂತ ಕೇಳಿದರೆ ಕರೆಕ್ಟ್, ಎಲ್ಲ ಉಪಾಸನೆ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಉತ್ತರ ಕೊಡ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಆದಿವ್ಯಾಧಿ, ಆದಿ ಅಂದರೆ ಮನೋವ್ಯಥೆ, ವ್ಯಾಧಿ ಅಂದರೆ ರೋಗ. ಇದರಿಂದ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ನಮಗೆ, ದೇವ್ರ ಪೂಜೆ ಭಾಳ ಕಷ್ಟ ಆಗ್ಬಿಡ್ತಾರೆ, ವಿಷಯ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಬಿಡಬೇಡಿ ಅಂತ ಹೇಳ್ತಾರೆ. ಏನದು? ಪರಮಾತ್ಮನ ಏನಂತ ಆರಾಧನೆ ಮಾಡಬೇಕು? ಸ್ವಾಮಿ ಅಂತ ಆರಾಧನೆ ಮಾಡಲೇಬೇಕು, ಅದನ್ನು ಬಿಡಬಾರ್ದು. ದಾಸೋಹಂ ಕೋಸಲಿ ಅಂದರೆ ಎಂಥ ಅಪತ್ಕಾರ ಬಂದರೂ ಕೂಡ ಮಮ ಸ್ವಾಮಿ ಹರಿರ್ನಿತ್ಯಂ. ಅದಕ್ಕೆ ಸ್ವಾಮಿ ದೇವರೊಂದರು ಒಂದೇ, ನಾವು ದಾಸರು ಅಂದರು ಒಂದೇ. ಆದರೆ ಯಾವ ಕಾಲಕ್ಕೂ ದಾಸಭಾವನೆಯನ್ನು ಬಿಡಬಾರ್ದು. ಅದೇ ಮೋಕ್ಷಕ್ಕೆ ಕಾರಣ ಹೊರತು ಬೇರೆ ಇನ್ಯಾವುದೂ ಕಾರಣ ಅಲ್ಲ. ಅದನ್ನೆಲ್ಲ ದಾಸರೆಲ್ಲ ಬಿಟ್ಟಿಗಳ ನೆವದಿಂದಾರಾಗಲಿ ಅಂತ ಹೇಳ್ತಾ ಅನೇಕ ದೃಷ್ಟಾಂತ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಮೋಕ್ಷದ ಬಗ್ಗೆ ವಿಚಾರ ಮಾಡ್ತಾ ಮೋಕ್ಷದ ಸ್ವರೂಪ ಹೇಳ್ತಾ, ಕೆಲವರು ಹೇಳ್ತಾರೆ ಮೋಕ್ಷದಲ್ಲಿ ಆನಂದನೇ ಇಲ್ಲ ಅಂತ ಹೇಳ್ತಾರೆ, ಮೋಕ್ಷಕ್ಕೆ ಯಾಕೆ ಹೋಗ್ಬೇಕಾಗಿದ್ದರೆ. ಕೆಲವರು ಮೋಕ್ಷದ ಬಗ್ಗೆ ಹೇಳ್ತಾರೆ ಬ್ರಹ್ಮೈಕ್ಯನೇ ಮೋಕ್ಷ ಅಂತ ಹೇಳ್ತಾರೆ, ಬ್ರಹ್ಮನೇ ನಿರ್ಗುಣ ಅಂತ ಹೇಳ್ತಾರೆ, ನಿರ್ಗುಣ ಬ್ರಹ್ಮ ಆಗದೇನು ಬಿಡೋದೇನು ಅದು ಮೋಕ್ಷ ಬೇಕಿಲ್ಲ ಅಂತ. ಕೆಲವರಿಗೆ ಸುಖ ದುಃಖ ಇಲ್ಲ, ದೀದಿ ಕೆಲವರು ದೇಹನೇ ಇಲ್ಲ ಅಂತ ಹೇಳ್ತಾರೆ, ಅದು ಉಪಯೋಗ ಇಲ್ಲ. ಕೆಲವರ ಪ್ರಕಾರ ಕಂಟಿನ್ಯೂಸ್ ಮೇಲೆ ಹೋಗೋದೇ ಮೋಕ್ಷ ಅಂತ, ಹೋಗ್ತಾರೆ ನಾನ್ ಸ್ಟಾಪ್ ಹೋಗ್ತಾ ಇರಬೇಕಂತೆ. ಪಂಜಾರೋನ್ ಮುಕ್ತ ಖಗವತ್ ಅಂತ ಕರೀತಾರೆ. ಒಂದು ಗಿಡಿನ ಕೂಡಿಟ್ಟಿರ್ತಾರೆ, ಬಿಟ್ಟು ಬಿಡ್ತಾರೆ, ಸರ್ರದ ಮೇಲೆ ಹೋಗಿಬಿಡುತ್ತಂತ. ಜೀವ ಸಂಸಾರದ ಬಿಡುಗ ಸರ್ರದ ಹೋಗ್ತಾನೆ ಇರ್ತಾನೆ. ವಜ್ರಸ್ವಾಮಿ ಹೇಳ್ತಾರೆ, ಓ ಇಷ್ಟಕ್ಕೆ ಮೋಕ್ಷ ಅಂತ ಕರೀತಾರಾ? ಬಿಸಿಲಲ್ಲಿ ತಲೆ ತಿರುಗಾಗುತ್ತಲ್ಲ, ಮೋಕ್ಷ ಆದಾಗುತ್ತೆ. ಎಲ್ಲೋ ಹೋದಾಗುತ್ತೆ ನೋಡಿದ್ರ, ಮೋಕ್ಷ ಅಂತ ಕರೀತಾರ? ನೀವು ಆನಂದ ಒಪ್ಪದೆ ಹೋದ್ರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಮೋಕ್ಷಕ್ಕೆ ಬೇಸಿಕಲಿ ಏನು ಬೇಕು ನಮಗೆ? ಅದೀಗ ಆನಂದ ಬೇಕು ಅಂತ ಹೇಳ್ತಾ ಕೊನೆಗೆ ಆಚಾರ ಗ್ರಂಥ ಮುಕ್ತಾಯ ಮಾಡಿ ಇದನ್ನು ನಾನ್ ಸ್ಟಾಪ್ ಆಗಿ ಆಚಾರ ಹೇಳ್ತಿದ್ದ. ನಮೋ ನಮೋ ಅಶೇಷ ವಿಶೇಷ ಪೂರ್ಣ ಗುಣೈಕ ಧಾಮ್ನೆ ಪುರುಷೋತ್ತಮಾಯ ಭಕ್ತಾನುಕಂಪೆ ಭಕ್ತಾನುಕಂಪ ಅತಿಶುದ್ಧ ಸಂವಿದ್ದಾತ್ರೇ ಅನುಪಾಧಿಪ್ರಿಯ ಸದ್ಗುಣಾತ್ಮನೇ ಹೇಳಿ ಎಸ್ಸೆ ತ್ರಿಣ್ವಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಅಷ್ಟು ಹೇಳಿದ ಮೇಲೆ ನಿಶೇಷ ದೋಷರಹಿತ ಕಲ್ಯಾಣಾಖಿಲ ಸದ್ಗುಣ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ಮತ್ತೊಬ್ಬೆ ಆಚಾರ್ಯರು ದೇವ್ರ ಸ್ತೋತ್ರ ಮಾಡ್ತಾರೆ, ಆಗ ಟೀಕಾರಾಯರು ಬರೀತಾರೆ, ತಮ್ಮ ವಿಷಯ ಹೇಳ್ಕೊಂಡು ಮುಗಿಸೋದು ಆಚಾರ್ಯ ಇಷ್ಟ ಇಲ್ಲ ಅಂಥೇಳಿ ಮತ್ತೊಮ್ಮೆ ದೇವ್ರ ವಿಷಯ ಹೇಳಿದರು ಅಂಥೇಳಿ ಇಲ್ಲಿ ಭೂತಿ ಸ್ವಯಂಭು ಶರ್ವಾದಿ ಅಂತ ಬಂತು. ಭೂತಿ ಅಂತ ತಕ್ಷಣ ಟೀಕಾರ ಅರ್ಥ ಬರೀತಾರೆ, ಮಹಾಲಕ್ಷ್ಮಿ ಅಂತ ಅರ್ಥ ಬಂತು. ವಾದಿರಾಜ ಸ್ವಾಮಿಗಳು ಬರೀತಾರೆ ಟೀಕಾರ ಸುಧಾ ಶುರು ಮಾಡಿದ್ರು ಶ್ರೀಯಪ್ಪತ್ತೆ ಅಂಥೇಳಿ, ಕೊನೆ ಮುಗಿಸಿದ್ರು ಮಹಾಲಕ್ಷ್ಮಿ ಅಂಥೇಳಿ. ಸೊ ಆದ್ಯಂತಲ್ಲಿ ಏನು ಹೇಳಿದಾಗತ್ತೆ ಟೀಕಾರಾಯರೀಗ ಲಕ್ಷ್ಮೀ ಲಕ್ಷ್ಮಿ ಅಂತ ಹೇಳಿದಾಗ ಆದ್ಯಂತಯೋ ಶ್ರೀಕಾರಯುಕ್ತಶ್ಚ ಗ್ರಂಥಸ್ಯ ಶ್ರೀಕರತ್ವೇ ವಯವೇವ ಸಾಕ್ಷಿಗ. ದೇರ್ಫೋರ್ ಶ್ರೀಯಿಂದ ಶುರುವಾಗಿ ಶ್ರೀಯಿಂದ ಮುಕ್ತಾಯ ಆಗಿರೋದ್ರಿಂದ ನ್ಯಾಯಸುಧಾ ಗ್ರಂಥ ಎಂಥ ಗ್ರಂಥ ಅದು? ಶ್ರೀಕರವಾದ ಗ್ರಂಥ. ಅದಕ್ಕೇನು ಸ್ವಾಮಿ ಆಧಾರ ಅಂದರೆ ನಾವೇ ಸಾಕ್ಷಿ ಅಂತ ಹೇಳಿದ್ರು. ಅದಿರಾಜ ಸ್ವಾಮಿ ಪ್ರಮಾಣ ಮಾಡ್ತಿದ್ದಾರೆ, ನಾವು ಸಾಕ್ಷಿ ಸುಧಾ ಓದಿದ್ರೆ ಏನಾಗುತ್ತೆ? ಸಂಪತ್ ಬರುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ತಾರೆ. ಅದು ಅನುವ್ಯಾಖ್ಯಾನ. ಇನ್ನು ಉಳಿದಿದ್ದು ಅಣುಭಾಷ್ಯ, ನ್ಯಾಯ ವಿವರಣ ಮತ್ತು ಅಣುಭಾಷ್ಯ. ನಾಳೆ ನ್ಯಾಯ ವಿವರಣ ಎರಡು ಗ್ರಂಥನ ಹೇಳಿದ್ದೇನೆ, ಮತ್ತೇನು ಆಚಾರ ನಾ ಹೇಳ್ತಾರೆ ಬಂದು ನೋಡ್ತೀವಿ ನಾಳೆ. ಅದು ನ್ಯಾಯ ವಿವರಣ ಎಂಟೈರ್ ಬ್ರಹ್ಮಸೂತ್ರಗಳಲ್ಲಿ ಒಂದು ಉಪಸಂಹಾರ ಅಂದರೆ ಅಣುಭಾಷ್ಯ ನಾಡಿತ್ತು. ಈ ಬ್ರಹ್ಮಸೂತ್ರ ಕಾಲ ಎಂಟೈರ್ ಮಧ್ವಶಾಸ್ತ್ರಕ್ಕೆ ಉಪಸಂಹಾರ ಮಂಗಳಕ್ಕೆ ಭಾಳ ಐಡಿಯಲ್ ಆಗಿರೋದು ಅಣುಭಾಷ್ಯ. ನಾಡಿದ್ದು ಬೆಳಿಗ್ಗೆ ಅಣುಭಾಷ್ಯ, ನಾಳೆ ಬೆಳಿಗ್ಗೆ ನ್ಯಾಯ ವಿವರಣ ಅಂತ ಹೇಳ್ತಾ ಇವತ್ತು ಈಗ ಕ್ವಿಜ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ರಸಪ್ರಶ್ನೆಯ ಕಾರ್ಯಕ್ರಮ. ಹೆಸರೆಲ್ಲ ಕೊಟ್ಟವರೆಲ್ಲ ಅದರಲ್ಲಿ ಭಾಗವಹಿಸ್ಬೋದು. ಅಕಸ್ಮಾತ್ ಈಗ ಕೊಡೋರು ಇದ್ದರೂ ಕೊಡ್ಬೋದು, ತಕ್ಷಣ ಕೊಡೋರಿದ್ದರೆ ಜಾಯಿನ್ ಆಗ್ಬೋದು. ಅದು ವ್ಯವಸ್ಥೆ ಎಲ್ಲ ಹೇಳ್ತಾರೆ ಅವರೆಲ್ಲ ಕೂಡ. ಈ ರಸಪ್ರಶ್ನೆಯ ಮುಖ್ಯ ಉದ್ದೇಶ ಈಗ ಕೇಳಿದ್ರೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋಕೆ ಅವಕಾಶ ಇದು ಅಂತಷ್ಟೇ. ಪ್ರೈಸ್ ಕೊಡೋದೇವೆಲ್ಲ ಕೊಡ್ತಾರೆ ಬಿಡ್ತಾರೆ, ಅದಿರುತ್ತೆ ಹೋಗುತ್ತೆ ಅವರಲ್ಲ. ಮತ್ತೆ ನೆನಪು ಮಾಡ್ಕೊಳ್ಳೋಕೆ ಒಳ್ಳೆ ಚಾನ್ಸ್ ಇರೋದ್ರಿಂದ ಎಲ್ಲರೂ ಭಾಗವಹಿಸಿ ಅದರಲ್ಲಿ ಸಂಕೋಚ ಪಡೋ ಕಾರಣ ಇಲ್ಲ. ಅದರ ಸೋಲು ಗೆಲುವು ಮುಖ್ಯ ಅಲ್ಲ, ತಿಳ್ಕೊಂಡು ಗಟ್ಟಿ ಮಾಡ್ಕೊಳ್ಳೋದಷ್ಟೇ ಮುಖ್ಯ. ಆದ್ದರಿಂದ ಎಲ್ಲರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಮಾಡದೇ ಇದ್ದವ್ರು ದೂರ ಕೊಟ್ಟು ನೋಡ್ಬೋದು, ಅದಕ್ಕೆ ಗೊತ್ತಾಯ್ತಾ? ಪಾರ್ಟಿಸಿಪೇಟ್ ಮಾಡೋದು ಒಂದು ಭಾಗ, ಅಲ್ಲಲ್ಲೇ ಕೂತ್ರು ಆಯ್ತು, ಅಲ್ಲಲ್ಲೇ ಕೂತ ಡಿಸ್ಟರ್ಬ್ ಮಾಡಿ ಹಾಗೆ ಕೂತ್ಕೊಂಡ್ಬಿಟ್ರೆ ಕಂಡಕ್ಟ್ ಮಾಡ್ತಾರೆ. ಈಗ ಆ ಕೆಲಸ ನಡೆಸಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯಾವ್ದನ್ನ ಯಾವ್ದು ಹಾ, ಇದು ಮುಗಿದ ಮೇಲೆ ಫಲಾರ ವ್ಯವಸ್ಥೆ ಇದೆ. ರಸಪ್ರಶ್ನೆ ರಸದೂಟ ಎರಡು ರಸವೇ ಇಲ್ಲ. ಶ್ರೀ ಗುರುಭ್ಯೋ ನಮಃ.